ಕರ್ತನಲ್ಲಿ ಪ್ರೀತಿಯಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವರು ನಮ್ಮದಲ್ಲೂ ನಮ್ಮ ರಕ್ಷಕನ ಒಡೆಯನಾಗಿರುವಂಥ ಯೇಸು ಕ್ರಿಸ್ತ ನಮ್ಮಲ್ಲಿ ವಂದನೆಗಳು ಸಲ್ಲಿಸುತ್ತಾ ದೇವರೊಂದು ಕರುಣೆ ಪ್ರೀತಿಗಳಿಂದ ನಾವು ಈ 6ನೇ ಒಂದು 5ನೇ ವಾಲ್ಯೂಮ್ನಲ್ಲಿ ಒಂದು ಪರ್ಟಿಕ್ಯುಲರ್ ಒಂದು ಚಾಪ್ಟರು ಅದನ್ನು ನಾವು ಓದೋಕ್ಕೆ ದೇವರು ಕೃಪೆ ಕೊಟ್ಟಿದ್ದಾರೆ. ಚಾಪ್ಟರ್ ನಂಬರ್ 11 ಅದರ ಪವಿತ್ರಾತ್ಮ ಬಗ್ಗೆ ಇರುವಂಥ ಅನೇಕ ಒಂದು ಕರ್ತುಗಳನ್ನ ಕಾರ್ಯಗಳನ್ನ ನಾವು ಓದೋದಕ್ಕೆ ದೇವರು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಸೊ ಅದರಿಂದ ಕಳೆದ ಸತಿ ನೋಡಬೇಕ್ರೆ ಯಾವ ರೀತಿ ಪವಿತ್ರಾತ್ಮನ ಮುಖಾಂತರ ಸಭೆಯಲ್ಲಿ ಸಭಾಧ್ಯಕ್ಷರ ನೇಮಿಸಿದ್ರು ಅಂತ ನಮ್ಮ ನೋಡಿದ್ರಿ. ಸೊ ಅದೇ ರೀತಿ ಇನ್ನೂ ಒಂದು ಅನೇಕ ಕಾರ್ಯಗಳನ್ನ ನೋಡಿದ್ರಿ, ಯಾವ ರೀತಿ ಮುಂದೆ ಬರುವಂಥ ವಿಚಾರಗಳನ್ನ ದೇವರು ಅಪೊಸ್ತಲ ಪೌಲ್ ಬಗ್ಗೆ ಪವಿತ್ರಾತ್ಮನ ಮುಖಾಂತರ ಯಾವ ಥರ ತಿಳಿಸಿದ್ರು ಅಂತ ನೋಡಿದ್ರಿ. ಸೊ ಇವೆಲ್ಲ ಒಂದು ಇನ್ಸಿಡೆಂಟಲ್ಲಿ ನಾವು ಏನಪ್ಪ ನೋಡಿದ್ರಿ ಅಂತಂದರೆ, ಪವಿತ್ರಾತ್ಮ ಅಂದ್ಬಿಟ್ಟು ಒಂದು ವ್ಯಕ್ತಿ ಅಲ್ಲ, ಯಾವುದೋ ಒಂದು ವ್ಯಕ್ತಿ ಥರ ಬಂದು ಮಾತಾಡ್ತಾರೆ ಅಂತಂತಲ್ಲ, ದೇವರು ಒಂದು ಸಹೋದರ ಸಹೋದರಿಗಳಿರುವಂಥ ಪವಿತ್ರಾತ್ಮನ ಮುಖಾಂತರ ದೇವರು ಮುಂದೆ ಆಗುವಂಥ ಅನೇಕ ಒಂದು ಸನ್ನಿವೇಶಗಳನ್ನ ಏನು ಮಾಡ್ತಾರೆ ಅಂದರೆ, ತನ್ನ ಸಹೋದರ ಸಹೋದರಿಗಳಿಗೆ ದೇವ್ರ ಮಕ್ಕಳಿಗೆ ಎಚ್ಚರಿಕೆಯಾಗಿ ಏನು ಮಾಡ್ತಾರೆ ಅವ್ರಿಗೆ ತಿಳಿಸೋದನ್ನ ನಾವು ಏನು ಮಾಡ್ತೀರಿ ಅಲ್ಲಿ ನೋಡ್ತೀರಿ ಅದರ. ಸೊ ಈ ವಾರ ನಾವು ಅದನ್ನಂಗೆ ಕಂಟಿನ್ಯೂ ಮಾಡೋಣ. ಇಂಗ್ಲೀಷ್ ಪೇಜ್ ನಂಬರ್ 279, ಕನ್ನಡದಲ್ಲಿ ಪೇಜ್ ನಂಬರ್ 172 ಅದನ್ನು ನಾವು ಓದೋಣ. ಯಾರೋ ಸಹೋದರ ಸಹೋದರಿಗಳು ವಾಲ್ಯೂಮ್ಸ್ ಎಲ್ಲ ಓದಂಗಿದ್ರೆ ಕೈಗಳೆತ್ತಿರ ಅವಾಗೆಲ್ಲ ಅವಕಾಶ ಕೊಡೋಕ್ಕೆ ಅನುಕೂಲ ಆಗ್ಬೋದು.
ನಿನಗೆ ಬೇಡಿಗಳು ಸಂಕಟಗಳು ಕಾದುಕೊಂಡವೆ ಎಂದು ಪವಿತ್ರಾತ್ಮನು ಎಲ್ಲಾ ಪಟ್ಟಣಗಳಲ್ಲಿ ಓಕೆ ಸಾರಿ 173 ಪೇಜ್ ನಂಬರ್. ಪವಿತ್ರಾತ್ಮನು ಒಬ್ಬ ಬೋಧಕನಾಗಿದ್ದಾನೆ. ದ ಹೋಲಿ ಸ್ಪಿರಿಟ್ ಅ ಟೀಚರ್. ದೇವರು ತನ್ನ ಆತ್ಮನ ಮೂಲಕ ಅದನ್ನು ಪ್ರಕಟಿಸಿದನು. ಆ ಆತ್ಮನು ಎಲ್ಲಾ ವಿಷಯಗಳನ್ನು ಕೂಡ ಪರಿಶೋಧಿಸುವವನಾಗಿದ್ದಾನೆ. ಇವುಗಳನ್ನು ಮಾನುಷ್ಯ ಜ್ಞಾನವು ಕಲಿಸಿದ ಮಾತುಗಳಿಂದ ಹೇಳದೆ ದೇವರಾತ್ಮನೇ ಕಲಿಸಿಕೊಟ್ಟ ಮಾತುಗಳಿಂದ ಹೇಳಿ ಆತ್ಮ ಸಂಬಂಧವಾದವುಗಳನ್ನು ಆತ್ಮನಿಗೆ ಯುಕ್ತವಾದ ರೀತಿಯಲ್ಲಿ ವಿವರಿಸುತ್ತೇವೆ. 1 ಕೊರಿಂಥ 2:10 ಮತ್ತು 13 ವಚನಗಳು. ನಾವೀಗಾಗಲೇ ಸಲಹೆ ನೀಡಿರುವಂತೆ ಈ ವಾಕ್ಯ ಭಾಗವು ದೇವರ ಪವಿತ್ರಾತ್ಮನು ಅಥವಾ ದೇವರ ಮನಸ್ಸು ಆತನ ಮಕ್ಕಳಿಂದ ಅಂಗೀಕರಿಸಲ್ಪಟ್ಟಾಗ ಅವರ ಮನಸ್ಸುಗಳನ್ನು ಆತನ ಯೋಜನೆಗಳಿಗೆ ಹೊಂದಿಸುತ್ತವೆ ಮತ್ತು ಅದರ ನೆರವೇರಿಕೆಗೆ ಸಿದ್ಧಪಡಿಸುತ್ತವೆ. ದೇವರಿಂದ ಆತನ ಸತ್ಯವಾಕ್ಯಗಳ ಮೂಲಕ ಪೂರ್ಣ ಸಾಮರಸ್ಯಕ್ಕೆ ಬರುವುದರಿಂದ ಮಾತ್ರವೇ ಮತ್ತು ಆತ್ಮನ ಮೂಲಕ ಅಥವಾ ಮಾತಿನ ಸತ್ಯವಾದ ಅರ್ಥದ ಮೂಲಕ ನಾವು ದೇವರ ಅಗಾಧವಾದ ಸಂಗತಿಗಳನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಇಲ್ಲಿ ಅಪೊಸ್ತಲನು ದೇವರ ಅಥವಾ ದೇವರಿಂದ ಬಂದ ಆತ್ಮನನ್ನು ನಮ್ಮಲ್ಲಿ ಕಾರ್ಯವೆಸಗುತ್ತಿರುವ ಈ ಲೋಕದ ಆತ್ಮನಿಂದ ಪ್ರತ್ಯೇಕಿಸುವುದನ್ನು ಗಮನಿಸಬಹುದು. ಈ ಲೋಕದ ಆತ್ಮನು ಸಾಮಾನ್ಯ ಮನುಷ್ಯರಲ್ಲಿದ್ದುಕೊಂಡು ಅವರನ್ನು ನಿರ್ದೇಶಿಸುತ್ತಿರುತ್ತದೆ. ಈ ಲೋಕದ ಆತ್ಮನು ಒಬ್ಬ ವ್ಯಕ್ತಿಯಲ್ಲ ಎಂಬುದು ಎಷ್ಟೋ ಸ್ಪಷ್ಟವಾಗಿದೆ, ಆದರೆ ಅದು ಈ ಲೋಕದ ಮನಸ್ಸು ಅಥವಾ ಪ್ರವೃತ್ತಿ ಅಥವಾ ಪ್ರಭಾವವಾಗಿದೆ. ಅದರಂತೆ ದೇವಜನರಲ್ಲಿರುವ ಪವಿತ್ರಾತ್ಮನೂ ಸಹ ಒಬ್ಬ ವ್ಯಕ್ತಿಯಾಗಿರದೆ ಅವರಲ್ಲಿರುವ ದೇವರ ಪವಿತ್ರವಾದ ಮನಸ್ಸು ಅಥವಾ ಪ್ರಭಾವ ಅಥವಾ ದೇವ ಪ್ರವೃತ್ತಿಯಾಗಿದೆ.
ಥ್ಯಾಂಕ್ ಯು. ಸೊ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರ ನೋಡ್ಬೇಕಾದ್ರೆ ಇಲ್ಲಿ ಈ ವಾಕ್ಯದಲ್ಲಿ ಏನಪ್ಪ ಹೇಳ್ತಾರೆ ಅಂತಂದರೆ, ಪವಿತ್ರಾತ್ಮ ನಿಮಗೆ ದೇವರ ಅಗಾಧವಾದಂಥ ವಿಚಾರಗಳನ್ನ ನಿಮಗೆ ತಿಳಿಸ್ತದೆ ಅಂತ ಹೇಳ್ತಾರೆ. ಅದರ ಏನದು ಅಗಾಧವಾಗಿರೋ ವಿಚಾರಗಳು ತಿಳಿಸ್ತದೆ ಏನು ಅಂದ್ರೆ, ಅದನ್ನು ವಾಕ್ಯ ಓದೋಣ. ಫಸ್ಟ್ ಕೊರಿಂಥಿಯನ್ಸ್ ಸೆಕೆಂಡ್ ಚಾಪ್ಟರ್, ಫಸ್ಟ್ ಕೊರಿಂಥಿಯನ್ಸ್ ಸೆಕೆಂಡ್ ಚಾಪ್ಟರ್ ವರ್ಸ್ 10. ಫಸ್ಟ್ ಕೊರಿಂಥಿಯನ್ಸ್ ಸೆಕೆಂಡ್ ಚಾಪ್ಟರ್ ವರ್ಸ್ 10
ಓದ್ಲ ಬ್ರದರ್.
ಓದಿ ಶೋಭಾ ಸರ್. ವೆರಿ ಗುಡ್.
ನಮಗಾದರೂ ದೇವರು ತನ್ನ ಆತ್ಮನ ಮೂಲಕ ಅದನ್ನು ಪ್ರಕಟಿಸಿದನು. ಆ ಆತ್ಮನು ಎಲ್ಲಾ ವಿಷಯಗಳನ್ನು ದೇವರ ಅಗಾಧವಾದ ವಿಷಯಗಳನ್ನು ಕೂಡ ಪರಿಶೋಧಿಸುವವನಾಗಿದ್ದಾನೆ.
ನೋಡ್ರ ದೇವರ ಅಗಾಧವಂತ ವಿಚಾರಗಳನ್ನ ಕೂಡ ಪರಿಶೋಧಿಸುವಂತವರಾಗಿದ್ದಾರೆ ಅಂತ ನೋಡ್ತೀರಿ. ಸೊ ದೇವರು ತನ್ನ ಪವಿತ್ರಾತ್ಮನ ಮುಖಾಂತರ ಅಗಾಧವಾಗಿರೋ ದೇವರ ಅಗಾಧವಾಗಿರೋ ವಿಚಾರ ಡೀಪ್ ಥಿಂಗ್ಸ್ ಆಫ್ ಗಾಡ್ ಏನು ಮಾಡ್ತಾರೆ ರಿವೀಲ್ ಮಾಡ್ತಾರೆ ಅಂತ ಹೇಳ್ತಾರೆ. ಏನಿದು ಡೀಪ್ ಥಿಂಗ್ಸ್ ಆಫ್ ಗಾಡ್ ಅದರ. ಸೊ ಕೆಲವು ಜನದ ಅಭಿಪ್ರಾಯ ಏನಪ್ಪ ಅಂತಂದರೆ, ಏನ್ರಿ ಈ ಸತ್ಯ ತಿಳಿದಿರೋಂಥ ಒಂದು ಕ್ರೈಸ್ತರಲ್ಲಿ ಇದಂಥ ಅಭಿಪ್ರಾಯ ಅಂದರೆ, ಪವಿತ್ರಾತ್ಮ ಒಂದು ವ್ಯಕ್ತಿ, ಆ ವ್ಯಕ್ತಿ ಬಂದು ಏನು ಮಾಡ್ತಾರೆ ನಮ್ಗೆ ಆಳವಾಗಿರೋಂಥ ವಿಚಾರಗಳನ್ನ ತಿಳಿಸ್ತಾರೆ ಅಂತಂದ್ಬಿಟ್ಟು. ಆದರೆ ನಾವು ಇದುವರೆಗೂ ಅನೇಕ ಕ್ರೈಸ್ತವರುಗಳಲ್ಲಿ ನಾವು ಸಂಭಾಷಣೆ ಮಾಡಬೇಕಾರಾಗಲಿ ಅವತ್ತೆ ಅವ್ರ ನಡವಳಿಕೆ ನೋಡ್ಬೇಕಾದ್ರೆ ದೇವರ ಯೋಜನೆ ಅವ್ರಿಗೆ ಏನಂದು ಏನೋ ಗೊತ್ತಿಲ್ಲದಿರೋದ್ರ ಮುಖಾಂತರ ನಾವು ಏನಪ್ಪ ತಿಳ್ಕೊಬೋದು ಅಂತಂದರೆ, ಯಾವುದೇ ರೀತಿ ಪವಿತ್ರಾತ್ಮನ ವ್ಯಕ್ತಿ ಅವ್ರಿಗೆ ಬಂದು ದೇವರಲ್ಲಿರೋಂಥ ಆಳವಾಗಿರೋಂಥ ವಿಚಾರ ಯಾವತ್ತೂ ಏನು ಮಾಡೋಕ್ಕೋಗಿಲ್ಲ, ತಿಳ್ಸೋಕ್ಕೆ ಹೋಗಿಲ್ಲ ಅಂತ ನಮ್ಗೆ ಬಹು ಸ್ಪಷ್ಟವಾಗಿ ಕ್ಲೀನಾಗಿ ಏನಾಗ್ತದೆ ನಮಗೆ ಗೊತ್ತಾಗ್ತದೆ. ಅದರ ಅದರಿಂದ ದೇವರು ಆಳವಾಗಿರೋಂಥ ವಿಚಾರನ ಏನು ಅಂದರೆ ಏನೇನೋ ಬೇರೆ ಬೇರೆ ಕಲ್ಪನಾ ಕಥೆಗಳೆಲ್ಲ ರೀ ಅಲ್ಲ, ದೇವರ ಹಿಡಿತದಲ್ಲಿರುವಂಥ ಸೀಕ್ರೆಟ್ ಆಗಿರೋಂಥ ಥಿಂಗ್ಸ್ ಅದರ ಏನದು ಅದರ ಒಂದು ವಾಕ್ಯ ಓದೋಣ. ಪ್ರಕಟಣೆ 5:1-4 ನಿಧಾನವಾಗಿ ಓದ್ಕೊಂಬಂದ್ರಿ ನೋಡೋಣ.
ಸಿಂಹಾಸನದ ಮೇಲೆ ಕುಳಿತಿದ್ದಾತನ ಬಲಗೈಯಲ್ಲಿ ಒಂದು ಸುರುಳಿಯನ್ನು ಕಂಡೆನು. ಅದರ ಎರಡು ಪಕ್ಕೆಗಳಲ್ಲಿಯೂ ಬರೆದಿತ್ತು. ಅದು 7 ಮುದ್ರೆಗಳಿಂದ ಮುದ್ರಿತವಾಗಿತ್ತು.
ಓಕೆ
ಇದಲ್ಲದೆ
ಸಾಕಷ್ಟು, ಥ್ಯಾಂಕ್ ಯು. ಇನ್ನು ಮುಂದಕ್ಕೆ ನೋಡ್ಕೊಳೋಣ ಅಂದರೆ, ಸೊ ನೋಡ್ಬೇಕಾದ್ರೆ ಅಲ್ಲಿ ಪರಲೋಕದಲ್ಲಿ ಸಿಂಹಾಸನ ಒಬ್ರು ಕೂತಿದ್ರು ಅಂತ ನೋಡ್ತೀನಿ. ಇದೇನಪ್ಪ ಅಂದರೆ ತಂದೆಯ ದೇವರು ಇಡೀ ಬ್ರಹ್ಮಾಂಡವನ್ನು ಆಳ್ವಿಕೆ ಮಾಡತಕ್ಕಂಥ ಒಂದು ತಂದೆಯ ದೇವರು ಇಡೀ ಒಂದು ಅಡ್ಮಿನಿಸ್ಟ್ರೇಷನ್ ಏನಾಗಿದೆ ಅಂತಂದರೆ ಅವ್ರ ಕೈಯಲ್ಲಿ ಸಿಂಹಾಸನ ಕೂತವ್ರು ಅಂದರೆ ದೇವರು ಪರಲೋಕದಲ್ಲಿ ನಿಟ್ಟಲಾಗಿ ಸಿಂಹಾಸನ ಕೂತವ್ರು ಅಂತೆಲ್ಲ ರೀ, ಸೀಟ್ ಆಫ್ ಅಥಾರಿಟಿ, ಸೀಟ್ ಆಫ್ ಪವರ್, ಅದರ ಸೀಟ್ ಆಫ್ ಅಡ್ಮಿನಿಸ್ಟ್ರೇಷನ್ ಎಂಟೈರ್ ಸಿಸ್ಟಮ್ ಅವ್ರ ಕೈಯಲ್ಲಿ ಏನಾಗಿದೆ ಇದೆ, ಅವ್ರ ಕಂಟ್ರೋಲ್ ಇದೆ ಅಂತಂದ್ಬಿಟ್ಟು ಅದರ ಅವರ ಒಂದು ಬಲಗೈಯಲ್ಲಿ ಲೆಫ್ಟ್ ಹ್ಯಾಂಡ್ ಅಂತ ಕೊಟ್ಟಿಲ್ಲ, ರೈಟ್ ಹ್ಯಾಂಡ್ ಅಂತ ಕೊಟ್ಟಾರೆ. ಯಾಕಪ್ಪ ರೈಟ್ ಹ್ಯಾಂಡ್ ಅಂದರೆ ಅವ್ರ ಚೀಫ್ ಫೇವರ್, ಅದರ ಅವ್ರ ಹಿಡಿತದಲ್ಲಿ ಅವ್ರ ಕಂಟ್ರೋಲಲ್ಲಿ ಅವ್ರ ಅದ್ಭಸ್ತಲ್ಲಿ ಒಂದು ಸುರುಳಿ ಇದೆ ಅಂತರಿ. ಈ ಸುರುಳಿ ಹೆಂಗಪ್ಪ ಬರೆಯಲ್ಪಟ್ಟಿದೆ ಅಂತಂದರೆ ಹೊರಗಡೆ ಮತ್ತು ಒಳಗಡೆ, ಅದರ ಇನ್ಸೈಡ್ ಆ್ಯಂಡ್ ಔಟ್ಸೈಡ್ ಅಂತ ಹೇಳ್ತಾರೆ. ಇದೇನು ದೇವ್ರ ಕೈಲಿರೋಂಥ ಸುರುಳಿ ಅಂತಂದರೆ ಇದು ಸತ್ಯವೇದ. ಸತ್ಯವೇದ ಏನಾಗಿದೆ ಅಂತಂದರೆ ಇದು ಕಂಪ್ಲೀಟಾಗಿ ದೇವ್ರ ಕೈಲಿ ಏನಾಗಿದೆ ಹಿಡಿತಲ್ಲ, ಅವ್ರ ಮುಷ್ಟಿಯಲ್ಲಿರೋದು ಅವ್ರ ಹಿಡಿತಲ್ಲಿರೋದು ಅಲ್ವರ. ಇದೇನಾಗಿದೆ ಅಂತಂದರೆ ಹೊರಗಡೆ ಕೂಡ ಬರೆಯಲ್ಪಟ್ಟಿದೆ, ಒಳಗಡೆ ಕೂಡ ಬರೆಯಲ್ಪಟ್ಟಿದೆ ಅಂತಂದರೆ ಏನ್ರಿ, ಒಂದು ಪೇಪರ್, ಒಂದು ಸ್ಕ್ರಾಲ್ ಒಂದು ಪೇಪರ್ ಏನಿದೆಯೋ ಇದು ಹೊರಗಡೆ ಪ್ರಿಂಟ್ ಮಾಡಿರೋದು ಯಾರು ಬೇಕಾದ್ರೆ ಹಂಗೆ ಓದ್ಬೋದು ರೀ ಅಲ್ವರ. ಇವಾಗ ಎನ್ವೆಲಪ್ಪಲ್ಲೇ ಅವ್ನು ಅಡ್ರೆಸ್ ಬರೆದಿರ್ತಾರೆ ಅಂದರೆ ಅದನ್ನು ಯಾರು ಬೇಕಾದ್ರೆ ಮಾಡ್ಬೋದು, ಓದ್ಬೋದು. ಅದು ಎನ್ವೆಲಪ್ ಒಳಗಡೆ ಲೆಟ್ರಲ್ಲಿ ಏನು ಬಂದಿದ್ದಾರೆ ಅಂತಂದ್ಬಿಟ್ಟು ಅದನ್ನು ಓದಬೇಕು ಅಂದರೆ ಏನು ಮಾಡಬೇಕು, ಎನ್ವೆಲಪ್ನ ಹರಿದು ತೆಗೆದು ನೋಡಬೇಕು. ಅದರ ಇದನ್ನು ತೆಗೆದಿಕ್ಕೆ ಆಗ್ತದಾ ಅಂತಂದರೆ ಇಲ್ಲ ರೀ, ಅದು ಸೀಲ್ ಆಗಿದೆ. ಇದೇ ಥರ ಏನ್ರಿ, ಬೈಬಲ್ ಈಸ್ ಎ ಸೀಲ್ಡ್ ಬುಕ್, ಬೈಬಲ್ ಮುದ್ರೆ ಹಾಕಲ್ಪಟ್ಟಂಥ ಪುಸ್ತಕ ಥರ ಇದೆ, ಇದನ್ನು ಎಲ್ಲರೂ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಸರಿ, ಇವಾಗ ಇದನ್ನ ಹೆಂಗೆ ಅರ್ಥ ಮಾಡ್ಕೊಳೋದು, ಈ ಬೈಬಲ್ನ ಆಳವಾಗಿದ್ದ ವಿಚಾರ ಹೆಂಗೆ ಅರ್ಥ ಮಾಡ್ಕೊಳೋದು ಅಂತಂದರೆ ಮುಂದೆ ಕೇಳ್ತಾರೆ ನೋಡಿತೀನಿ, ಅಲ್ಲಿ ಮುಂದೆ ಓದಿಷ್ಟ ಕಂಟಿನ್ಯೂ ಮಾಡಿಷ್ಟ ಹಂಗೆ ನೆಕ್ಸ್ಟ್ ಏನಾಯಿತು ಅಂತ ಹೇಳ್ತಾರೆ ಅಲ್ಲಿ. ಹಾಂ,
ಇದಲ್ಲದೆ ಬಲಿಷ್ಠನಾದ ಒಬ್ಬ ದೇವದೂತನು ಈ ಸುರುಳಿಯನ್ನು ಬಿಚ್ಚುವುದಕ್ಕೂ ಇದರ ಮುದ್ರೆಗಳನ್ನು ಒಡೆಯುವುದಕ್ಕೂ ಯಾವನು ಯೋಗ್ಯನು ಎಂದು ಮಹಾಶಬ್ದದಿಂದ ಸಾರುವುದನ್ನು ಕಂಡೆನು.
ನೋಡ್ರ,
ಆ
ಏಳು ಮುದ್ರೆಗಳಿಂದ ಮುದ್ರೆ ಹಾಕಲ್ಪಟ್ಟಿದೆ ಅಂತಂದ್ರೆ ಏಳು ಅಂದ್ರೆ ಬೈಬಲಲ್ಲಿ ಅರ್ಥ ಏನು,
ಪರಿಪೂರ್ಣ
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 ಅದರ ಸಂಪೂರ್ಣ ಪರಿಪೂರ್ಣ ಕಂಪ್ಲೀಟ್, ಬೈಬಲ್ ಕಂಪ್ಲೀಟಾಗಿ ಮುದ್ರೆ ಹಾಕಲ್ಪಟ್ಟಿದೆ ಅದರ. ಸೊ ಅದನ್ನ ಯಾರೋ ತೆಗೆದಿಕ್ ಸಾಧ್ಯ ಇಲ್ಲ, ಅದನ್ನ ತೆಗೆದಿಕ್ಕೆ ಯಾರು ಯೋಗ್ಯನು ಅಂತ ಏನು ಮಾಡ್ತಾರೆ ಅಲ್ಲಿ ಒಂದು ಕೂಗ್ ಬರ್ತದೆ ಅಲ್ವರ. ಅದಕ್ಕೆ ಏನು ಉತ್ತರ ಬರ್ತದೆ ಅಂದರೆ ಯಾರು ಯೋಗ್ಯನಲ್ಲ ಅಂತ ಕೂಗ್ ಬಂದಿದ ತಕ್ಷಣ ಯೋಹನ ಅಳೋಕ್ಕೆ ಶುರು ಮಾಡ್ತಾರೆ, ಕಣ್ಣೀರು ಇಡೋಕ್ಕೆ ಶುರು ಮಾಡ್ತಾರೆ. ಯಾವಾಗ ಯೋಹನ ಕಣ್ಣೀರು ಇಡ್ತಾರೋ ಒಬ್ಬ ಹಿರಿಯರು ಬಂದು ಏನು ಹೇಳ್ತಾರೆ, ಅಳಬೇಡ ನೀನು, ಏನ್ರಿ ಯೂದಾ ಗೋತ್ರದ ಸಿಂಹವು ದಾವಿದನ ಏನ್ರಿ ಹಾಂ ಒಂದು ಅಂಕುರದ ಓದ್ರಿ ಅಂತೀನಿ, ರೆವಲೇಷನ್ 5th ಚಾಪ್ಟರ್ ಓದಿ ಅಂತೀನಿ, 5th ಚಾಪ್ಟರಲ್ಲಿ 5th ವರ್ಸ್.
ಒಬ್ಬನು ನನಗೆ ಅಳಬೇಡ, ಅಗೋ ಯೂದ ಕುಲದಲ್ಲಿ ಜನಿಸಿದ ಸಿಂಹವು ದಾವೀದನ ಅಂಕುರದವನು ಆಗಿರುವಾತನು ಜಯ ಹೊಂದಿದನು. ಆತನು ಆ ಸುರುಳಿಯನ್ನು ಅದರ 7 ಮುದ್ರೆಗಳನ್ನು ಬಿಚ್ಚುವನು ಎಂದು ಹೇಳಿದನು.
ನೋಡ್ರ ಏನ್ರಿ, ಅವನು ಆ 7 ಮುದ್ರೆಗಳೇನು ಮಾಡ್ತಾನೆ ಬಿಚ್ಚುವನು ಅಲ್ಲರ. ಸೊ ದಾವಿದನ ಎಂದ ಕುಲದ ಹುಟ್ಟಿ ಅಂತ ಯೂದ ಒಂದು ಸಿಂಹ ಅದರ ಯಾರಪ್ಪ ಇದು ಅಂದರೆ ನಮ್ಮ ರಕ್ಷಕನ ಅಂತ ಯೇಸು ಕ್ರಿಸ್ತು. ಅವ್ರೇನು ಮಾಡಿದ್ದಾರೆ, ಜಯ ಹೊಂದಿದರಂತೆ. ಹಂಗಂದರೆ ಯೇಸು ಕ್ರಿಸ್ತು ಈ ಒಂದು ಮುದ್ರೆಯನ್ನು ಒಡೆಯೋದಕ್ಕೆ ಯೋಗ್ಯವಾಗಿದ್ದಾರೆ ನೋಡಿರಿ. ಹಂಗಂದ್ರೆ ಇದಕ್ಕಿಂತ ಮುಂಚೆ ಯಾರೋ ಮುದ್ರೆ ಒಡೆದು ಆಳವಾಗಿರುತ್ತೆ ವಿಚಾರ ತಿಳ್ಕೊಳಕ್ಕೆ ಸಾಧ್ಯ ಆಗ್ತಾಯಿರಲ್ಲ. ಕ್ರಿಸ್ತನ ಮರಣದ ಮುಖಾಂತರನೇ ಕ್ರಿಸ್ತನು ಯಾವಾಗ ಜಯ ಹೊಂದಿದ್ದ, ಯಾವಾಗ ದೇವರಿಗೆ ಯೋಗ್ಯವಾಗಿದ್ದೀನಿ ಅಂತ ಪ್ರೂವ್ ಮಾಡಿದ್ದ, ಯಾವಾಗ ಯೇಸು ಕ್ರಿಸ್ತು ಶಿಲುಬೆ ಸಾಯೋದಕ್ಕಿಂತ ಮುಂಚೆನೇ ದೇವರಿಗೆ ತಾವು ಯೋಗ್ಯರಿದ್ದೀರಿ ಅಂತ ಬಿಟ್ಟು ನೋಡಿಸ್ಬಿಟ್ರ. ಹ್ಞೂ, ಯಾವಾಗ ನೋಡಿಸಿದ್ದ, ಶಿಲುಬೆಯ ಮರಣದ ನಂತರ ಅಲ್ವರ. ನೋಡಿದ್ದೀನಿ ಹೀಬ್ರೂಸ್ 1st ಚಾಪ್ಟರ್, ಹೀಬ್ರೂಸ್ 1st ಚಾಪ್ಟರ್ verse 3, ಇಬ್ರಿಯರು 1:3 ಓದ್ರಿ. ಹಾಂ, ಈತನು ದೇವರ ಪ್ರಭಾವದ ಪ್ರಕಾಶವು, ಆತನ ತತ್ವದ ಮೂರ್ತಿಯು, ತನ್ನ ಶಕ್ತಿಯ ವಾಕ್ಯದಿಂದ ಸಮಸ್ತಕ್ಕೆ ಆಧಾರವೂ ಆಗಿದ್ದು, ಪಾಪ ವಿಶುದ್ಧಿ ಮಾಡಿದ ಮೇಲೆ ಉನ್ನತ ಲೋಕದೊಳಗೆ ಮಹತ್ವವುಳ್ಳ ದೇವರ ಬಲಗಡೆಯಲ್ಲಿ ಆಸನಾರೂಢನಾದನು.
ನೋಡಪ್ಪ ಏನ್ ಮಾಡುತ್ತೆ ಯೇಸು ಕ್ರಿಸ್ತನಲ್ಲಿ, ಇಲ್ಲಿ ಬಂದ್ಬಿಟ್ಟು ಪಾಪ ಏನ್ರಿ ನಿವೃತ್ತಿ ಮಾಡಿದ ಮೇಲೆ ದೇವರ ಬಲಗಡೆಯಲ್ಲಿ ಹೋಗಿ ಏನ್ ಮಾಡೋರು ಅವರು ಅವ್ರು ಕೂತ್ಕೊಂಡಂತಾರೆ. ಹಂಗಾರೆ ಅಲ್ಲಿ ಯೇಸು ಕ್ರಿಸ್ತ ಏನ್ ಮಾಡಿದ್ರು, ಜಯವಂತರು. ಮರಣದ ಅಧಿಕಾರಿನ ಹೆಂಗ್ ಜಯಿಸಿದ್ರು ಯೇಸು ಕ್ರಿಸ್ತ? ಹಾ, ಬೈಬಲ್ ಹೆಂಗ್ ಕೊಟ್ಟಿದೆ ಮರಣದ ಅಧಿಕಾರಿನ ಹೆಂಗ್ ಜಯಿಸಿದ್ರು? ಹಾ, ಮರಣದಿಂದಲೇ ಅಲ್ವರ ಓದಿರ್ತೀನಿ. ಹೀಬ್ರೂಸ್ 2:14 ನೋಡ್ರಿ.
ಇದಲ್ಲದೆ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವವದರಿಂದ ಆತನು ಅವರಂತೆಯೇ ಆದನು. ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು, ಅಂದರೆ ಸೈತಾನನನ್ನು ಅಡಗಿಸಿ ಬಿಡುವುದಕ್ಕೂ ಮರಣ ಭಯದ ದೆಸೆಯಿಂದ ತಮ್ಮ ಜೀವಮಾನದಲ್ಲೆಲ್ಲ ದಾಸತ್ವದೊಳಗಿದ್ದವರನ್ನು ಬಿಡಿಸುವುದಕ್ಕೂ ಅವರಂತೆ ರಕ್ತ ಮಾಂಸಧಾರಿಯಾದನು.
ಯೇಸು ಕ್ರಿಸ್ತ ಏನಪ್ಪ ಅಂತ ಮಾಡೋದಂತಂದರೆ ರಕ್ತ ಮಾಂಸಧಾರಿಯಾದರು. ಯಾಕಂದರೆ ಮರಣದ ಅಧಿಕಾರಿಯನ್ನು ಜಯಿಸಬೇಕು ಅಂದರೆ ಮರಣದ ಮುಖಾಂತರ ಏನು ಮಾಡಿದ್ರು, ಯೇಸು ಕ್ರಿಸ್ತ ಜಯಿಸಿದರು. ಅದರ ಅಂದರೆ ಯೇಸು ಕ್ರಿಸ್ತ ಯೋಗ್ಯವಾಗಿದ್ದರೆ ಸತ್ಯವೇದಂತೆ ಎಲ್ಲ ಆಳವಾಗಿರೋಂಥ ವಿಚಾರಗಳನ್ನ ದೇವರು ಇನ್ಫ್ಯಾಕ್ಟ್ ಕ್ರಿಸ್ತನಿಗೂ ಕೂಡ ಏನು ಮಾಡಿಲ್ಲ, ತಿಳಿಸಿರಲಿಲ್ಲ. ಇದನ್ನು ಶಿಪ್ಪೇ ಮರಣ ಅಂತಾನೆ ಮಾಡೋದು ತಿಳಿಸ್ಕೊಟ್ರು. ಅದಕ್ಕೆ ಅವ್ರು ಹೇಳ್ತಾರೆ ಪ್ರಕಟ ಮತ್ತೆ 28:18 ಏನು ಹೇಳ್ತಾರೆ, ನನಗೆ ಭೂಲೋಕದಲ್ಲಿಯೂ ಪರಲೋಕದಲ್ಲಿಯೂ ಸರ್ವ ಅಧಿಕಾರ ಏನಾಗಿದೆ ನನಗೆ ಕೊಡಲ್ಪಟ್ಟಿರುತ್ತೆ. ಲೋಕದ ಕಟ್ಟೆ ಕಡೆಗೆ ಹೋಗಿ ಏನು ಮಾಡಿದ್ವಿ ಸುವಾರ್ತೆನ ಸಾರಿ ಅಂತ ಹೇಳ್ತಂಗ್ರೆ, ಯೇಸು ಕ್ರಿಸ್ತು ಏನ್ರಿ ಸಂಪೂರ್ಣವಾದಂಥ ಎಲ್ಲ ರಹಸ್ಯಗಳನ್ನ ಅವರು ತಿಳ್ಕೊಂಡ್ರು. ಅದರ ಹೇಳಿ ಜಯ ಹೊಂದಿದ ಮೇಲೆ ಈ ಎಲ್ಲ ರಹಸ್ಯಗಳನ್ನು ಏನು ಮಾಡ್ತೀನಿ ಅಂತ ಹೇಳಿದರೆ ಸಭೆಗೆ ತಿಳಿಸ್ತೀನಿ ಅಂತ ಹೇಳಿದ್ದಾರೆ. ಎಲ್ಲಿ? ಪ್ರಕಟಣೆ 22, ಪ್ರಕಟಣೆ 22:10, ರೆವಲೇಷನ್ 22:10 ನೋಡ್ರಿ.
ಇದಲ್ಲದೆ ಅವನು ನನಗೆ, ಈ ಪುಸ್ತಕದಲ್ಲಿರುವ ಪ್ರವಾದನ ವಾಕ್ಯಗಳನ್ನು ಗುಪ್ತವಾಗಿಡಬೇಡ, ಇವು ನೆರವೇರುವ ಸಮಯವು ಸಮೀಪವಾಗಿವೆ.
ನೋಡ್ರಾ ಏನ್ರಾ ಈ ಒಂದು ಮ್ಯಾಟರ್ಗಳನ್ನ ಗುಪ್ತವಾಗಿ ಇಡಬೇಡಿ. ಇಂಗ್ಲೀಷಲ್ಲಿ ಹೇಳ್ತಾರೆ ಸೀಲ್ ನಾಟ್ ದ ಪ್ರಾಫಸಿ ಆಫ್ ದಿಸ್ ಬುಕ್ ಅಂತ ಹೇಳ್ತಾರೆ. ಸೀಲ್ ಮುದ್ರೆ ಹಾಕ್ಬೇಡ್ರಿ, ಯಾಕಂದ್ರೆ ಇದನ್ನು ನೆರವೇರುವಂಥ ಕಾಲ ಬಂದಿದೆ. ಇದನ್ನೆಲ್ಲ ಬಂದ್ಬಿಟ್ಟು ತನ್ನ ದಾಸರಿಗೆ ಕ್ರಿಸ್ತನೇ ಮಾಡಿದ್ರು, ಪವಿತ್ರಾತ್ಮನ ಮುಖಾಂತರ ಮಾಡಿದ್ರು, ಗೋಚರಪಡಿಸಿದ್ರು. ಹೆಂಗೆ? ಅದರ ಜಾನ್ 16:13, ಯೋಹಾನ 16:13.
ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿಯೂ ಸತ್ಯಕ್ಕೆ ಸೇರಿಸುವನು.
ನೋಡ್ರ
ಆತನು
ಸಕಲ ವಿಷಯದಲ್ಲಿ ಸತ್ಯಕ್ಕೆ ಏನು ಮಾಡ್ತಾನೆ ಸೇರಿಸ್ತಾನೆ ನೋಡ್ರಿ. ಪವಿತ್ರಾತ್ಮ ಬಂದಾವಾಗ ಸರಿ, ಪವಿತ್ರಾತ್ಮ ಕೊಟ್ಟಿದ್ರಾ? ಇಲ್ಲ ರೀ, ಕೊಟ್ಟಿದ್ದೆ ಪೆಂಟಿಕಾಸ್ಟಲ್ಲಿ. ಯಾವಾಗ ಕೊಟ್ಟರು? ಯೇಸು ಕ್ರಿಸ್ತು ನಂಬಿಕಸ್ಥರಾಗಿದ್ದಿನ ಮೇಲೆ, ಪಾಪ ಅವರು ಶುದ್ಧಿ ಎಲ್ಲ ಮಾಡಿದ್ಮೇಲೆ ತಂದೆಯ ಬಲೆಗಡೆ ಕೂತ್ಕೊಂಡ. ಅವಾಗ ದೇವರು ಏನು ಮಾಡಿದ್ರು, ಪವಿತ್ರಾತ್ಮನ ಸಭೆ ಮೇಲೆ ಸುರಿಸಿದ್ರು. ಯಾವಾಗ ಪವಿತ್ರಾತ್ಮನ ಸುರಿಸಿದ್ರು, ಆ ಪವಿತ್ರಾತ್ಮನ ಮುಖಾಂತರ ಎಲ್ಲ ಸತ್ಯವಾದಂಥ ಆಳವಾಗಿರೋಂಥ ವಿಚಾರಗಳನ್ನ ತಿಳ್ಕೊಳಕ್ಕೆ ದೇವ್ರ ಮಕ್ಳಿಗೆ ಏನು ಮಾಡಿದ್ರು, ಅನುಗ್ರಹ ಮಾಡಿದ್ರು. ಹೆಂಗೆ ಹೆಂಗೆ ತಿಳಿಸಿದ್ರು ಅಲ್ವರ? ಪವಿತ್ರಾತ್ಮನ ಮುಖಾಂತರ ದೇವ್ರ ಸತ್ಯವಾದಂಥ ಆಳವಾಗಿ ವಿಚಾರ ತಿಳಿಸಲ್ಲ. ಹೆಂಗೆ ತಿಳಿಸ್ತಾರೆ? ಸುಮ್ಮನೆ ಕೂತ್ಕೊಂಡು ಮೊಣಕಾಲು ಮುರ್ಬಿಟ್ಟು ಜಪ ಮಾಡ್ತಾರೆ, ಆಟೋಮೆಟಿಕ್ ದೇವ್ರೇನೋ ನಮ್ಮ ತಲೆ ಏನೋ ತುಂಬಿಡ್ತಾರ ಅಂತಂದರೆ ಇಲ್ಲ ರೀ. ಹೆಂಗೆ ತಿಳಿಸ್ತಾರೆ ಅಂತಂದರೆ ಅದನ್ನೇ ಇವಾಗ ನಮ್ಮ ಅಪೊಸ್ತಲ ಪೌಲ್ 1 Corinthians 10:2 ಮಾಡೋದಲ್ಲಿ ಹೇಳೋದು. ನೋಡಿ ಏನು ಹೇಳ್ತಾರೆ, ಓದ್ಕೊಂಬರೋಣ. ಎಲ್ಲಿ ಅಂತಂದರೆ 1 Corinthians 2:6 ವರ್ಸಿನ ಓದ್ಕೊಂಬಂದಿರ್ತೀನಿ.
ಆದರೂ ಆದರೂ ಪ್ರವೀಣರಲ್ಲಿ ಜ್ಞಾನವನ್ನೇ ಹೇಳುತ್ತೇವೆ, ಅದು ಇಹಲೋಕದ ಜ್ಞಾನವಲ್ಲ, ಇಲ್ಲದೆ ಹೋಗುವ ಇತ ಲೋಕಾಧಿಕಾರಿಗಳ ಜ್ಞಾನವೂ ಅಲ್ಲ. ಇದುವರೆಗೆ ಗುಪ್ತವಾಗಿದ್ದ ಸತ್ಯಾರ್ಥವನ್ನು ತಿಳಿಸುವಲ್ಲಿ ದೇವರ ಜ್ಞಾನವನ್ನೇ ಹೇಳುತ್ತೇವೆ.
ನೋಡ್ರ ಏನು ಹೇಳ್ತಾರೆ ಇಲ್ಲಿ, ನಾವು ಹೇಳ್ತೀರಪ್ಪ ದೇವ್ರ ಜ್ಞಾನವನ್ನು ಏನು ಮಾಡ್ತೀವಿ ನಿಮಗೆ ಹೇಳ್ತೀರಿ ಅಂತ ಹೇಳ್ತಾರೆ. ಏನೋ ಜ್ಞಾನ ಇದು ಅಂದರೆ ಲೋಕದಲ್ಲಿ ಇತ್ತಲ್ಲ ಜ್ಞಾನ ಆ ಥರ ಅಲ್ವಾ ಅಂತ ಹೇಳ್ತಾರೆ. ದೇವರು ಕೊಟ್ಟಂಥ ಜ್ಞಾನದಲ್ಲಿ ನಿಮ್ಗೆ ಹೇಳ್ತೀರಿ ಅಂತ ಹೇಳ್ತಾರೆ. ಸರಿ, ಇದು ದೇವ್ರ ಜ್ಞಾನ ಏನು ತಿಳಿಸ್ತದೆ ಅಲ್ವರ ನೋಡಿ ಮುಂದೆ ಕೇಳ್ತಾರೆ, ದೇವ್ರ ಜ್ಞಾನ ಏನು ತಿಳಿಸ್ತಾರಂತೆ.
ಅದು ಯಾವುದೆಂದರೆ, ದೇವರು ನಮ್ಮ ಮಹಿಮೆಗಾಗಿ ಲೋಕ ಉತ್ಪತ್ತಿಗಿಂತ ಮೊದಲೇ ನೇಮಿಸಿ ಇದುವರೆಗೆ ಮರೆ ಮಾಡಿದ ಜ್ಞಾನವೇ.
ಏನಪ್ಪ ಜ್ಞಾನ ದೇವ್ರು ನಮ್ಗೆ ತಿಳಿಸ್ತಾರೆ ಅಂತಂದ್ರೆ, ಲೋಕ ಉತ್ಪತ್ತಿಯಿಂದನೇ ಒಂದು ಏನಿತ್ತ ರಹಸ್ಯ ಇತ್ತಂತೆ, ಒಂದು ಜ್ಞಾನ ಐತಂತೆ. ಈ ಜ್ಞಾನವನ್ನೇ, ಈ ರಹಸ್ಯವನ್ನೇ ದೇವ್ರು ಏನು ಮಾಡ್ತಾರೆ, ದೇವ್ರ ಮಕ್ಕಳಿಗೆ ತಿಳಿಸ್ತಾರಂತೆ. ಇವಾಗ ನೀವು ಹೇಳ್ರಿ, ನಾನು ನಿಮ್ಗೆಲ್ಲರಿಗೂ ಒಂದು ಪ್ರಶ್ನೆ ಕೇಳ್ತೀನಿ. ದೇವರು ಲೋಕದ ಉತ್ಪತ್ತಿಯಿಂದನೇ ಅದರ ದೇವರು ಭೂಲೋಕಕ್ಕೆ ಫೌಂಡೇಶನ್ ಹಾಕ್ರಲ್ಲ, ಅದಕ್ಕಿಂತ ಮುಂಚೆನೆ ದೇವರು ಮಾಡಿರಂಥ ಒಂದು ಜ್ಞಾನ ಏನು, ಅಂದರೆ ದೇವ್ರು ಮಾಡಿರಂಥ ಒಂದು ಪ್ಲ್ಯಾನ್ ಏನು ಹೇಳ್ರಿ, ಏನು ಪ್ಲ್ಯಾನು? ಜಗದ ಉತ್ಪತ್ತಿಗಿಂತ ಮುಂಚೆನೆ ದೇವರು ಒಂದು ಪ್ಲ್ಯಾನ್ ಮಾಡಿದರು ಅದರ, ಅದು ಅವ್ರ ಜ್ಞಾನ ಅದರ. ಅದು ಯಾವುದದು ಏನದು?
ಬ್ರದರ್, ಚಿಕ್ಕ ಹಿಂಡು ಅವ್ರ ಮೈಂಡ್ ಸೆಟ್ ಅಲ್ಲಿ ಮಡಿಕೊಂಡು ಇದನ್ನ ಮಾಡಿರ್ಬೋದು ಬ್ರದರ್.
ವೆರಿ ಗುಡ್. ಒಂದು ಚಿಕ್ಕ ಹಿಂಡು, ಆಮೇಲೆ ಇನ್ನೊಂದೇನು? ಆ ಚಿಕ್ಕ ಹಿಂಡನ್ನ ಉಪಯೋಗಿಸ್ಕೊಂಡು ಏನು ಮಾಡಬೇಕು?
ಅದೇ ಈ ಲೋಕಕ್ಕೆಲ್ಲ ರಕ್ಷಣೆ ಕೊಡಬೇಕು ಅಂತ ಪ್ಲಾನ್ ಮಾಡಿರೋದು.
ಅಲ್ವರ ಈ ಲೋಕಕ್ಕೆಲ್ಲ ಏನು ಕೊಡಬೇಕು? ರಕ್ಷಣೆ ಕೊಡಬೇಕು ಅಲ್ವರ. ಹಂಗಾದ್ರೆ ದೇವ್ರ ಮೈಂಡಲ್ಲಿ ಇದ್ದಿದ್ದೇ ಏನಪ್ಪ, ಜಗತ್ ಉತ್ಪತ್ತಿಗಿಂತ ಮುಂಚೆನೆ ಒಂದು ವಿಸ್ಡಮ್, ಒಂದು ಜ್ಞಾನ ಅಂತಂದರೆ ಏನಂದರೆ ಅದೇ ಆತನ ಪ್ಲ್ಯಾನ್, ದ ಡಿವೈನ್ ಪ್ಲ್ಯಾನ್ ಆಫ್ ದ ಏಜಸ್ ಅಲ್ವರ. ಪ್ರಕಟಣೆ 13ನೇ ಅಧ್ಯಾಯ 8ನೇ ವಾಕ್ಯ, ರೆವಲೇಷನ್ 13:8.
ಜಗದುತ್ಪತ್ತಿಗೆ ಮೊದಲು ಕೊಯ್ಯಲ್ಪಟ್ಟ ಕುರಿಯ ದಾತನ ಬಳಿಯಲ್ಲಿರುವ ಜೀವಬಾಜರ ಪಟ್ಟಿಯಲ್ಲಿ ಯಾರ ಹೆಸರುಗಳು ಬರೆದಿರುವುದಿಲ್ಲವೋ ಆ ಭೂನಿವಾಸಿಗಳೆಲ್ಲರೂ ಅದಕ್ಕೆ ನಮಸ್ಕಾರ ಮಾಡುವರು.
ಏನ್ರಿ, ಜಗದ್ ಉತ್ಪತ್ತಿಗಿಂತ ಮುಂಚೆನೆ ಕುಯ್ಯಲ್ಪಟ್ಟಂತ ಕುರಿಯಾದಾತನು ಅಂತ ನೋಡ್ತೀವಿ. ಅದರ ಜಗದ್ ಉತ್ಪತ್ತಿಗಿಂತ ಮುಂಚೆ ಅದರ ಏನೋ ಜಗತ್ತನ್ನು ಸೃಷ್ಟಿ ಮಾಡೋದಕ್ಕಿಂತ ಮುಂಚೆನೆ ದೇವ್ರು ತನ್ನ ಮೈಂಡಲ್ಲಿ ಏನು ಫಿಕ್ಸ್ ಮಾಡ್ಕೊಡೋದಂದ್ರೆ ನನ್ನ ಮಗನ ಏನು ಮಾಡೋಕೆ ಮುಂದಕ್ಕೆ ನಾನು ಬಲಿಯಾಗಿ ಕೊಡಬೇಕು. ಯಾಕೆ ಬಲಿಯಾಗಿ ಕೊಡಬೇಕು? ಲೋಕದಲ್ಲಿ ಇನ್ನೂ ಮನುಷ್ಯನೇ ಸೃಷ್ಟಿ ಮಾಡಲ್ಪಟ್ಟಿಲ್ಲ, ಮನುಷ್ಯ ಪಾಪನೂ ಮಾಡಲ್ಲ, ಸೈತಾನ ಅಂತ ಅಂದ್ಬಿಟ್ಟು ಇಲ್ಲ. ಆದರೆ ದೇವರು ಆಲ್ರೆಡಿ ಏನು ಮಾಡಿಬಿಟ್ಟಿದ್ನಲ್ಲ ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಂಡಿರೋ ಅಂದರೆ ಏನಪ್ಪ ಅರ್ಥ ಅಂತಂದರೆ, ದೇವರು ತನ್ನ ಮೈಂಡಲ್ಲಿ ಆಲ್ರೆಡಿ ಒಂದು ಪ್ಲ್ಯಾನ್ ಅಂತ ಏನು ಮಾಡವ್ರೆ ಮಾಡಿಟ್ಕೊಳವ್ರೆ. ಈ ಪ್ಲ್ಯಾನ್, ಈ ಒಂದು ಇದೆಲ್ಲ, ಈ ಪ್ಲ್ಯಾನು, ಈ ಬುದ್ಧಿವಂತಿಕೆ ಪ್ಲ್ಯಾನು, ಇಂಟೆಲಿಜೆಂಟ್ ಪ್ಲ್ಯಾನು ಅದರ, ಇದನ್ನೇ ಏನು ಮಾಡಿರೋ ದೇವರು ತನ್ನ ಜ್ಞಾನದಲ್ಲಿರೋಂಥ ತನ್ನ ರಹಸ್ಯವನ್ನು ಯಾರಿಗೂ ಹೇಳಿಲ್ಲ ರೀ. ದೇವ್ರಿಗೆ ಯಾರು ಹೇಳಿದ್ರ? ದೇವ್ರು ಬಂದ್ಬಿಟ್ಟು ಏನ್ರಿ ಉದಯ ಸೂಚಕ ನಕ್ಷತ್ರಗಳನ್ನ ಕರೆದು ಈ ಭೂಮಿಗೆಲ್ಲ ಅಸ್ಥಿಭಾರ ಹಾಕ್ಬೇಕಾದ್ರೆ ಎಲ್ಲ ದೇವದೂತರು ಏನು ಮಾಡುತ್ತೆ, ಹರ್ಷಯೋಧನೆ ಇತ್ತ ಸಂತೋಷದಿಂದ ಉಲ್ಲಾಸಿಸ್ತಾ ಇದ್ರು ಅಂತ ಬೈಬಲ್ ವಾಕ್ಯ ಓದ್ತೀರಿ. ಅವಾಗ ಎಲ್ಲ ದೂತರನ್ನು ಕರೆದ್ಬಿಟ್ಟು ಉದಯ ಸೂಚಕ ನಕ್ಷತ್ರಗಳು ಇಬ್ಬರನ್ನೂ ಕರೆದ್ಬಿಟ್ಟು, ನೋಡಪ್ಪ ನಾನು ಈ ಥರ ಯೋಚನೆ ಮಾಡ್ತಾ ಇದ್ದೀನಿ, ಒಬ್ಬ ಉದಯ ಸೂಚಕ ನಕ್ಷತ್ರ ನೋಡಪ್ಪ ನೀನಾಗ್ತಿ ಕೆಟ್ಟವನಾಗ್ತೀಯ ಇನ್ನೊಬ್ಬ ಒಳ್ಳೆಯವನಾಗ್ತಾನೆ ಅಂತಬಿಟ್ಟೆಲ್ಲ ಹೇಳಿದ್ರೆ ಯೇಸು ಕ್ರಿಸ್ತು ಹೇಳೋದಕ್ಕೆ ಹೋಗಲಿಲ್ಲ. ಯಾಕೆ? ಯಾಕಂದರೆ ದಾಟ್ ಈಸ್ ಹಿಡನ್ ಇನ್ ಈಸ್ ಮೈಂಡ್. ಅದು ಟಾಪ್ ಸೀಕ್ರೆಟ್ ಆಗಿ ಏನಾಗಿತ್ತು ಅಂದರೆ ಇದು ಅವ್ರ ಮೈಂಡಲ್ಲಿತ್ತು. ಇವಾಗ ಬನ್ನಿ 1ನೇ ಕೊರಿಂಥ 2ನೇ ಅಧ್ಯಾಯದಲ್ಲಿ ಮುಂದಕ್ಕೆ ಓದ್ರಿ ಅಂತ ನಿಮ್ಗೆ ಏನಾಯ್ತಂತೆ, ಓದಿ ಇಷ್ಟ ಯಾರು 7th ವರ್ಸಿನಾಗೆ ಮುಂದಕ್ಕೆ ಓದಿ ನೋಡೋಣ. ಹಾಂ,
ಇದುವರೆಗೆ ಗುಪ್ತವಾಗಿದ್ದ ಸತ್ಯಾರ್ಥವನ್ನು ತಿಳಿಸುವಲ್ಲಿ ದೇವರ ಜ್ಞಾನವನ್ನೇ ಹೇಳುತ್ತೇವೆ. ಅದು ಯಾವುದೆಂದರೆ, ದೇವರು ನಮ್ಮ ಮಹಿಮೆಗಾಗಿ ಲೋಕೋತ್ಪತ್ತಿಗಿಂತ ಮೊದಲೇ ನೇಮಿಸಿ ಇದುವರೆಗೆ ಮರೆ ಮಾಡಿದ ಜ್ಞಾನವೇ. ಇದನ್ನು ಇಹಲೋಕಾಧಿಕಾರಿಗಳಲ್ಲಿ ಯಾರೂ ಅರಿಯಲಿಲ್ಲ. ಅರಿತಿದ್ದರೆ ಅವರು ಮಹಿಮೆಯುಳ್ಳ ಕರ್ತನನ್ನು ಶಿಲುಬೆಗೆ ಹಾಕಿಸುತ್ತಿರಲಿಲ್ಲ.
ನೋಡ್ರಾ, ಈ ಒಂದು ಸೀಕ್ರೆಟ್ ಏನಪ್ಪ, ದೇವ್ರ ಯೋಜನೆ ಬಗ್ಗೆ ಅವ್ರಿಗೇನು ಗೊತ್ತಾಗ್ಬಿಟ್ಟಿದ್ದ ಅಂತಂದರೆ ಕ್ರಿಸ್ತನ್ನು ಕೂಡ ಸಾಯಿಸ್ತಾನೆ ಇರಲ್ವಂತ ಅಲ್ವರ. ಹಂಗಾರೆ ಅವರೆಲ್ಲ ಸಾಯಿಸ್ತಿದ್ದು ಏನಕ್ಕೆ, ಕ್ರಿಸ್ತನ ಏನಕ್ಕೆ ಸಾಯಿಸಿದ್ರು ಅಂತಂದರೆ ಅವ್ರಿಗೆ ದೇವ್ರ ಪ್ಲ್ಯಾನ್ ಏನಾಗಿಲ್ಲ, ಗೊತ್ತಿರಲಿಲ್ಲ. ಅದರ ದೇವ್ರ ಪ್ಲ್ಯಾನು ಈ ಥರ ಇದೆ ಅದರ, ಏನ್ರಿ ಇಡೀ ಮನುಷ್ಯರು ಎಲ್ಲರನ್ನೂ ಆಶೀರ್ವಾದ ಮಾಡೋಕ್ಕೆ ಅದೇ ಕ್ರಿಸ್ತನ ಮಸೀಯ ಅಲ್ವರ. ಅವ್ರ ಮುಖಾಂತರ ಎಲ್ಲ ನಮ್ಗೆ ಆಶೀರ್ವಾದ ಬರಬೇಕು ಅಂತಂದ್ಬಿಟ್ಟು ಹೇಳಿದ್ದೆ ಅಂತಂದರೆ, ಗೊತ್ತಾಗಿದ್ದ ಅಂತಂದರೆ ಅವ್ರು ಈ ಥರ ಮಾಡಿರೋರಾ? ಖಂಡಿತವಾಗಿ ಏನು ಮಾಡ್ತಾರಲ್ಲ ಮಾಡ್ತಾರಲ್ಲ ಅಲ್ವರ? ಹಂಗಾರೆ ಇವೆಲ್ಲ ಸೀಕ್ರೆಟ್ ಆಗಿರೋಂಥ ವಿಚಾರವಾಗ್ತೀನಿ, ಇದು ಲೋಕ ಜನಗಳಿಗೆ ಏನು ಮಾಡಲಿಲ್ಲ, ದೇವರು ತಿಳಿಸ್ಲಿಲ್ವಂತೆ. ಸರಿ, ಇವತ್ತು ನೆಕ್ಸ್ಟ್ ಮುಂದಕ್ಕೆ ಇನ್ನು ಯಾರಿಗೆ ತಿಳಿಸಿದ್ರು, ಹೇಗೆ ತಿಳಿಸಿದ್ರು, ಕಂಟಿನ್ಯೂ ಮಾಡಿ ಹಂಗೆ. ಹಾಂ,
ಆದರೆ ಬರೆದಿರುವ ಪ್ರಕಾರ ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿರುವಂಥದ್ದೆಲ್ಲವನ್ನು ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಅದರ ಭಾವನೆಯು ಮನುಷ್ಯನ ಹೃದಯದಲ್ಲಿ ಹುಟ್ಟಲಿಲ್ಲ.
ನೋಡ್ರಾ,
ನಮಗಾಗಿ
ನೋಡ್ರಿ ಅಂತೀನಿ, ದೇವರು ದೇವ್ರ ಮಕ್ಕಳಿಗಾಗೆ ಅಂದ್ರೇನು, ಆತನ ಯಾರು ಪ್ರೀತಿಸ್ತಾರೋ ಅವ್ರಿಗಾಗೆ ದೇವ್ರು ಏನಪ್ಪಳ ಪ್ಲಾನ್ ಮಾಡವ್ರೆ ಅಂತಂದರೆ, ಇದು ಯಾವ ಮನುಷ್ಯನಿಗೆ ಏನಾಗಿಲ್ವಂತೆ, ಆಲೋಚನೆ ಕೂಡ ಬರಲಿಲ್ವಂತೆ, ಕಣ್ಣಲ್ಲಿ ಕೂಡ ಯಾವತ್ತೂ ನೋಡಲೇ ಇಲ್ವಂತೆ, ಅವನು ಕಿವಿಯಲ್ಲೂ ಯಾವತ್ತೂ ಏನು ಮಾಡಲಿಲ್ವಂತೆ, ಅವನು ಕೇಳಲೇ ಇಲ್ವಂತೆ ಅದರಾ? ಅಂದರೆ ಇವೆಲ್ಲ ವಿಚಾರಗಳನ್ನು ದೇವ್ರು ನಮ್ಗೇನು ಮಾಡಿದ್ರು ಇವಾಗ, ಲೋಕದವ್ರು ಯಾರಿಗೂ ಗೊತ್ತಿಲ್ಲ ರೀ, ನಮಗೆ ತಿಳಿಸೋರು ಅಂತ ಹೆಂಗೆ ತಿಳಿಸೋರು ಅಷ್ಟಾರು? ಮುಂದಕ್ಕೆ ಹೋದ್ರಿ, ನೆಕ್ಸ್ಟ್ ಹೇಳ್ತಾರೆ.
ತಮಗಾದರೂ ದೇವರು ತನ್ನ ಆತ್ಮನ ಮೂಲಕ ಅದನ್ನು ಪ್ರಕಟಿಸಿದನು.
ತನ್ನ ಆತ್ಮದ ಮುಖಾಂತರ ನಮ್ಗೇನು ಮಾಡೋರಂತೆ, ಪ್ರಕಟಿಸಿದ್ದಾರೆ ಅಲ್ವರ? ಸರಿ, ಹೆಂಗೆ ಪ್ರಕಟಿಸಿದ್ರು? ದೇವರ ಆತ್ಮ ಮುಖಾಂತರ ನಮಗೆ ದೇವರು ರಿವೀಲ್ ಮಾಡಿದ್ರು. ಹೆಂಗೆ ಪ್ರಕಟಿಸಿದ್ರು? ಇಲ್ಲಿಂದ ಪ್ರಕಟಿಸಿದ್ರು. ನಾವೆಲ್ಲ ನಿದ್ದೆ ಮಾಡ್ತಾ ಇರ್ಬೇಕಾರೆ ನಮಗೆ ದೇವರು ಒಂದು ಕನ್ಸಲ್ಲಿ ಬಂದು ಮಾತಾಡಿದ್ರ? ಹೇಳ್ರಿ, ನೀವೆಲ್ಲ ಏನು ನಿದ್ದೆ ಮಾಡ್ತಾ ಇರ್ಬೇಕಾ, ದೇವ್ರು ನಿಮ್ಮ ಕನ್ಸಲ್ಲಿ ಬಂದು ಮಾತಾಡಿದ್ರ? ದೇವ್ರ ಯೋಜನೆನ ದೇವ್ರು ನಿಮ್ಗೆ ಹಂಗೆ ತಿಳಿಸಿದ್ರ?
ಬೈಬಲ್ ಮುಖಾಂತರ ವಾಕ್ಯದ ಮುಖಾಂತರ ತಿಳಿಸಿದ್ರು.
ಪರವಾಗಿಲ್ಲಪ್ಪ, ವೆರಿ ಗುಡ್. ಎಲ್ಲೈತೆ? ಅಲ್ಲೇ ಐತೆ ನೋಡಿ, ಎಲ್ಲೈತೆ? ಅದರಲ್ಲಿ 9ನೇ ವಾಕ್ಯ ಓದಿಂತೀನಿ. ಇನ್ನೊಂದು ಸತಿ ಓದಿ, ದಿವ್ಯ ಅಷ್ಟು ಓದಿ ಇನ್ನೊಂದು ಸತಿ 9ನೇ ವಾಕ್ಯ.
ಆದರೆ ಬರೆದಿರುವ ಪ್ರಕಾರ
ಏನು ಮಾಡಿಕೊಂಡೆ,
ದೇವರು
ಬರೆದಿರುವ ಪ್ರಕಾರ ಎಲ್ಲವನ್ನು ದೇವರು ಆಲ್ರೆಡಿ ಏನು ಮಾಡ್ಬಿಟ್ರೆ, ಬರೆದಿಟ್ಬಿಟ್ಟವ್ರೆ. ಏನು ಬರ್ಸಿಟ್ಟವ್ರೆ? ನೋಡಪ್ಪ, ನೀನು ಆಲೋಚನೆಯಲ್ಲಿ ಕೂಡ ಬರಲಿಲ್ಲ ಈ ವಿಚಾರನ, ಎಲ್ಲಿ ಬರೆದಿಟ್ಟೀನಿ? ಸತ್ಯವೆಲ್ಲ ಬರೆದಿಟ್ಟಿದ್ದೀನಿ ನಿಮ್ಮ ಮನಸ್ಸಲ್ಲಿ, ಯಾವತ್ತೂ ಇದು ಬರಲಿಲ್ಲ. ಆದರೆ ಇದನ್ನು ನಾನು ಎಲ್ಲಿ ಬರೆದಿಟ್ಟಿದ್ದೀನಿ, ಸತ್ಯವೇದಲ್ಲಿ ಮಾಡಿದ್ದೀನಿ, ಬರೆದಿಟ್ಟಿದ್ದೀನಿ ಅಂತ ಏನು ಮಾಡ್ತಾರೆ, ಹೇಳ್ತಾರೆ ಅಲ್ವರ? ಸರಿ, ಇವಾಗ ದೇವರು ಯೋಜನೆಯಲ್ಲಿ ದೇವರು ಏನು ಇಟ್ಟಿದ್ದಾರೆ ಹೇಳಿ? ದೇವ್ರ ಯೋಜನೆಯಲ್ಲಿ ಮನುಷ್ಯನಿಗೆ ಏನೆಲ್ಲ ಮಾಡಬೇಕು ಒಳ್ಳೆಯದು ಅಂತ ದೇವ್ರು ಏನಿಟ್ಟಿದ್ದಾರೆ? ಸ್ವಲ್ಪ ಎಕ್ಸಾಂಪಲ್ ಹೇಳಿ, ಯಾವ್ದಾರು ಇದೆಯಾ ಎಕ್ಸಾಂಪಲು? ದೇವ್ರ ಮನುಷ್ಯನಿಗೆ ಏನು ಮಾಡಬೇಕು ಅಂತ ಇಟ್ಟಿದ್ದಾರೆ?
ಮನುಷ್ಯ ಮೊದಲನೇ ಮನುಷ್ಯ ಯಾವ ರೀತಿಯಲ್ಲಿ ದೇವರ ಅನ್ಯೋನ್ಯ ತಲೆ ಇದನ್ನ ಅದೇ ರೀತಿಯಲ್ಲಿ ಮತ್ತೆ ಹಿಂತಿರುಗಿ ಹೋಗಿ ಮತ್ತೆ ದೇವರ ಹತ್ರ ಅನ್ಯೋನ್ಯತೆಯಲ್ಲಿ ಇರ್ಬೇಕಂತಾನೆ ದೇವ್ರ ಪ್ಲಾನ್ ಮಾಡಿದ್ರು.
ವೆರಿ ಗುಡ್. ವಾಪಸ್ಸು ದೇವತಾ ನಿನ್ನತೆಯಲ್ಲಿ ಇರಬೇಕು ಅಂತ. ನೆಕ್ಸ್ಟ್, ಆಮೇಲೆ ಇನ್ಯಾವ ಥರ ಇರಬೇಕು? ಮೊದಲು ಯಾವ ಥರ ಇದ್ರು ಅದೇ ಥರ ಬರಬೇಕು ಅಂತ ಯಾವ ಥರ ಎಕ್ಸಾಂಪಲ್ ಹೇಳಿ.
ಬ್ರದರ್, ಅದು ಚಿಕ್ಕ ಹೆಂಡನ್ನ ಮೊದಲು ಇದನ್ನ ಮಾಡ್ಕೊಂಡು ತಮ್ಮ ಮೂಲಕ ಈ ಲೋಕಕ್ಕೆ ರಕ್ಷಣೆ ಆಗ್ಬೇಕು ಅನ್ನೋ ಮೊದಲ ಯೋಜನೆ ಇದೆ. ಎರಡನೇದಾಗಿ ನಾವು ಆದ್ಮೇಲೆ ಮಹಾಸೋಮವ, ಅದಾದ್ಮೇಲೆ ಪಿತೃಗಳು, ತದನಂತರದ ಈ ಲೋಕದವ್ರನ್ನ ಇದನ್ನ ಮಾಡುವಂತ ಒಂದು ಯೋಜನೆ ಇದೆ.
ವೆರಿ ಗುಡ್. ಪಿತೃಗಳು ಅಲ್ವರ, ಅವ್ರಿಗೆಲ್ಲ ರಕ್ಷಣೆ ಕೊಡಬೇಕು, ಅದನ್ನೆಲ್ಲ ಎಬ್ಬಿಸ್ಬೇಕು ಅಂತೇನೋ ಇದು ಯೋಜನೆ ಇದೆ. ಇದು ಯಾವ್ದಾರ ಮನುಷ್ಯ ಯೋಚನೆ ಮಾಡಿದ್ನ? ಸತ್ತೋಗಿರೋ ಪಿತೃರೆಲ್ಲ ವಾಪಸ್ ಎದ್ದು ಬರ್ತಾರೆ, ಅಬ್ರಾಮು, ಇಸಾಕು, ಯಾಕೋಬ್, ದಾವಿದು, ದಾನಿಯಲ್ಲು, ಇವರೆಲ್ಲ ಭೂಮಿಗೆ ಎದ್ದು ಬರ್ತಾರೆ ಅಂತ ಯಾರು ಯೋಚನೆ ಮಾಡಿದ್ರ? ಯಾರು ಯೋಚನೆ ಮಾಡಿದ್ರು? ಎಲ್ಲರೂ ಏನು ತಿಳ್ಕೊಂಡಿದ್ರು? ಇವರೆಲ್ಲ ಪರಲೋಕದಲ್ಲವರೇ, ಕ್ರಿಸ್ತನ ಪಕ್ಕದಲ್ಲವರೇ ತಿಳ್ಕೊಂಡಿದ್ರು. ಸತ್ಯವೇದ ಏನು ಹೇಳ್ತಾರಪ್ಪ ಅಂದರೆ, ಇವರೆಲ್ಲ ಎದ್ದು ಭೂಮಿಗೆ ವಾಪಸ್ ಏನಾಗ್ತಾರೆ, ಜೀವಂತವಾಗಿ ಬರ್ತಾರೆ
ಬರ್ತಾರೆ.
ಅಂತಾನೆ ಅಲ್ವರ? ಆಮ್ ನೆಕ್ಸ್ಟ್ ಇನ್ನೇನು ಮಾಡಿದಾರೆ, ಇನ್ನೇನು ಯೋಚನೆ ಮಾಡಿದ್ದಾರೆ ಆ ಪ್ಲಾನಲ್ಲಿ, ಇನ್ನೇನಿದೆ?
ಬ್ರದರ್, ಓಲ್ಡ್ ಟೆಸ್ಟ್ಮೆಂಟ್ ಅಲ್ಲಿ ಜೂಬ್ಲಿ ಎಲ್ಲ ಮಾಡ್ತಿದ್ರಲ್ಲ ಬ್ರದರ್, ಅದೇ ತರ ಎಲ್ಲರೂ ಈಕ್ವಲ್.
ವೆರಿ ಗುಡ್. ದೇವರ ರಾಜ್ಯದಲ್ಲಿ ಎಲ್ಲರಿಗೂ ಸಮವಾದಂಥ ಆಶೀರ್ವಾದಗಳು ಏನಾಗಿರ್ತಾರೆ ಇರ್ತಾರೆ. ಒಬ್ಬರು ಮೇಲು ಕೀಳು ಭೇದ ಭಾವ ಅಂತಂಬಿಟ್ಟಿರಲ್ಲ ರೀ, ಅದು ಇವತ್ತು ಏನು ಗೊತ್ತಾ, ಏನಂದ್ರೆ ಭೇದ ಭಾವ ಬರ್ತದೆ ಏನಕ್ಕಪ್ಪ ಅಂತಂದರೆ, ಈ ಮೇಲು ಕೀಳು ಅಂತನ್ನೋ ಕಾನ್ಸೆಪ್ಟಿಂದಾನೆ ಏನಾಗ್ತಾರೆ, ಅದು ಸ್ವಲ್ಪ ಅಲ್ಲಿ ಭೇದ ಭಾವಗಳು ಬರೋದಕ್ಕೆ ಶುರು ಆಗುತ್ತೆ. ಆವಾಗ ಮನಸ್ತಾಪಗಳು ಬರ್ತದೆ, ಆವಾಗ ಈಗೋ ಅಂತ ಬರ್ತಾರೆ, ಆವಾಗ ಹೆಮ್ಮೆ ಅಂತ ಬರೋದು, ಇದು ದೇವರಾಜ್ಯದಲ್ಲಿ ಸಂಪೂರ್ಣವಾಗಿ ತೆಗೆದಾಗ್ತಾರೆ ನೋಡಿ ಅಂತೀನಿ. ಆಮೇಲೆ ನೆಕ್ಸ್ಟ್ ಇನ್ನೇನಿದೆ? ಒಬ್ಬೊಬ್ರು ಹೇಳ್ರಿ, ಒಬ್ರು ಹೇಳ್ತಾ ಇರ್ಬೇಕು, ಇನ್ನೊಬ್ರು ವೇಟ್ ಮಾಡ್ರಿ. ಹೇಳ್ರಿ ಮ್ಯಾಗಿಸ್ಟರ್.
ಎಲ್ಲರೂ ದೇವರಾಜ್ಯ ಸೇರ್ಬೇಕು ಅಂತ ದೇವ್ರ ಯೋಜನೆ, ಅದೇನು ದೊಡ್ಡ ಯೋಜನೆ.
ಎಲ್ಲರೂ ದೇವರಾಜ್ಯ ಸೇರಬೇಕು ಅಂತ, ಓಕೆ ವೆರಿ ಗುಡ್. ಆಮೇಲೆ ಮೋಹನ್ ಬದರ್ ಹೇಳ್ರಿ.
ಯೋನು 3:16 ಹೇಳ್ತಾರ, ಎಲ್ಲರೂ ನಿತ್ಯ ಜೀವನ ಪಡ್ಕೊಳ್ಬೇಕಂತ ದೇವರು ಮೊದಲೇ ಪ್ಲಾನ್
ಓಕೆ,
ಮಾಡಿದ್ರಲ್ಲ.
ಅದನ್ನೇ ಸಿಸ್ಟರ್ ಹೇಳ್ಬಿಟ್ರು, ವೆರಿ ಗುಡ್. ಓಕೆ, ಹೇಳಿದಿರ ಪಾಯಿಂಟ್ ಹೇಳೋದಿದ್ರೆ ಹೇಳ್ರಿ, ಹೇಳಿದ್ನ ಹೇಳ್ಬಿಡ್ರಿ.
ಓಕೆ, ನಾಕೆ ಆಡು ಹೇಳಿರೋದ್ರಿಂದ ಬೇರೆ ಪಾಯಿಂಟ್ಸ್ ಕೇಳಿದ್ರೆ ಹೇಳ್ರಿ ಅಂತ ಅಷ್ಟು ಹೇಳಿ.
ಚಿಕ್ಕ ಹಿಂಡಿಗೆ ಅಮರತ್ವ ಕೊಡಬೇಕು ಅಂತ.
ಓಕೆ ಗುಡ್, ಅದರ ಚಿಕ್ಕ ಹೆಂಡಿಗೆ ಅಮರತ್ವ, ಯಾರು ಊಹೆ ಮಾಡಿದಿರಂತ ಆತನಿಗಿರಂತ ಒಂದು ಸ್ವಭಾವನೆ ದೇವ್ರು ನಮ್ಗೆ ಏನು ಮಾಡ್ತೀನಿ ಅಂತ ಹೇಳಿದಾರೆ, ಕೊಡ್ತೀನಿ ಅಂತ ಹೇಳಿದಾರೆ. 1,000 ವರ್ಷದಲ್ಲಿ ಜನಗಳಿಗೆ ಏನು ಮಾಡ್ತಾರೆ ಹೇಳ್ರಿ?
ನೀತಿ ರಾಜ್ಯ
ಇಡೀ ಲೋಕಕ್ಕೆ
ಸೊ
ದೇವರ ಸತ್ಯ ತಿಳಿತದೆ,
ಇಡೀ ಲೋಕಕ್ಕೆ ಏನಾಗ್ತದೆ? ಸತ್ಯ ತಿಳಿಸ್ತಾರೆ.
ಸತ್ಯ ತಿಳಿತದೆ.
ಅದರ ಇವಾಗ ಸತ್ಯನೇ ಏನಾಗಿಲ್ಲ ಅವ್ರಿಗೆ ಗೊತ್ತಿಲ್ಲ. ಈ ಸತ್ಯಗಳನ್ನ ಏನು ಮಾಡ್ತಾರೆ ದೇವರು ಲೋಕ ಜನಗಳಿಗೆ ತಿಳಿಸ್ತಾರೆ. ಆಮೇಲೆ ನೆಕ್ಸ್ಟ್
ಕ್ರಿಸ್ತನ ಜೊತೆ 1,000 ವರ್ಷ ಆಳ್ವಿಕೆ.
ಕ್ರಿಸ್ತನೊಂದಿಗೆ 1,000 ವರ್ಷ ಆಳ್ವಿಕೆ ಮಾಡ್ತಾರೆ ಸಭೆ. ಓಕೆ, ಆಮೇಲೆ ಮೇನ್
ಅವ್ರ
ಯೋಗನೆ
ಪರಲೋಕದಲ್ಲಿ ಹೆಂಗೆ,
ಈ ಲೋಕನೆ ಮತ್ತೆ
ಪರಲೋಕದಲ್ಲಿ ಹೆಂಗೆ
ಮತ್ತಿರ್ತಾನ
ಸಂತೋಷ ಇರ್ತದೆ, ಭೂಲೋಕದಲ್ಲಿ ದೇವ್ರು ನೆರವೇರಿಸ್ಬೇಕಂತ ಹೇಳ್ತಾರೆ.
ಅದರ ಪರಲೋಕದಲ್ಲಿ ಯಾವ ಥರ ಆತನ ದೇವಚಿತ್ತ ನೆರವೇರುತ್ತೆ ಆ ಥರ ಏನಾಗುತ್ತೆ ಭೂಲೋಕದಲ್ಲಿ ನೆರವೇರ್ತಾರೆ ಅದರ. ವೆರಿ ಗುಡ್, ಅದು ಏನು ಅದು ಹೇಳ್ರಿ, ಭೂಲೋಕದಲ್ಲಿ ಯಾವ ಥರ ನೆರವೇರ್ತಾರೆ, ಏನೇನಿದೆ, ಏನಿರ್ತದೆ ನೀವು ಮೇನ್ ಪಾಯಿಂಟ್?
ಸಮಾಧಾನ, ಸಂತೋಷ,
ಸಮಾಧಾನ,
ಪ್ರೀತಿ,
ಸಂತೋಷ, ಪ್ರೀತಿ. ಹಾಂ, ವೆರಿ ಗುಡ್. ಆಮೇಲೆ
ನೀತಿ
ಮರಣ
ಪ್ರಭು.
ಇರೋದಿಲ್ಲ, ಕಾಯಿಲೆಗಳಿರಲ್ಲ, ಯುದ್ಧಗಳಿರಲ್ಲ. ಹಾಂ, ಅದರ ಇದೇ ಮೇನ್, ಇದನ್ನ ಬಿಟ್ಬಿಟ್ರಲ್ಲ. ಹಾಂ, ಇದು ಬಿಟ್ಬಿಟ್ಟು ಎಲ್ಲ ಹೇಳಿದ್ರೆ ಏನು ಪ್ರಯೋಜನ? ಅದರ ದೇವರು ಫಸ್ಟು ಆತನ ರಾಜ್ಯದಲ್ಲಿ ಸಾವೆ ಅಂತ ತೆಗೆದುಬಿಡ್ತಾರೆ ನೋಡಿದ್ರಿ. ಅದರ ಕಣ್ಣೀರಾಗಲಿ, ಗೋಳಾಟ ಆಗಲಿ, ಇನ್ನು ಏನ್ರಿ, ಹಾಂ, ದುಃಖ ಆಗಲಿ, ಮರಣ ಆಗಲಿ,
ಇರೋದಿಲ್ಲ.
ಶಾಶ್ವತವಾಗಿ ತೆಗೆದುಬಿಡ್ತಾರೆ. ಯೋಚನೆ ಮಾಡಿದ್ದೀನಿ, ಅದರ ಮರಣ ತೆಗೆದುಬಿಟ್ರೆ ಯಾವ ಹಾಸ್ಪಿಟ್ಲ್ ಇಲ್ಲ ರೀ, ಅದರ ಎಂಥ ಮೆಡಿಕಲ್ ಶಾಪ್ ಬೇಕಾಗಿಲ್ಲ, ಒಂದು ತಲೆನೋವು ಬರಲ್ಲ ನೋಡ್ತೀನಿ, ಯೋಚನೆ ಮಾಡ್ತೀನಿ. ಒಂದು ಮೈಕಲ್ಲಿರೋಂಥ ಯಾವ ಅಂಗಗಳು ನೋವಲ್ಲಿರಲ್ಲ, ಏನು ಸಂತೋಷ ಅಲ್ವರ. ಹಾಂ, ಮನುಷ್ಯನಿಗೆ ಏನು ಆರೋಗ್ಯ ಇರ್ತಾರೆ ಯೋಚನೆ ಮಾಡಿರ್ತೀನಿ ಅಲ್ವರ. ಎಷ್ಟು ಸಂತೋಷ ಇರ್ತಾರೆ ಅವ್ನಿಗೆ ಆರೋಗ್ಯವಾಗಿದ್ದರೆ ಅಲ್ವರ. ಆಮೇಲೆ ಇನ್ನೇನು ಇರ್ತಾರೆ ಮನುಷ್ಯನಿಗೆ ಆಶೀರ್ವಾದ, ಲೋಕದ್ದು ವಾತಾವರಣ ಹೆಂಗಿರ,
ಸಮಾಧಾನ ಇರುತ್ತೆ,
ಸಮಾಧಾನ ಇರ್ತದೆ ಅಲ್ವರ. ಹಾಂ, ಆಮೇಲೆ
ಯುದ್ಧಗಳು ಇರೋದಿಲ್ಲ ಅವಾಗ.
ಹಾಂ, ಯುದ್ಧಗಳಿರಲ್ಲ
ಹಾಂ ಬ್ರದರ್, ಆಮೇಲೆ ಮೇಯ್ನ್ ಆಗಿ ಸೈತಾನೇ ಇರಲ್ಲ ಬ್ರದರ್,
ಅದರ ಸೇತಾನೇ
ಸೈತಾನ ಇರಲ್ಲ.
ಯುದ್ಧಗಳಿರಲ್ಲ ಅಲ್ವರ. ಆಮೇಲೆ ಏನು
ಕೆಟ್ಟದ್ದು ಅನ್ನೋದೇ
ಇರ್ತದೆ
ಇರೋದಿಲ್ಲ ಬ್ರದರ್ ಅವಾಗ,
ಅಂಟಿ
ಕೆಟ್ಟದ್ದು ಅನ್ನೋದೇ ಇರೋದಿಲ್ಲ.
ಕೆಟ್ಟದನ್ಬಿಟ್ಟೆ ಇರೋದಿಲ್ಲ. ವೆರಿ ಗುಡ್ ಅಲ್ವರ. ಬೈಬಲ್ ಹೇಳ್ತಾರಲ್ಲ, ನನ್ನ ಪರಿಶುದ್ಧ ಪರ್ವತದಲ್ಲಿ ಯಾರು ಕೇಡು ಮಾಡುವುದಿಲ್ಲ, ಯಾರು ಹಾನಿ ಮಾಡೋದಿಲ್ಲ.
ಹಾಳು ಮಾಡೋದಿಲ್ಲ.
ಸಮುದ್ರದಲ್ಲಿ ಯಾವ ಥರ ನೀರು ತುಂಬಿದೆಯೋ ಯಹೋವನ ತಿಳುವಳಿಕೆ ಒಂದು ಜ್ಞಾನ ಹೋಗ್ತದೆ ಎಲ್ಲ ಕಡೆನಾಗಿರ್ತದೆ. ಹಾಂ, ತುಂಬಿರ್ತದೆ ಅದರ. ಆಮೇಲೆ ನೆಕ್ಸ್ಟ್, ಹಾಂ, ಏನಿಷ್ಟ
ಸಿಂಹಗಳು ಹುಲ್ಲಂತ ತಿಂತಾವ ಬರತಾರ.
ಹಾಂ ನೋಡ್ರಿ, ಇವಾಗ ಬಂದ್ರಿ ಪಾಯಿಂಟ್, ಎಲ್ಲ ಟ್ಯೂಬ್ ಲೈಟ್ಗಳು. ಹಾಂ, ಇವೆಲ್ಲ ದೇವರಾಜ್ಯದಲ್ಲಿ ಬರುತ್ತೆ ಮೇನ್ ಹೈಲೈಟಿಂಗ್ ಕಾನ್ಸೆಪ್ಟ್ಗಳು. ಅವರ ಪ್ರಾಣಿಗಳೆಲ್ಲ ಏನು ತಿಂತವೆ?
ಹುಲ್ಲು
ಹುಲ್ಲಂತ.
ತಿಂತಾವೆ.
ಇವಾಗ ಇಷ್ಟೊಂದು ಪಾಯಿಂಟ್ಸ್ ಇವೆಲ್ಲ ಏನು ಹೇಳಿದ್ರು, ಇದನ್ನ ಹೋಗ್ಬಿಟ್ಟು ಯಾರಲ್ಲ ಹೋಗ್ತಾರೆ ಒಬ್ಬ ಕ್ರೈಸ್ತವ್ರು ಕೇಳಿ ಅಂತೀನಿ, ಅವ್ನಿಗೆ ಇವೆಲ್ಲ ಗೊತ್ತಿರ್ತದ?
ಗೊತ್ತಿರಲ್ಲ ಬ್ರ, ಅವ್ರು ಓದೇ ಇರಲ್ಲ ಸರಿಯಾಗಿ.
ಗೊತ್ತೇ ಇರಲ್ಲ ಅವ್ನಿಗೆ, ಇವತ್ತು ಅವ್ನ ತಲೆಗೆ ಹೋಗಿರಲ್ಲ ಇದು. ಫಸ್ಟ್ ಆಫ್ ಆಲು ಯಾಕೆ ಹೇಳಿ ಹೋಗಿರಲ್ಲ? ಸಭೆಯಲ್ಲಿ ಯಾರು ಹೇಳ್ಕೊಡಲ್ಲ, ಸಭೆಯಲ್ಲಿ ಅಯ್ಯೋರಿಗೆ ಫಸ್ಟ್ ಆಫ್ ಆಲ್ ಇವೆಲ್ಲ ಗೊತ್ತಿರಲ್ಲ, ಯಾಕೆ ಅವರೇ ಓದಿರಲ್ಲ. ಅಂದ್ರೆ ಇದು ಕೇಳಕ್ಕೆ ಹೆಂಗಿರ್ತದೆ, ಇದೆಲ್ಲ ಆಗ್ತದಾ? ಇದೆಲ್ಲ ಹೈಲಿ ಇಂಪಾಸಿಬಲ್ ಅಂತಲೇ ಹೇಳ್ತಾರೆ, ಅಸಾಧ್ಯನೇ ಅಂತ ಹೇಳ್ತಾರೆ, ನಂಬಕ್ಕೆ ಆಗ್ದಿರಂಥ ವಿಚಾರ. ಸತ್ತೋನ್ ಎದ್ಬತ್ತಾನಪ್ಪ ಅಂತಂದರೆ ಹೌದಪ್ಪ, ಸತ್ತೋನ್ ಎದ್ಬಂದು ಪರಲೋಕ್ಕೆ ಹೋಯ್ತಾನೆ ಅಂತ ಹೇಳ್ತಾರೆ ಹೊರತು, ಸತ್ತೋರು ಎದ್ದು ಇದೇ ಭೂಲಿಕೆ ಹೋಗ್ತಾರಪ್ಪ ನಿನ್ನ ಜೊತೆಗೆ ಇರ್ತಾರೆ ಅಂತಂದರೆ ನಿಮ್ಮ ಮನೆಯವ್ರೆಲ್ಲ ಜೊತೆಗೆ ಇರ್ತಾರೆ ಅಂತಂದರೆ ನಂಬ್ತಾರ ಅಂದರೆ ನಂಬಲ್ಲ. ಯಾಕೆ ಅಂದರೆ ಅವ್ರ ಗ್ರಹಿಕೆಗೆ ಇದು ಯಾವತ್ತೂ ಬಂದಿಲ್ಲ ರೀ. ಅದಕ್ಕೆ ಹೇಳೋದು, ಯಾವ ಮನುಷ್ಯನ ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಆಮೇಲೆ ಏನ್ರಿ ಮನುಷ್ಯನ ಒಂದು ಹೃದಯಕ್ಕೂ ಕೂಡ ಏನಾಗಿಲ್ಲಂತೆ ಆಲೋಚನೆ ಬರಲಿಲ್ಲ. ಇವೆಲ್ಲವನ್ನು ದೇವರು ತನ್ನ ಪ್ರೀತಿ ಮಾಡೋರ್ಕಾಗಿ ರಿಸರ್ವ್ ಮಾಡಿದಾರಂತೆ. ಎಲ್ಲಿ ರಿಸರ್ವ್ ಮಾಡಿದ್ದಾರೆ? ಆತನ ಮೈಂಡಲ್ಲಿ ಏನು ಮಾಡಿದ್ರು ಇದೆಲ್ಲ ಫಸ್ಟೇ, ಜಗತ್ ಉತ್ಪತ್ತಿಕ್ಕಿಂತ ಮುಂಚೆನೇ ದೇವರು ಇವೆಲ್ಲ ಏನು ಮಾಡೋರೆ ತನ್ನ ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಂಡಾರೆ. ಇವಾಗ ಯೋಚನೆ ಮಾಡಿತೀನಿ, ಈ ಮೈಂಡಲ್ಲಿ ಫಿಕ್ಸ್ ಮಾಡಿರೋದನ್ನೆಲ್ಲ ದೇವರು ತನ್ನ ಮಕ್ಕಳಿಗೆ, ಉದಾಹರಣೆಗೆ ಜೀಸಸ್ ಕ್ರೈಸ್ಟಿಗೆ, ಇನ್ನೊಬ್ಬ ಉದಯ ಸೂಚಕ ನಕ್ಷತ್ರ ಇದ್ದರು ಅದರ ಲೂಸಿಫರ್ಗೆ, ಅಥವಾ ಪರಲೋಕದಂಥ ಎಲ್ಲ ದೂತರುಗಳಿಗೆ ಈ ಥರ ದೇವ್ರು ಫಸ್ಟ್ ಹೇಳಿದ್ರಾ?
ಇಲ್ಲ
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 ಇಲ್ಲ.
ಇಲ್ಲ
ಯಾಕೆ ಹೇಳಲಿಲ್ಲ?
ಹೇಳಿಲ್ಲ.
ಯಾಕೆ ಹೇಳಲಿಲ್ಲ?
ಬಿಕಾಸ್ ಆಫ್ ಸಿನ್.
ಹಾಂ, ಯಾಕೆ ಇನ್ನೂ ಪಾಪ ಏನಾಗಿಲ್ಲ ಲೋಕದಲ್ಲಿ ಬಂದಿಲ್ಲ. ಆಮೇಲೆ ಅವ್ರಿಗೆ ಇನ್ನ ಆ ಒಂದು ಸೂಕ್ತವಂಥ ಟೈಮ್ ಏನಲ್ಲ ಅಲ್ಲ ಅಲ್ವರ. ಯಾಕಂದರೆ ದೇವರೊಬ್ಬನ ಪರೀಕ್ಷೆ ಮಾಡಬೇಕು ಅಂತಂದರೆ ಆ ಪರೀಕ್ಷೆಗೆ ಏನು ಬೇಕು, ಒಂದು ಅನುಮತಿ ಬೇಕು, ಪರ್ಮಿಷನ್ ಬೇಕು. ಪರ್ಮಿಷನ್ ಏನ್ರಿ, ಇವಾಗ ನಮಗೆ ದೇವರು ಒಂದು ನಿಬಂಧನೆ ಅಂತ ಹಾಕಿದಾವಾಗ ನಮಗೇನಾಗೋದು, ಆ ನಿಬಂಧನೆ ಮೀರಬೇಕು ಅಂತ ಅನ್ಸೋದ್ರಿ. ಕರೆಕ್ಟಾ? ಇವಾಗ ನೋಡಿ ದೇವರು ನಮಗೆ ಬಂದ್ಬಿಟ್ಟು
ನೀನು ಇಷ್ಟ ಬಂದಂಗಿರಪ್ಪ, ನೀ ಏನು ಬೇಕಾರ ಮಾಡ್ಕೊಂಡು ಹೋಗಪ್ಪ, ನೀನು ಏನು ಮಾಡಿದ್ರು ಸರಿ, ನೀನು ಹೆಂಗಿದ್ರು ಸರಿ, ನನಗೆ ದೈವಿಕ ಸಭಾ ಕೊಡ್ತೀನಿ ಅಂತಂದರೆ ನಾವೆಲ್ಲ ಏನು ಮಾಡ್ತೀರಿ ಹೇಳ್ರಿ, ನಾವೆಲ್ಲ ಏನು ಮಾಡ್ತೀರಿ? ನೀನು ಹೆಂಗಾರ ಇರಪ್ಪ, ನೀನು ಏನಾರ ಮಾಡ್ಕೋ, ನೀನು ಒಳ್ಳೆದಾರ ಮಾಡೋ ಕೆಟ್ಟದಾರ ಮಾಡೋ, ನೀನು ಎಷ್ಟು ಅಂದರೆ ಹೊಲಸಾಗಿರ್ತೀಯ ಇದ್ಬಿಡು ಪರವಾಗಿಲ್ಲ, ಏನು ಬೇಜಾರಿಲ್ಲ, ನೀನು ಪರಲೋಕಕ್ಕೆ ಕೊಂಡೋಗ್ತೀನಿ ನಾನು, ನಿನಗೆ ನನ್ನ ಸ್ವಭಾವನೆ ಕೊಡ್ತೀನಿ, ನನ್ನ ಪಕ್ಕದಲ್ಲೇ ಕುಂಡಿಸ್ಕೊಂತೀರಿ ಅಂದರೆ ನಾವೆಲ್ಲ ಏನು ಮಾಡ್ತೀರಿ?
ಕೆಟ್ಟದೇ ಮಾಡ್ಕೊಂಡು ಇರ್ತೀವಿ,
ಕೆಟ್ಟದ್ದೇ
ಕೆಟ್ಟ
ಮಾಡ್ತೀವಿ
ಮಾಡ್ಕೊಂಡು ಹೋಗ್ತೀವಿ.
ಅಲ್ವಾ, ನಾವು ಯಾರನ್ನು ಕೇರ್ ಮಾಡೋಕ್ಕೋಗಲ್ಲ. ಇವಾಗ ಇದನ್ನೇ ಆಪೋಸಿಟ್ ಆಗಿ ತಿಂಕ್ ಮಾಡಿ, ಇವಾಗ ದೇವ್ರು ನಮಗೆ ರಿಸ್ಟ್ರಿಕ್ಷನ್ ಹಾಕ್ಬಿಟ್ಟಾರೆ, ಇದು ಮಾಡ್ಬೇಡ ಅದು ಮಾಡ್ಬೇಡ ಅದು ಮಾಡ್ಬೇಡ ಅಂತಂದಾವಾಗ ನಮಗೆ ಏನಾಗ್ತದೆ ತುಂಬ, ಅವಾಗ ನಮ್ಗೆ ನೋಡಿ ಫಸ್ಟ್ ಹೇಳೋ ಪಾಯಿಂಟ್ಗೆ ನಮ್ಗೆ ತುಂಬ ಮೈಂಡ್ ಫ್ರೀ ಆಗೋಯ್ತು, ಖುಷಿ ಆಗೋಯ್ತು. ಸೆಕೆಂಡ್ ಪಾಯಿಂಟು, ಇವೆಲ್ಲ ಮಾಡ್ಬೇಡಪ್ಪ, ನೀನೆಲ್ಲ ತುಂಬ ಕಂಟ್ರೋಲ್ ಆಗಿರಬೇಕು, ನೀನು ಅದ್ಭಸ್ತಾಗಿರ್ಬೇಕು, ನೀನು ಡಿಸಿಪ್ಲಿನ್ ಆಗಿರಬೇಕು, ನೀನು ಹಿಂಗೆ ಭಯಭಕ್ತಿ ಬಾಳಬೇಕು ಅಂತ ನಮ್ಗೆ ಹೇಳಿದ್ರೆ ನಮ್ಗೆ ಹೆಂಗಿರ್ತಾರೆ, ಅದು ಈಸಿನಾ ಕಷ್ಟನಾ? ಕಷ್ಟ,
ಕಷ್ಟ ಕಷ್ಟ
ತುಂಬ ಕಷ್ಟ,
ಇರಿಟೇಷನ್ ಆಗುತ್ತೆ, ಕಷ್ಟ ಕಷ್ಟ ಆಗುತ್ತೆ.
ತುಂಬ ಕಷ್ಟ. ನಮ್ಮ ದೇಹ ಏನು ಮಾಡ್ತಾರೆ ಅಂದರೆ ಇದನ್ನ ವೈಲೇಟ್ ಮಾಡಬೇಕು ಅಂತಲೇ ಕಾಯ್ತಾ ಇರ್ತದೆ, ಇದನ್ನು ಮೀರಿ ನಡಿಬೇಕು ಮೀರಿ ನಡಿಬೇಕು, ಬೇಡ ಇದು ಇದು ಹೇಳ್ದಂಗೆ ಕೇಳ್ಬಾರ್ದು ಅಂದ್ಬಿಟ್ಟು. ಇದೇ ದೇವರು ಯೂಸ್ ಮಾಡೋಂಥ ಟೆಸ್ಟ್, ಇದನ್ನೇ ದೇವರು ಪರಲೋಕದಲ್ಲಿ ನೋಡೋಣಪ್ಪ, ಇವ್ರಿಗೆ ಯಾವಾಗ ಹಿಂಗೆ ಮಾಡ್ಬೇಡ ಅಂತಂತ ಹೇಳ್ತೀನಿ, ಇವ್ರು ಏನು ಮಾಡ್ತಾರೆ ನೋಡೋಣ ಅಂತಂದ್ಬಿಟ್ಟು ದೇವ್ರು ಏನು ಮಾಡಿದ್ರು ಒಂದು ಚಿಕ್ಕದಾಗಿ ಮಾಡೋ ಒಂದು ಟೆಸ್ಟ್ ಕೊಟ್ಟರು. ಯಾಕೆಂದರೆ ಇವೆಲ್ಲ ಯಾರ ಮೈಂಡಲ್ಲಿ ಇದ್ದಿದ್ದೋ, ದೇವ್ರ ಮೈಂಡಲ್ಲಿ. ದೇವ್ರು ಬಂದ್ಬಿಟ್ಟು ಯೇಸು ಕ್ರಿಸ್ತನಿಗೂ ಕೂಡ ನೋಡಪ್ಪ ನಾನೊಂದು ಟೆಸ್ಟ್ ಮಾಡ್ತಾ ಇದ್ದೀನಿ, ಆ ಟೆಸ್ಟಲ್ಲಿ ನೀನು ಹೋಗಬೇಕು, ನೀನು ಪಾಸ್ ಆಗಬೇಕು ಅಂತ ಏನು ಮಾಡೋಕೆ ಹೋಗಿಲ್ಲ, ಹೇಳಕ್ಕೆ
ಹೇಳಿಲ್ಲ.
ಹೋಗಿಲ್ಲ, ಇವೆಲ್ಲ ಆತನ ಮೈಂಡಲ್ಲಿ ಇತ್ತು. ಯೋಚನೆ ಮಾಡ್ರಿ, ಇವೆಲ್ಲ ದೇವ್ರ ಮೈಂಡಲ್ಲಿ ಇರೋದನ್ನ ದೇವರು ನಮ್ಗೆ ಹೆಂಗೆ ತಿಳಿಸ್ಕೊಟ್ರು? ನಾವು ಕೂತ್ಕೊಂಡು ಪ್ರೇಯರ್ ಮಾಡ್ತಾ ಇರ್ಬೇಕಾದ್ರೆ ಹಾಗೇ ಧಬಕ್ಕನ ತಲೆ ತುಂಬ್ಕೊಂಡ್ಬಿಡ್ತು ಅಲ್ವಾ?
ಇಲ್ಲ ಬರ್ತಾ
ಹಾಂ, ಮತ್ತೆ ಹೆಂಗೆ ಬಂತು?
ದೇವರ ವಾಕ್ಯ ಮುಖಾಂತರ.
ಹಾಂ, ಎಲ್ಲ ಬಂದಿದ್ದಂಗೆ ದೇವರ ವಾಕ್ಯದ ಮುಖಾಂತರ, ಅರ್ಥ ಆಯ್ತಾ? ಹಂಗಂದ್ರೆ ದೇವರ ವಾಕ್ಯ ಅಂತಂದರೆ ಏನ್ರಿ? ದೇವರ ಆ ವಾಕ್ಯಕ್ಕೇನು ಇನ್ನೊಂದು ಬೇರೆ ಪದಗಳು ಏನು ಯೂಸ್ ಮಾಡೋದು ಕನ್ನಡದಲ್ಲಿ? ನಾವು ವಾಕ್ಯ ಅನ್ನೋ ಬದಲಾಗಿ ಏನು ಯೂಸ್ ಮಾಡೋದು ಪದಗಳು?
ಸಜೀವ ಸಜೀವವಾದದ್ದು ಇಬ್ಬಾಯಿ ಕತ್ತಿಗಿಂತ ಇದಾಗಿದೆ.
ದಾರಿ ದೀಪವಾಗಿದೆ,
ದೇವರ ಮಾತುಗಳು
ದೇವರ ಮಾತು
ಮಾತು
ಅಲ್ವರ ಇವಾಗ.
ಬೆಳಕು ಬೆಳಕಾಗಿದೆ.
ವೆರಿ ಗುಡ್ ಅಲ್ವರ. ಇನ್ನೂ ಸಿಂಪಲಾಗಿ ಹೇಳಬೇಕು ಅಂದರೆ ದೇವರ ವಾಕ್ಯ ಅಂದರೆ ದೇವರ ಮಾತುಗಳು ಅಲ್ವರ. ಇವಾಗ ನನ್ನ ಮಾತು ಅಂತಂದರೆ ನಾನು ಮಾತಾಡೋಂಥ ಪದಗಳು, ದೇವ್ರು ಮಾತಾಡೋಂಥ ಪದಗಳು ಅಂತಂದರೆ ದೇವ್ರ ಮಾತುಗಳು. ದೇವ್ರ ವಾಕ್ಯ ಅಂದರೆ ಅವ್ರ ಮಾತುಗಳ್ರಿ. ಬೈಬಲ್ನ ಅವರು ಏನು ಹೇಳ್ತಾರೆ, ಹೃದಯ ತುಂಬಿ ಬಾಯಿ ಮಾತಾಡ್ತದೆ. ದೇವ್ರು ಇಷ್ಟೊಂದು ಸತ್ಯವಿದ್ದಲ್ಲಿ ಮಾತಾಡ್ಬಿಟ್ಟವ್ರು ಅಂತಂದರೆ ಅವ್ರ ಹೃದಯ ತುಂಬಿ ಅವ್ರು ಮಾತಾಡಿರೋದು. ಅಂದರೆ ಆ ದೇವ್ರ ಹೃದಯ ಎಲ್ಲಪ್ಪ ಇದೆ ಅಂತಂದರೆ ದೇವ್ರ ಮನಸ್ಸು, ದೇವ್ರ ಮೈಂಡು, ದೇವ್ರ ಆಲೋಚನೆ ಎಲ್ಲ ಎಲ್ಲಿದೆ ಅಂತಂದರೆ ದೇವ್ರ ಸತ್ಯವೇದದಲ್ಲಿ ಇಟ್ಬಿಟ್ಟವ್ರೆ. ಕರೆಕ್ಟಾ? ಇವಾಗ ಈ
ಕರೆಕ್ಟ್.
ಸತ್ಯವೇದದಲ್ಲಿರೋದೆ ಗಾಡ್ಸ್ ಮೈಂಡ್ ಅಲ್ವರ, ಹೌದಾ ಇಲ್ವಾ?
ಹೌದು.
ಇವಾಗ ಈ ಮೈಂಡನ್ನ ದೇವರು ನಮ್ಗೆ ಹೆಂಗಪ್ಪ ತಿಳಿಸ್ಕೊಡ್ತಾರೆ ಅಂತಂದರೆ ನಮಗೆ ಪವಿತ್ರಾತ್ಮ ಮುಖಾಂತರ ತಿಳಿಸ್ಕೊಡ್ತಾರೆ. ಹೇಗೆ? ಇವಾಗ ಓದಿ ಮುಂದಕ್ಕೆ, ಎಲ್ಲಿ? ಫಸ್ಟ್ ಕೊರಿಂಥಿಯನ್ ಸೆಕೆಂಡ್ ಚಾಪ್ಟರ್ 10th ವರ್ಸ್ ಎಲ್ಲಿ ನಿಲ್ಸಿದ್ರೋ ಅಲ್ಲಿ ಮುಂದಕ್ಕೆ ಓದಿಂತೀನಿ. ಹಾಂ,
ಆತ್ಮನು ಎಲ್ಲಾ ವಿಷಯಗಳನ್ನು ದೇವರ ಅಗಾಧವಾದ ವಿಷಯಗಳನ್ನು ಕೂಡ ಪರಿಶೋಧಿಸುವವನಾಗಿದ್ದಾನೆ.
ನೋಡ್ರ, ದೇವರು ಆಳವಾಗಿರೋಂಥ ವಿಚಾರಗಳನ್ನು ಕೂಡ ಏನು ಮಾಡ್ತಾರೆ ಅಂದರೆ ಪರಿಶೋಧಿಸುವಂಥವರಾಗಿದ್ದಾರಂತೆ. ಅದರ ಈ ಪವಿತ್ರಾತ್ಮ ಎಷ್ಟು ಒಂದು ಪವರ್ ಇದೆ ಅಂತಂದರೆ ಗಾಡ್ಸ್ ಮೈಂಡಲ್ಲಿ ಡೀಪ್ ಆಗಿರೋಂಥ ಥಿಂಗ್ಸ್ಗಳನ್ನ ಕೂಡ ಏನು ಮಾಡ್ತಾರೆ ಅಂತಂದರೆ ದೇವ್ರ ಮಕ್ಳಿಗೆ ಏನು ಮಾಡ್ತಾರೆ, ರಿವೀಲ್ ಮಾಡ್ತಾರಂತೆ. ಹೇಗೆ ರಿವೀಲ್ ಮಾಡ್ತಾರೆ ಅಲ್ವರ, ಹೇಗೆ ಹೇಗೆ ಅರ್ಥಪಡಿಸ್ತಾರೆ, ಅದರ ಪ್ರೊಸೆಸ್ ಏನೋ, ಆ ಪ್ರೊಸೆಸ್ನ ಮುಂದಕ್ಕೆ ಹೇಳ್ತಾರೆ ಅಂತೀನಿ. ಅದರ ಏನು ಪ್ರೊಸೆಸ್ಸು ಮುಂದಕ್ಕೆ ಓದಿಷ್ಟೆ, ಕಂಟಿನ್ಯೂ ಮಾಡಿ. ಹಾಂ,
ಮನುಷ್ಯನ ಒಳಗಿನ ಆಲೋಚನೆಗಳು ಅವನಲ್ಲಿರುವ ಜೀವಾತ್ಮಕ್ಕೆ ಹೊರತು ಮತ್ತಾರಿಗೆ ತಿಳಿಯುವುದು
ನೋಡ್ರ ಇಲ್ಲೊಂದು
ಹಾಗೆಯೇ.
ಎಕ್ಸಾಂಪಲ್ ಇರಿ, ಒಂದು ನಿಮಿಷ, ಇನ್ನೊಂದು ಎಕ್ಸಾಂಪಲ್ ಕೊಡ್ತಾರೆ. ಅದರ ಏನಪ್ಪ ಎಕ್ಸಾಂಪಲ್ ಅಂದರೆ ಇದು ಹೆಂಗೆ ಅರ್ಥ ಮಾಡ್ಕೊಬೇಕು, ದೇವ್ರು ನಮ್ಗೆ ಹೆಂಗೆ ತಿಳಿಸ್ಕೊಡ್ತಾರೆ ಅದನ್ನು ಹೆಂಗೆ ಅರ್ಥ ಮಾಡ್ಕೊಬೇಕು ಅಂದರೆ ಅಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತಾರೆ. ಮನುಷ್ಯನ ಒಳಗಿರೋಂಥ ಆಲೋಚನೆಗಳನ್ನು ಯಾರು ಅರ್ಥ ಮಾಡ್ಕೊಳಕ್ ಸಾಧ್ಯ? ಏನು ಹೇಳ್ತೇವೆ ವಾಕ್ಯ ಇನ್ನೊಂದು ಸತಿ ಓದಿ.
ಮನುಷ್ಯನ ಒಳಗಿನ ಆಲೋಚನೆಗಳು ಅವನಲ್ಲಿರುವ ಜೀವಾತ್ಮಕ್ಕೆ ಹೊರತು ಮತ್ತಾರಿಗೆ ತಿಳಿಯುವುದು?
ಮತ್ತೆ ಯಾರಿಗೂ ತಿಳಿಯುವುದಿಲ್ಲ, ಅವನಲ್ಲಿರೋಂಥ ಆಲೋಚನೆಗಳು ಅವನ ಮನಸ್ಸಿಗೆ ಮಾತ್ರ ಏನಾಗಿದೆ ಗೊತ್ತಿದೆ. ಅದರ ಇವಾಗ ನೋಡಿ, ಇವಾಗ ನಾನು ಕೂತು ಪಾಠ ಮಾಡ್ತಾ ಇದ್ದೀನಪ್ಪ, ನಾನು ಮನಸ್ಸಲ್ಲಿ ಏನು ಥಿಂಕ್ ಮಾಡ್ತಾ ಇದ್ದೀನಿ ನಿಂಗೆ ಗೊತ್ತಾಗಕ್ಕಾಗ್ತದಾ?
ಇಲ್ಲ
ಗೊತ್ತಾಗಲ್ಲ. ಅದರ ನೋಡಿ, ನಾನು ನೋಡೋಕ್ಕೆ ತುಂಬ ಚೆನ್ನಾಗಿರ್ಬೋದು, ಆದರೆ ಮನಸ್ಸಲ್ಲಿ ಮಾಡೋದು ಕೆಟ್ಟದೆಲ್ಲ ಯೋಚನೆ ಮಾಡೋದು ನಿಮ್ಗೆ ಗೊತ್ತಾಗ್ತದಾ?
ಗೊತ್ತಾಗಲ್ಲ.
ಗೊತ್ತಾಗಲ್ಲ. ಇವಾಗ ಹೇಳ್ತಾರ ನಾನು ತುಂಬಾ ಸಪ್ಪಗಿರ್ಬೋದು, ಅರೆ ಮನಸ್ಸಲ್ಲಿ ಏನು ಒಳ್ಳೇದು ಯೋಚನೆ ಮಾಡ್ತಾ ಇರ್ಬೋದು, ನಿಮಗೆ ಗೊತ್ತಾಗ್ತದಾ? ಗೊತ್ತಾಗಲ್ಲ ರೀ. ನನ್ನ ಮನಸ್ಸಲ್ಲಿ ಏನಿದೆ ಅಂತ, ನನ್ನ ಮೈಂಡಲ್ಲಿ ಅಲ್ಲರ, ನನ್ನ ಜ್ಞಾನದಲ್ಲಿ, ನನ್ನ ಬುದ್ಧಿಯಲ್ಲಿ ಏನಿದೆ ಅಂತ ಯಾರು ಗೊತ್ತೋ? ನನಗೇ ಗೊತ್ತೋ? ನಿಮಗೆ ಗೊತ್ತಾ? ಗೊತ್ತಾಗಲ್ಲ.
ಇಲ್ಲ
ಇದೇ
ಇಲ್ಲ.
ರೀತಿ ಏನು ಹೇಳ್ತಾರೆ ಅಂದರೆ, ಇದೇ ಥರ ದೇವ್ರ ಮೈಂಡನ್ನ ಅರ್ಥ ಮಾಡ್ಕೊಬೇಕು ಅಂತಂದರೆ, ಅವ್ರ ಮನಸ್ಸು ನಮ್ಗೇನು ಬೇಕು ಬೇಕು ಅಂತ ಹೇಳ್ತಾರೆ. ಹೇಗೆ ಇದನ್ನು ಇನ್ನೂ ಇನ್ನೂ ಎಲಾಬ್ರೇಟಾಗಿ ಹೇಳಬೇಕು ಅಂದರೆ ನೋಡಿ, ಹೆಂಗೆ ಅಂತಂದರೆ ಅಲ್ಲಿ ಹೆಂಗೆ ಹೇಳ್ತಾರೆ ಅಂತಂದರೆ, ಇದು ಇದನ್ನು ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಅದರ ಇವಾಗ ಪುಟಾಣಿ ಒಂದು ಪಾಪು ಇದೆಪ್ಪ, ಹುಟ್ಟಿದೆ ಪಾಪು. ಅದರ ಏನಾಗಿದೆ, ಒಂದು ಹುಟ್ಟಿ ಒಂದು ಒಂದು ವಾರ ಆಗಿರ್ಬೋದು. ಅದರ ಇವಾಗ ಆ ಪಾಪುಗೆ ಮಾತಾಡಕ್ಕೆ ಬರ್ತದ? ಮಾತಾಡಕ್ಕೆ ಬರಲ್ಲ. ಇವಾಗ ಪಾಪ ಏನು ಮಾಡ್ತಾರೆ, ತಾಯಿ ಹತ್ರ ಏನೇನೋ ವಿಚಾರಗಳನ್ನ ಕೇಳ್ತದೆ. ಅದರ ಅದನ್ನ ಕೇಳೋದನ್ನ ಬಾಯಿ ಬಿಟ್ಟು ಕೇಳ್ತದೆ ಅಥವಾ ಹೆಂಗೆ ಕೇಳ್ತದೆ? ಅದೇನೋ ಮಾತುಗಳಿಂದ ಅವ್ರಿಗೆ ಬರೋಂಥ ಭಾಷೆ ಒಂದೇ, ಕಣ್ಣೀರು ಇಡೋದು ಅಳೋದು, ಬೇರೆ ಏನೂ ಗೊತ್ತಿಲ್ಲ ಅಲ್ವರ. ಅವ್ರು ಹೇಳೋದನ್ನೆಲ್ಲ ಯಾರು ಅರ್ಥ ಮಾಡ್ಕೊತಾರೆ?
ತಾಯಿ
ಹೆಂಗೆ
ತಾಯಿ
ಹೆಂಗೆ ಅರ್ಥ ಮಾಡ್ಕೊತ ತಾಯಿ? ಅವ್ರಿಗೆ ಭಾಷೆ ಬರ್ತಿದ್ಯಾ, ಡಿಕ್ಷನರಿ ಬರ್ತಾರಾ? ಅಂದರೆ ಅದೇ ಲ್ಯಾಂಗ್ವೇಜ್ ಆಫ್ ಲವ್ ರೀ. ಹೆಂಗೆ ಗೊತ್ತಾ, ತಾಯಿಗೂ ಮಕ್ಳಿಗೆ ಅಟ್ಯಾಚ್ಮೆಂಟ್ ಹೆಂಗಿದೆ ಅಂತಂದರೆ, ಆ ಮಗು ಏನು ಕೇಳ್ತಾರೆ ಅಂತಂದ್ಬಿಟ್ಟು ತಾಯಿಗೆ ಆಟೋಮೆಟಿಕ್ಕಾಗಿ ಏನಾಗ್ತಾರೆ ಗ್ರಹಿಸ್ಕೊಳೋಂಥ ಜ್ಞಾನ ಬುದ್ಧಿ ತಿಳುವಳಿಕೆ ಯಾರು ಕೊಟ್ಟೈತೆ? ದೇವರು ತಾಯಿಗೆ ಏನು ಮಾಡೋರು ಕೊಟ್ಟ ನೋಡ್ತೀನಿ. ಇವೆಲ್ಲ ಸೈನ್ಸಲ್ಲಿ ಓದಿ, ಸೈನ್ಸ್ ಓದ್ಬೇಕಾದ್ರೆ ಎಷ್ಟೋ ಇದೆ ನೋಡಿದ್ದೀನಿ. ತಾಯಿಗೆ ಬಂದ್ಬಿಟ್ಟು ಬಾಡಿಯಲ್ಲಿ ದೇವರು ಅಷ್ಟೊಂದು ಫೀಚರ್ಸ್ ಮಾಡಿದ್ದಾರೆ ಅಂತಂದರೆ, ಆ ಮಗುನ ಎತ್ತಬೇಕಾದ್ರೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂದ್ಬಿಟ್ಟು ದೇವರು ಎಲ್ಲ ರೀತಿ ಸೌಕರ್ಯ ಮಾಡೋರೆ. ಅಂದರೆ ಎನಿವೆ, ಅದರಲ್ಲಿ ಇರೋಂಥ ಒಂದು ಫ್ಯಾಕ್ಟ್ ಏನಪ್ಪ ಅಂತಂದರೆ, ಮಗು ಅರ್ಥ ಮಾಡ್ಕೊಳೋಂಥ ಮೈಂಡ್ ಕೊಟ್ಟಿರೋದು ಯಾರಿಗೆ ಅಂತಂದರೆ, ತಾಯಿಗೆ ಗಂಡಸು ಗೊತ್ತಾಯ್ತದೆ. ಗಂಡಸರು ಹೇಳ್ತಾರೆ ಏನು ಮಾಡ್ತಾರೆ, ಏಯ್ ಕೊಲ್ತಾರ, ಏಯ್ ಬಂಚ್ ಐ ಟಕ್ ಟಕ್ ಇಷ್ಟೇ. ಅದರ ಆದರೆ ತಾಯಿ ಹೇಳೋದು ಏನು ಮಾಡ್ತಾರೆ, ಓ ಏನು ಕೇಳ್ತಾಯಿದ್ದಪ್ಪ, ಏನೋ ಕಾರಣ ಇದೆ, ಏನು ವಾಟ್ ಇಸ್ ದ ರೀಸನ್ ಅದರ, ಅದನ್ನು ಅರ್ಥ ಮಾಡ್ಕೊಳೋಂಥ ಮೈಂಡ್ ಹೆಂಗೆ ಅರ್ಥ ಮಾಡ್ಕೊತಾರೆ ಅದರ, ಹೆಂಗೆ ಅರ್ಥ ಮಾಡ್ಕೊತಾರೆ ಅಂದರೆ, ಆ ಮಗುಗೂ ತಾಯಿಗೆ ಏನಾಗಿದೆ ಅಟ್ಯಾಚ್ಮೆಂಟು ಇದೆ
ಇರುತ್ತೆ.
ಅದರ. ತಾಯಿ ಗರ್ಭದಲ್ಲಿ 9 ತಿಂಗಳು ಇರಬೇಕಾದ್ರೆ ಆ ತಾಯಿ ಏನು ಮಾಡಿದೆ, ಮಗುದ ಎಲ್ಲ ನಡವಳಿಕೆಗಳು, ಎಲ್ಲ ಫೀಲಿಂಗ್ಸು ಈಲಿಂಗ್ಸ್ ಎಲ್ಲ ತಾಯಿ ಹೊರಗಡೆ ಇರಬೇಕಾದ್ರೆ ಎಲ್ಲ ಎಲ್ಲ ಪಳಗ್ಬಿಟ್ಟೈತೆ ನೋಡಿರ್ತೀನಿ. ಹೊರಗಡೆ ಬಂದಿದ್ದ ಮೇಲೆ ಅದೇ ಸೇಮ್ ಅಟ್ಯಾಚ್ಮೆಂಟ್, ಅದೇ ಸೇಮ್ ಫೀಲಿಂಗ್ಸ್ ಇರೋದ್ರಿಂದ ಅಷ್ಟೊಂದು ಕ್ಲೀನಾಗಿ ಏನು ಮಾಡ್ತಾರೆ, ಅರ್ಥ ಮಾಡ್ಕೊತಾರೆ ಅಲ್ವರ. ಹೆಂಗೆ ಹೆಂಗೆ ಅರ್ಥ ಮಾಡ್ಕೊಟ್ರ ಅದರ, ಅಟ್ಯಾಚ್ಮೆಂಟ್, ಕ್ಲೋಸ್ನೆಸ್, ಅಂಡರ್ಸ್ಟ್ಯಾಂಡಿಂಗ್ ಈಚ್ ಅದರ್ ಅದರ, ಒಬ್ರನ್ನೊಬ್ರು ಏನ್ರಿ ಅರ್ಥ ಮಾಡ್ಕೊಳೋಂಥದ್ದು ಅಂದ್ರೆ. ಅದೇ ಥರ ಕ್ಲೋಸ್ ಫ್ರೆಂಡ್ಸ್ ಇರ್ತಾರೆ ಇಬ್ಬರು, ನಮ್ಮ ಬೈಬಲಲ್ಲಿ ತುಂಬ ಕ್ಲೋಸೆಸ್ಟ್ ಫ್ರೆಂಡ್ಸ್ ಯಾರು?
ಯೋನಾಥನ ಮತ್ತು ದಾವಿದನು.
ಯೋನಾಥನ ದಾವಿದ್
ಯೋನಾಥನ್ ಮತ್ತು ದಾವಿದನು ಅಲ್ವರ. ಬೈಬಲ್ ಹೇಳ್ತಾರೆ ಹೆಂಗಸರ ಪ್ರೀತಿಕ್ಕಿಂತ ಯೋನಾಥನ ಪ್ರೀತಿ ಏನಾಗಿತ್ತಂತೆ ಅಷ್ಟೊಂದು ಚೆನ್ನಾಗಿತ್ತು ಅಂದರೆ, ಯಾಕಂದರೆ ದಾವಿದನ ಮನಸ್ಸನ್ನು ಯೋನಾಥನ ಅರ್ಥ ಮಾಡ್ಕೊಂಬಿಡ್ತಾರೆ ನೋಡಿದ್ದೀನಿ. ದಾವಿದ್ ಯಾವತ್ತೂ ಬಂದ್ಬಿಟ್ಟು ನಾನು ರಾಜ ಆಗ್ತೀನಪ್ಪ, ನಾನೇ ರಾಜ ಕಣ, ನನಗೆ ಅಭಿಷೇಕ ಮಾಡಿಬಿಟ್ಟಾರ ಕಣ, ನಿಮ್ಮ ಅಪ್ಪನ ಎಲ್ಲ ಕಿರುಬಿಸಾಕ್ತಾರೆ ಕಣ ಅಂತ ಯಾವತ್ತು ಹೇಳಿದ ಬೈಬಲ್ ರೆಕಾರ್ಡೇ ಇಲ್ಲ. ಅವ್ನು ಹೇಳಿದ್ದೂ ಇಲ್ಲ ಅಲ್ವರ. ಆದರೆ ದಾವಿದನ ಬಿಹೇವಿಯರು, ದಾವಿದನ ದೇವರ ಆಶೀರ್ವಾದ ಮಾಡಿದರು, ದಾವಿದನ ದೇವ್ರು ನಡೆಸಿರೋದು ಎಲ್ಲ ನೋಡ್ಬಿಟ್ಟು ಯೋನಾಥ ಅಂತ ತಿಳ್ಕೊಂಬಿಟ್ಟ, ಇವನೇ ಇಸ್ರೇಲ್ಗೆ ತಕ್ಕ ರಾಜ, ನಾನಲ್ಲ. ಇವನು ಹೋಗ್ಬೇಕು, ಇವನು ಆ್ಯಕ್ಚುಲಿ ಇರಬೇಕಾಗಿರ್ತಾರೆ ನೋಡಿರ್ತೀನಿ. ರಾಜ್ಯಭಾರನ ಯಾರಿಗೆ ಬಿಟ್ಕೊಂಬಿಡ್ತಾನೆ ನೋಡಿರ್ತೀನಿ. ಅವ್ನು ಹೇಳ್ತಾನೆ ಇಬ್ಬರು ಸಪ್ರೇಟ್ ಆಗ್ಬೇಕಾರೆ, ನನಗೆ ಚೆನ್ನಾಗಿ ಗೊತ್ತು ಏನ್ರಿ, ನಾನು ಹೋಗಿದ ಮೇಲೆ ನೀನೇ ರಾಜ ಆಗೋದು ಅಂತಂದ್ಬಿಟ್ಟು ಸರ್ವಾಯುಧಗಳನ್ನ ಯಾರು ಬಿಡ್ಸ್ಕೊಬಿಡ್ತಾನೆ. ಹೆಂಗೆ ಅದರ ದಾವಿದ್ದಿನ ಮನಸ್ಸನ್ನ ಅರ್ಥ ಮಾಡ್ಕೊಂಡ, ಹೆಂಗೆ ಅರ್ಥ ಮಾಡ್ಕೊಳಕಾಯ್ತು ಅಷ್ಟು ಮನಸ್ಸನ್ನ ಅಂದರೆ, ಇಬ್ಬರು ಅಷ್ಟು ಕ್ಲೋಸ್ ಆಗಿ ಏನಾಗಿದ್ರು ಇದ್ರ ಅಂತೀನಿ. ಇವ ಇನ್ನ 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 ಒಂದು ಎಕ್ಸಾಂಪಲ್ ನೋಡಿದ್ದೀನಿ, ಯೂದಾಸ್ ಅದರ. ಯೂದಾಸ್ ಏನು ಮಾಡ್ತಾನೆ, ಕ್ಲೀನಾಗಿ ಬಂದ್ಬಿಟ್ಟು ಯೇಸು ಕ್ರಿಸ್ತನ ಅರೆಸ್ಟ್ ಮಾಡ್ಬೇಕಾದ್ರೆ ಕರೆಕ್ಟಾಗಿ ಗಾರ್ಡನ್ ಆಫ್ ಗೆತ್ಸೆಮನೆಗೆ ಏನ್ರಿ ನೈಟಲ್ಲಿ ಬರ್ತಾನೆ. ಅದರ ಹೇಗೆ ಬಂದ ಇವನು, ಯಾಕೆ ಗಾರ್ಡನ್ ಆಫ್ ಗೆತ್ಸೆಮನೆಗೆ ಕರೆಕ್ಟಾಗಿ ಅದೇ ಟೈಮಿಗೆ ಬಂದ ಅವನು ಎಕ್ಸಾಕ್ಟಾಗಿ?
ಅವ್ರು ಯೂಶ್ವಲಿ ಅಲ್ಲೇ ಹೋಗ್ತಾ ಇದ್ರು.
ಅಲ್ಲಿ ಹೋಗ್ತಿದ್ರಲ್ಲ ಪ್ರಾಯ.
ವೆರಿ ಗುಡ್, ಡೇಲಿ ಯೇಸು ಕ್ರಿಸ್ತನ್ ಬೆಡ್ರೂಮೇ ಅದು ರೀ ಅದರ. ನೋಡಿ ಏನು ಬ್ಯೂಟಿಫುಲ್ ಅಲ್ವಾ, ಆಹಾಹಾ. ದೊಡ್ಡ ದೊಡ್ಡ ಮರಗಳು ಏನು ರೀ, ಒಲಿವ್ ಮರಗಳು ಎಷ್ಟು ಚೆನ್ನಾಗಿರ್ತವೆ ಗೊತ್ತಾ, ಹೊಂಗೆ ಮರದ ಥರ ಕೆಳಗಡೆ ಲೋ ಲೈಯಿಂಗ್ ಟ್ರೀಸ್ ಅದರ, ಅದ ಕೆಳಗೆ ಮಲ್ಕೊಂಡ್ರೆ ಎಷ್ಟು ಚೆನ್ನಾಗಿರ್ತಾರೆ. ಯೇಸು ಕ್ರಿಸ್ತ ಎಷ್ಟು ಕಥೆಗಳು ಹೇಳಿರ್ತಾರೆ, ಅವ್ರು ಎಷ್ಟು ಜೋಕ್ಸ್ ಮಾಡಿರ್ತಾರೆ, ಎಷ್ಟೆಲ್ಲ ಏನು ಶಿಷ್ಯನ ತೆಗೆದು ಮಾಡ್ತಾರೆ, ಕಾಲನ ಕಳೆದಿರ್ತಾರಲ್ವರ. ಇದೆಲ್ಲ ಯೂದಾಸ್ ಏನು ಮಾಡೋಣ, ಡೈಲಿ ರುಟೀನ್ನ ಯೇಸು ಕ್ರಿಸ್ತನ ಅಬ್ಸರ್ವ್ ಮಾಡ್ಬಿಟ್ಟಾನೆ. ಯೇಸು ಕ್ರಿಸ್ತು ಮೈಂಡನ್ನು ಕ್ಲೀನಾಗಿ ಅರ್ಥ ಮಾಡ್ಕೊಂಬಿಟ್ಟಾನೆ ರೀ. ಓಹೋ, ಹಂಗಾರೆ ಇವ್ನ ಅರ್ಥ ಮಾಡ್ಕೊಬೇಕು ಅಂತ ಕ್ಲೀನಾಗಿ ಸ್ಟಡಿ ಮಾಡಿ ಇವ್ನು ಹಿಂಗೆ ಹೇಳಿಕೊಟ್ಟ ನೋಡ್ತೀನಿ. ಒಬ್ಬರನ್ನ ಅರ್ಥ ಮಾಡ್ಕೊಂಡ್ರೇ ಏನು ರೀ, ಒಬ್ಬ ಜಾಸ್ತಿ ಪಳಗ್ರೇ
ಅನ್ಯೋನ್ಯತೆ ಪ್ರೀತಿಯಲ್ಲಿ ಜಾಸ್ತಿ ಇದ್ರೇ ಅವ್ರ ಮೈಂಡನ್ನು ಅರ್ಥ ಮಾಡ್ಕೊಳಕೇನ್ರಿ ಸಾಧ್ಯ. ಆವಾಗ ಏನು ಗೊತ್ತಾ ಮೀನಿಂಗು, ಅವ್ರ ಮನಸ್ಸಲ್ಲಿರೋದೆಲ್ಲ ಆಟೋಮೆಟಿಕ್ಕಾಗಿ ಏನಾಗ್ತದೆ ನಮ್ಮ ಮನಸ್ಸಿಗೆ ಕ್ಲೀನಾಗೆ ಗೊತ್ತಾಗ್ತದೆ. ಹೆಂಗೆ ಮಗುವಿನ ಮನಸ್ಸು ತಾಯಿ ಗೊತ್ತಾಗ್ತದೋ, ಅಂದರೆ ಹೆಂಗೆ ದಾವಿದನ ಮನಸ್ಸು ಯೋನಾಥನ ಗೊತ್ತಾಯ್ತೋ, ಹೆಂಗೆ ಕ್ರಿಸ್ತನ ಒಂದು ಮನಸ್ಸು ಯೂದಾಸ ಗೊತ್ತಾಯ್ತೋ, ಯೂದಾಸನ ಮನಸ್ಸು ಕೂಡ ಕ್ರಿಸ್ತಗೆ ಹೆಂಗೆ ಗೊತ್ತಾಯ್ತೋ, ಇದೇ ಥರ ನಮಗೆ ದೇವರ ಮನಸ್ಸು ಗೊತ್ತಾಗಬೇಕು ಅಂತಂದರೆ ನಾವೇನು ಗೊತ್ತಾ ಮಾಡಬೇಕು, ದೇವ್ರ ಹತ್ರ ಅಷ್ಟು ಪಳಗಿರ್ಬೇಕ್ರಿ. ಕರೆಕ್ಟಾ? ದೇವ್ರ ಹತ್ರ ಹೆಂಗೆ ಪಳಗಕ್ಕೆ ಸಾಧ್ಯ ನಾವು? ಇವ್ರು ದೇವ್ರು ನಮ್ಮ ಜೊತೆಗೆ ಬರ್ತಾರ? ದೇವ್ರು ನಮ್ಗೆ ಕಣ್ಣು ಕಾಣಿಸಲ್ಲ, ಬೈಬಲ್ ಹೇಳ್ಬಿಟ್ರು ಅದರ ದೇವರು ಆತ್ಮಸ್ವರೂಪನು, ಅವ್ರ ಕಣ್ಣಿಗೆ ಏನಾಗಲ್ಲ ಕಾಣಿಸಲ್ಲ. ದೇವ್ರನ್ನ ಆರಾಧಿಸೋರು ಹೆಂಗೆ ಆರಾಧಿಸ್ಬೇಕಂತೆ?
ಆತ್ಮಿಕ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ
ಇದು ಪ್ರಕಾರ ಸತ್ಯ ನೋಡ್ರಿ ಇಂತ ಅಲ್ಲಿರೋದಿನಿ, ಅದ್ರ ಪ್ರಕಾರ ಆರಾಧಿಸ್ಬೇಕು. ಕಣ್ಣಿಗೆ ಕಾಣಿಸಲ್ಲ, ಸತ್ಯ ನಾವು ಎಷ್ಟು ತಿಳ್ಕೊಂತಿರೋ ಅಷ್ಟು ದೇವ್ರಿಗೆ ಏನಾಗಿತ್ತು ರೀ, ಅನ್ಯೂನತೆಯಲ್ಲಿ ಇರ್ತೀರಿ. ಅದಕ್ಕೆ ಸತ್ಯವೇದಲ್ಲಿ ಚೆನ್ನಾಗಿ ಏನಾಗಿರ್ಬೇಕು, ದೇವ್ರ ಮಕ್ಕಳು ಪಳಗಿರ್ಬೇಕ್ರಿ. ಹೀಬ್ರೂಸ್, ಹೀಬ್ರೂಸ್ ಇಲ್ಲಿ ಫಿಫ್ತ್ ಚಾಪ್ಟರ್, ಹೀಬ್ರೂಸ್ ಫಿಫ್ತ್ ಚಾಪ್ಟರ್ 13 and 14 ಓದಿ.
ಹಾಲು ಬೇಕಾದವನು ಕೂಸಿನಂತಿದ್ದು ನೀತಿ ವಾಕ್ಯದಲ್ಲಿ ಅನುಭವವಿಲ್ಲದವನಾಗಿದ್ದಾನೆ.
ಇದನ್ನ ಉಲ್ಟಾ ಅರ್ಥ ಮಾಡ್ಕೊಳ್ಳಿ. ಏನ್ರಿ ಏನ್ರಿ ಅದೇನು ಹೇಳ್ತಾರಲ್ಲಿ, ಹಾಲು ಬೇಕಾದವನು ಏನ್ರಿ ಕೂಸಿನಂತಿದ್ದು ದೇವರ ವಾಕ್ಯದಲ್ಲಿ,
ಅನುಭವವಿಲ್ಲದವನಾಗಿದ್ದಾನೆ.
ಇದನ್ನ ಉಲ್ಟಾ ಅರ್ಥ ಮಾಡ್ಕೊಳ್ಳಿ, ದೇವರ ವಾಕ್ಯದಲ್ಲಿ ಅನುಭವ ಉಳ್ಳವನು ಹೆಂಗಿದ್ದಾನೆ ಅಂತ ಅಲ್ಲಿ. ಮೆಚ್ಯೂರಿಟಿ ಆಗಿದ್ದಾನೆ, ಯಾರು ಮೆಚ್ಯೂರಿಟಿ ಆಗಿರ್ತಾರೋ, ಯಾರು ಮೆಚ್ಯೂರಿಟಿ ಆಗಿದ್ದೀನಿ ಅಂತ ಹೇಳ್ಕೊಂತಾರೋ ದೇವ್ರ ವಾಕ್ಯದಲ್ಲಿ ಹೆಂಗಿರ್ಬೇಕ್ರಿ, ಅದರ ಏನಿರ್ಬೇಕು, ನಿಪುಣರಾಗಿರ್ಬೇಕು ದೇವ್ರ ವಾಕ್ಯದಲ್ಲಿ, ಎಕ್ಸ್ಪರ್ಟ್ ಆಗಿರ್ಬೇಕ್ರಿ. ಅಲ್ಲರ ಅವಾಗ ಏನಂತ ಅರ್ಥ, ನಾವು ದೇವರಲ್ಲಿ ಬೆಳೆದಿದ್ದೀವಿ ಅಂತ ಒಂದು ಸೂಚನೆ, ದೇವರಲ್ಲಿ ಬೆಳೆದಿರಿ ಅಂತ ನೋಡ್ಕೊಂಡು ಹೆಂಗೆ ವಯಸ್ಸಾಗ್ಬಿಟ್ಟಿದ್ದೀನಿ, ಇಷ್ಟು ವರ್ಷ ಅಷ್ಟು ವರ್ಷ ಇದ್ದೀನಿ ಅಂತ ಅಲ್ಲ ರೀ. ವಿ ಶುಡ್ ಬಿ ಏನ್ರಿ ಥರೋಲಿ ಎಕ್ವಿಪ್ಡ್, ಥರೋಲಿ ಏನ್ರಿ ನಾಲೆಜಬಲ್ ಇನ್ ದ ವರ್ಡ್ ಆಫ್ ಗಾಡ್. ಅದರ ದೇವ್ರ ವಾಕ್ಯದಲ್ಲಿ ಏನಾಗಿರ್ಬೇಕಂದ್ರೆ ಎಲ್ಲದರಲ್ಲಿ ಏನಾಗಿರ್ಬೇಕು, ಚೆನ್ನಾಗಿ ಬೆಳೆದಿರ್ಬೇಕ್ರಿ. ಅದರ ಆಮೇಲೆ ನೋಡಿ ಏನ್ತಿ ನೆಕ್ಸ್ಟು, ಆಮೇಲೆ 14th verse.
ಗಟ್ಟಿಯಾದ ಆಹಾರವು ಪ್ರಾಯಸ್ಥರಿಗೋಸ್ಕರ ಅಂದರೆ ಜ್ಞಾನೇಂದ್ರಿಯಗಳನ್ನು ಸಾಧನೆಯಿಂದ ಶಿಕ್ಷಿಸಿಕೊಂಡು ಇದು ಒಳ್ಳೆಯದು ಅದು ಕೆಟ್ಟದ್ದು ಎಂಬ ಭೇದವನ್ನು ತಿಳಿದವರಿಗೋಸ್ಕರವಾಗಿದೆ.
ನೋಡ್ರ ಯಾರಪ್ಪ ಮೆಚ್ಯೂರ್ಡ್ ಪರ್ಸನ್, ಮೆಚ್ಯೂರ್ಡ್ ಕ್ರಿಶ್ಚಿಯನ್ ಅಂದ್ರೆ ಯಾರಪ್ಪ ಅಂತಂದ್ರೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಅಂತಂದ್ಬಿಟ್ಟು ಏನ್ರಿ ಡಿಫ್ರೆನ್ಸಿಯೇಷನ್ ಮಾಡ್ಬೇಕ್ರಿ, ಕಂಡಿಡಿಯಕ್ಕೆ ಯು ಶುಡ್ ಬಿ ಏಬಲ್ ಟು ರೆಕಗ್ನೈಸ್ ಇಟ್, ಇಲ್ಲಪ್ಪ ಇದು ಕೆಟ್ಟದ್ದು ಇಲ್ಲ ಇದು ಒಳ್ಳೇದು ಅಂತಂದ್ಬಿಟ್ಟು ವ್ಯತ್ಯಾಸನ ಭೇದ ಭಾವನ ಕಂಡಿಡಿಯೋ ಏನಾಗಿರ್ಬೇಕಂತೆ, ಇರ್ಬೇಕಂತೆ. ಮಾರ್ಕೆಟ್ಗೆ ಹೋಗ್ಬಿಟ್ಟು ಏನ್ರಿ ಸರ್ ನಂಗೊಂದು ಆಡಿಯೋ ಸಿಸ್ಟಮ್ ಬೇಕು ಅಂತಂದ್ಬಿಟ್ಟು ಕೇಳಿದ್ರೆ ಅವ್ನು ಯಾವ ಸಿಸ್ಟಮ್ ಕೊಟ್ಟು ತಂದ್ಬಿಡ್ತೀರಿ ನಿಮ್ಮ ಮನೆಗೆ ಹೇಳ್ರಿ, ಏನು ಮಾಡ್ತೀರಿ ಅದನ್ನು? ನಾವು ಏನು ಮಾಡ್ತೀವಿ, ಎಲ್ಲ ರೀತಿ ಪರೀಕ್ಷೆ ಮಾಡ್ತೀರಿ. ಅದೇ ರೀತಿ ಎಂತ ಯಾರ ಜೊತೆ ಪಳಗಬೇಕು, ಯಾರ ಜೊತೆ ಪಳಗಬಾರ್ದು, ಯಾರ ಜೊತೆ ಎಷ್ಟಿರಬೇಕು, ಯಾರ ಜೊತೆ ಎಷ್ಟಿರಬಾರ್ದು, ಹೆಂಗೆ ನಡ್ಕೊಬೇಕು, ಅದರ ಇವೆಲ್ಲ ಏನಾಗಿರ್ಬೇಕು ನಮ್ಗೆ ಅನುಭವ ಇರಬೇಕು ಅಲ್ವರ. ಒಂದನೇ ಕುರಿತ ಹೆಂಗಿರ್ಬೇಕು ಅನುಭವ, ಒಂದನೇ ಕುರಿತ 13 ದಿನ ಹೇಗೆ ಬಂದಿರ್ತೀರಿ, ಒಂದನೇ ಕುರಿತ 13ನೇ ಅಧ್ಯಾಯಕ್ಕೆ ಬನ್ನಿರಿ. ಅಲ್ಲಿ ಏನು ಹೇಳ್ತದೆ, ಒಂದನೇ ಕುರಿತ 13ನೇ ಅಧ್ಯಾಯ 4ನೇ ವಾಕ್ಯದಿಂದ ಓದ್ರಿ ಅಂತ, 4, 5, 6.
ಪ್ರೀತಿ ಬಹು ತಾಳ್ಮೆ ಉಳ್ಳದು,
ಪ್ರೀತಿ
ಪ್ರೀತಿ
ಏನ್ರಿ ಬಹು
ತಾಳ್ಮೆ ಉಳ್ಳದು,
ತಾಳ್ಮೆ ಉಳ್ಳದನ್ನ ಏನರ್ಥ, ತಾಳ್ಮೆಯನ್ನು ಏನರ್ಥ,
ತಾಳ್ಮೆ ಶಕ್ತಿ ಅನ್ನೋದು ತಾಳ್ಕೊಳ್ಳುವಂಥದ್ದು.
ಅಲ್ವರ ಅಂದರೆ ನಮ್ರತೆಯ ಒಂದು ಸ್ವಭಾವ. ಪ್ರೀತಿ ಇದೆ ಅಂತನ್ಬಿಟ್ಟು ಏನ್ರಿ ಉಬ್ಬಿಕೊಳ್ಳೋಂಥದ್ದು ಅಲ್ಲ, ಅದು ನೆಕ್ಸ್ಟ್ ಬರ್ತದೆ. ಪ್ರೀತಿ ಉಬ್ಬಿಕೊಳ್ಳುವುದಿಲ್ಲ ಅದರ ಅಂದರೆ
ಪ್ರೀತಿ
ತನ್ನ ಬಗ್ಗೆನೇ ಏನು ಮಾಡ್ಕೊಳಕ್ ಹೋಗಲ್ಲ, ಜಾಸ್ತಿ ಹೆಚ್ಚಳಿಕೆ ಮಾಡ್ಕೊಳಕ್ ಹೋಗಲ್ಲ, ಹೊಗಳ್ಕೊಳ್ಳೋದಿಲ್ಲ. ಅದು ಐತಲ್ಲ ಮುಂದಕ್ಕೆ ಹೇಳ್ತಾರಲ್ಲ, ಅದಕ್ಕೆ ನೋಡ್ಬೇಕಾರೆ ಏನ್ರಿ ಏನ್ರಿ ಸಹಿಸ್ಕೊಳಂತ ಒಂದು ಬುದ್ಧಿ ಏನಾಗಿರ್ಬೇಕು ಇರಬೇಕು. ಆಮೇಲೆ ನೆಕ್ಸ್ಟ್ ಪ್ರೀತಿ ದಯೆ ತೋರಂತದ್ದು. ಆಮೇಲೆ
ಪ್ರೀತಿ ಹೊಟ್ಟೆ ಕಿಚ್ಚು ಪಡೋದಿಲ್ಲ,
ನೋಡ್ರ ಪ್ರೀತಿ ಏನು ಮಾಡಲ್ವಂತೆ, ಹೊಟ್ಟೆ
ಹೊಟ್ಟೆ
ಕಿಚ್ಚು,
ಕಿಚ್ಚು ಪಡೋದಿಲ್ಲ.
ಹೊಟ್ಟೆ ಕಿಚ್ಚು ಪಡೋದಿಲ್ವಂತೆ. ಆಮೇಲೆ ನೆಕ್ಸ್ಟ್
ಹೊಗಳಿಕೊಳ್ಳುವುದಿಲ್ಲ.
ನೋಡ್ರ ತನ್ನ ಬಗ್ಗೆನೆ ಅವರ ಯಾವಾಗಾರ ಮಾತಾಡಿದ್ರೆ ಏನು ಮಾಡ್ತಾ ಇರೋದು ತಾವ ಹಿಂಗೋ ತಾವ ಹಿಂಗೆ ತಾವೇ ಗ್ರೇಟ್ನೆಸ್ ಬಗ್ಗೆ ಏನು ಮಾಡ್ತಾ ಇರೋದು ಹಂಗಲ್ಲ ನಾ ಹಿಂಗಲ್ಲ ಅದರ ಇವೆಲ್ಲ ಜಾಸ್ತಿ ಏನು ಮಾಡೋಕೆ ಹೋಗ್ಬಿಡ್ದು ದೇವ್ರ ಮಕ್ಕಳು ಅದರ ನಮ್ಮ ಬಗ್ಗೆ ಯಾರು ಮಾತಾಡಬೇಕು ನಮ್ಮ ಕೆಲಸಗಳು ಮಾತಾಡಬೇಕು ನಮ್ಮ
ಮಾತಾಡುವ
ಕ್ಯಾರೆಕ್ಟರ್ಗಳೇ ಮಾತಾಡಬೇಕು ದೇವರು ದೇವ್ರ ಮಕ್ಕಳೇ ಮಾಡಬೇಕು ಮಾತಾಡಬೇಕು ಅಲ್ವರ ನೋಡ್ರಿ ನಮ್ಮ ಬಗ್ಗೆ ನಾವೇನು ಮಾಡೋಕೆ ಹೋಗ್ಬಿಡ್ದು ಮಾತಾಡ್ಕೊಬಿಡು ಎಲ್ಲರ ಬೈಬಲಲ್ಲಿ ಅಪೊಸ್ತಲ ಪೌಲು 14 ಲೆಟರ್ಸ್ ಬರ್ತಾರೆ ನಾನೇ ಬರೆದಿರು ಅಂತ ಎಲ್ಲರೂ ಹೇಳ್ಕೊಂಡು ಇದೆಯಾಂದ್ರೆ ಇಲ್ಲ ರೀ ಅವ್ರು ಹೇಳ್ತಾರೆ 14 ವರ್ಷದ ಮುಂಚೆ ಒಬ್ಬ ಮನುಷ್ಯ ನನಗೇನಾಗಿದ್ದ ಗೊತ್ತಿದ್ದ ಅವನು 3ನೇ ಆಕಾಶಕ್ಕೆ ಹೋದ ಅಂತ ಹೇಳ್ತಾರೆ ಅದು ಆ್ಯಕ್ಚುಲಿ ಯಾರು ಅವರೇ ಅವ್ರ ಬಗ್ಗೆನೆ ಅಷ್ಟೊಂದು ಉನ್ನತವಾಗಿ ಏನು ಮಾಡೋಗಿತ್ತು ಅವ್ರು ಹೇಳ್ಕೊಬೋದಾಯಿತು ಅದು ಹೇಳಕ್ಕೆ ಹೋಗಿಲ್ಲ ಎಲ್ಲರ್ಕಿಂತ ಕನಿಷ್ಠವಾದಂಥ ಅಪ್ಪೋಸ್ ನಾನು ಅಂತ ಏನು ಮಾಡ್ತಾರೆ ಹೇಳ್ಕೊತಾರೆ ಅಲ್ವರ ತನ್ನ ಆಮೇಲೆ ನೆಕ್ಸ್ಟ್ ಅಂತೆ ಏನಂತ ಮುಂದಕ್ಕೆ ಉಬ್ಬಿಕೊಳ್ಳುವುದಿಲ್ಲ
ಉಬ್ಬಿಕೊಳ್ಳುವುದಿಲ್ಲ, ಮರ್ಯಾದೆಗೆಟ್ಟು ನಡೆಯುವುದಿಲ್ಲ,
ಅದರ ಮರ್ಯಾದೆಗೆಟ್ಟು ನಡೆಯೋದಿಲ್ಲ ಏನಾರ
ನಡೆಯುವುದಿಲ್ಲ.
ಮನ್ಸು ಐತೆ ದುಡ್ಡು ಐತೆ ಅಂದ್ಬಿಟ್ಟು ಇಷ್ಟ ಬಂದದಿ ನಡ್ಕೊಳ್ಳೋದಲ್ಲ ರೀ ಅದರ ಯು ಶುಡ್ ಬಿ ಇನ್ ಕಂಟ್ರೋಲ್ ಏನು ಮಾತಾಡ್ತೀರಾ ಎಲ್ಲಿ ಹೋಗ್ತೀರಾ ಏನು ಮಾಡ್ತೀರಾ ಅದರ ಹೆಂಗೆ ವರ್ತಿಸ್ತೀರಾ ಎಲ್ಲ ಏನ್ರಿ ಎಲ್ಲ ಸ್ವಲ್ಪ ಕೇರ್ಫುಲ್ ಆಗಿ ಏನಾಗಿರ್ಬೇಕು ಇರಬೇಕು ಅಲ್ದರ ಸಹೋದರಗಳು ಸಹೋದರಿಗಳು ಅಂತಂದ್ಬಿಟ್ಟು ಎಲ್ಲರ ಹತ್ರ ಏನು ಮಾಡೋಕ್ಕಾಗಲ್ಲ ಅದರ ಇಷ್ಟ ಬಂದಂತ ನಡೆಯೋದು ಯೋಗ್ಯವಾದದ್ದು ಅಲ್ಲ ಅಲ್ದರ ಅದಕ್ಕೆ ನಮ್ಮ 6ನೇ ವಾಲ್ಯೂಮ್ನಲ್ಲಿ ಬರೆದ ರಸಲ್ ಹೇಳ್ತಾರಲ್ಲ ಏನು ಹೇಳ್ತಾರೆ ಅಂತಂದರೆ ಏನ್ರಿ ಏನ್ರಿ ಯಾರ ಹತ್ರಕ್ಕೆ ಯಾವಾಗ ಹೋಗಬೇಕು ಯಾರ ಹತ್ರಕ್ಕೆ ಯಾವಾಗ ಹೋಗ್ಬಾರ್ದು ಅಂತಂದ್ಬಿಟ್ಟು ಏನು ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಆಮೇಲೆ ಎಷ್ಟು ಟೈಮ್ ಕಳಿಬೇಕು ಎಷ್ಟು ಟೈಮ್ ಕಳಿಬಾರ್ದು ಹೇಗಿರಬೇಕು ನಾವು ಒಬ್ಬರ ಹತ್ರಕ್ಕೆ ಹೋಗ್ಬೇಕಾರೆ ಅಲ್ವರ ನೀವು ಏನು ಸಾಲನು ಮಾಡ್ಕೊಂಬಿಡಿ ಪ್ರೀತಿ ಬಿಟ್ಟರೆ ಬೇರೆ ಯಾವ ಸಾಲ ಮಾಡ್ಕೊಂಬಿಡಿ ಅಂತ ಹೇಳ್ತಾರಲ್ಲ ಎಕ್ಸ್ಪ್ರೆಷನ್ ಎಷ್ಟು ಬ್ಯೂಟಿಫುಲ್ಲಾಗಿ ಕೊಡ್ತಾರೆ ಅದರ ನಾಟ್ ಇನ್ಫ್ರಿಂಜಿಂಗ್ ಅಪಾನ್ ಅದರ್ಸ್ ರೈಟ್ಸ್ ಅದರ ಎಷ್ಟೋ ಜನಗಳಿಗೆ ಸ್ವಾತಂತ್ರ್ಯ ಇದೆ ಸ್ವಾತಂತ್ರ್ಯ ನಿರ್ಮಾಣಕ್ಕೆ ಹೋಗ್ಬಾರ್ದು ದುರುಪಯೋಗ ಪಡಿಸೋದಕ್ಕೆ ಹೋಗ್ಬಾರ್ದು ಅಂದ್ರೆ ನಮ್ಮಲ್ಲಿ ಎಷ್ಟು ಒಂದು ಲಿಮಿಟೇಷನ್ಸ್ ಇದೆಯೋ ಅದನ್ನೇನು ಮಾಡಬೇಕು ನಾವು ಕಲಿಬೇಕು ಯೇಸು ಕ್ರಿಸ್ತು ನೋಡಿ ಏನ್ರಿ ಯಾರ್ಯಾರ ಹತ್ರ ಎಷ್ಟೆಷ್ಟು ಕಾಳಗಳನ್ನು ಕಳೆದ್ರು ಅಲ್ವರ ಎಲ್ಲ ನಮಗೆ ಬೈಬಲ್ ಎಕ್ಸಾಂಪಲ್ಸ್ ಇದೆ ತುಂಬಗಳು ಅಲ್ವರ ಯೇಸು ಕ್ರಿಸ್ತು ಲಾಜರಸ್ಸು ಮನೆಯಲ್ಲಿ ಏನು ಕಾಲ ಕಳೆದ್ರು ಅದು ಬೇರೆ ಎಲ್ಲರ ಮೇಲೆ ಕಳೆದ್ರ ಇಲ್ಲ ರೀ ಸೊ ದಟ್ ವಾಸ್ ಈಸ್ ಕಂಫರ್ಟ್ ಝೋನ್ ಯಾಕೆ ಕಂಫರ್ಟ್ ಝೋನ್ ಅಂತಂದರೆ ಮಾರ್ಥಾ ಮತ್ತು ಮರಿಯಾಳು ಅವ್ರನ್ನ ತುಂಬ ಏನು ಮಾಡೋರು ಅವ್ರನ್ನ ವೆಲ್ಕಮ್ ಮಾಡೋರು ಇಟ್ ವಾಸ್ ಎ ಪಾಸಿಟಿವ್ ಇನ್ವಿಟೇಷನ್ ಇದೇ ಥರ ಎಷ್ಟೋ ಜನ ಯೇಸು ಕ್ರಿಸ್ತನ ಕರೆಯೋರು ಜಕೇಯು ಕರೆದ್ರು ಅದರ ಯೋಸೆಫ್ ಕರೆದ್ರು ಅಲ್ವರ ಏನ್ರಿ ಆಮೇಲೆ ಒಬ್ಬ ಇವ್ರು ಇರ್ತಾರಲ್ಲ ಏನಪ್ಪ ಅದು ಸೆಂಚುರಿಯನ್ ನನ್ನ ಮಗನಿಗೆ ಹುಷಾರಿಲ್ಲ ಅಂತಂದ್ಬಿಟ್ಟು ಏನು ಮಾಡ್ತಾರಲ್ಲ ಏನು ಮಾಡ್ತಾರೆ ಯೇಸು ಕ್ರಿಸ್ತನ ಕರೀತಾರೆ ಅದು ಯೇಸು ಕ್ರಿಸ್ತು ಎಲ್ಲರ ಮನೆಗೆ ಹೋಗಿ ಫರಿಸಿಯರು ಕೂಡ ಊಟ ಕರೀತಾರಲ್ಲ ಯೇಸು ಕ್ರಿಸ್ತು ಮನೆಗೆ ಹೋಗ್ಬಿಟ್ಟು ಎಲ್ಲ ಕಾಲಗಳನ್ನ ಕಳೆದ್ರ ಖಂಡಿತ ಕಳೆದ್ರು ಆದರೆ ಇವ್ರ ಮೇಲೆ ಕಳೆದ ರೀತಿಲಿ ಕಳೆದ್ರ ಅಂತಂದರೆ ದೇರ್ ಇಸ್ ಎ ಡಿಫ್ರೆನ್ಸಿಯೇಷನ್ ಯಾಕೆ ಅಂತಂದರೆ ಏನು ಅದನ್ನು ಯಾವ ರೀತಿ ಅಲ್ವರ ಅದಕ್ಕೆ ಹೇಳಿದ್ರೆ ಮರ್ಯಾದೆಗೆಟ್ಟು ನಡೆಯುವುದಿಲ್ಲ ನೆಕ್ಸ್ಟು ಹಾಂ ಸ್ವಪ್ರಯೋಜನವನ್ನು ಚಿಂತಿಸುವುದಿಲ್ಲ ಅಂದ್ರೆ ಸೆಲ್ಫಿಶು ತನ್ನ ಮೋಟಿವ್ಗಳೇನಿರ್ತಾರೆ ತಮ್ಮ ಉದ್ದೇಶಗಳೇನಿರ್ತಾರೋ ಇದೆಲ್ಲ ನೆರವೇರಿಸ್ಕೊಳಕ್ಕೆ ಏನೇನೆಲ್ಲ ಬೇಕೋ ಸ್ಕೀಮ್ಗಳೇನು ಮಾಡೋದು ಮಾಡೋಂಥದ್ದು ಅಂದ್ರೆ ಇದು ಯಾವುದೇ ಕಾರಣಕ್ಕೂ ದೇವ್ರ ಮಕ್ಕಳು ಕ್ಯಾರೆಕ್ಟರ್ ಅಲ್ಲ ರೀ ಅಲ್ವರ ಏನ್ರಿ ಏನು ಹೇಳ್ತಾರೆ ಗಣನೆ ಕೊರೋದ್ರಲ್ಲಿ ಗೌರವಿಸೋದ್ರಲ್ಲಿ ಒಬ್ರಿಗಿಂತ ಒಬ್ರು ಏನಾಗಿರಂತೆ ಹಾಂ ನೀವು ಮುಂದಾಗಿರಿ ಅಂತ ಹೇಳ್ತಾರೆ ಅಲ್ವರ ಹಾಂ ಇನ್ ಆನರಿಂಗ್ ಒನ್ ಅಪಾನ್ ದ ಅದರ್ ಅಂತ ಇರಬೇಕು ಅಂತ ಹೇಳ್ತಾರೆ ಅವರ ಸೊ ಹೇಳ್ತಾರೆ ಅಂತಂದರೆ ಏನ್ರಿ ಹಾಂ ಅಲ್ಲಿ ಏನಂತದ್ದು ಕಣಲಿ ಮತ್ತು ಹಾಂ ಮರ್ಯಾದೆಗೆ ನಡೆಯಲ್ಲ ಸ್ವಪ್ರಯೋಜನವನ್ನು ಚಿಂತಿಸುವುದಿಲ್ಲ ಅಲ್ವರ ನಮಗೆ ಕಷ್ಟ ಆದರೂ ಸರಿ ಏನ್ರಿ ಬೇರೆಯವ್ರಿಗೆ ತೊಂದರೆ ಕೊಡೋಂಗೆ ಇರಬಾರ್ದ್ರಿ ಅಲ್ವರ ಹೆಂಗಿರ್ಬೇಕು ನಾವು ಅದನ್ನೆಲ್ಲ ಹಾಂ ಸಹಿಸ್ಕೊಂಡಂಗೆ ಇರ್ಬೇಕು ರೀ ಆಮ್ ನೆಕ್ಸ್ಟು ಮುಂದಕ್ಕೆ ಹೇಳ್ತಾರೆ
ಇಟ್ಟುಕೊಳ್ಳುವುದಿಲ್ಲ.
ಹಾಂ ಸಿಟ್ಟು ಗೊಳ್ಳುವುದಿಲ್ಲ ಅಂದ್ರೆ ಏನು ಹೇಳ್ಬಿಟ್ರೆ ಟಕ್ ಅಂತ ಏನು ಮಾಡೋದು ಕೋಪ ಬಂದ್ಬಿಡೋದು ಏನಕ್ಕೆ ಹೇಳ್ತಾರೆ ಯಾತಕ್ಕೆ ಹೇಳ್ತಾರೆ ಸ್ವಲ್ಪ ಏನು ಮಾಡೋಕ್ಕೋ ಅವರ ಸ್ವಲ್ಪ ಥಿಂಕ್ ಮಾಡ್ಬೇಕು ರೀ ಅಂದ್ರೆ ತಂದೆ ತಾಯಿ ಅಡ್ವೈಸ್ ಕೊಡ್ತಾರೆ ಏನಕ್ಕೆ ಅಡ್ವೈಸ್ ಕೊಡ್ತಾರೆ ಮಕ್ಳಿಗೆ ಕೋಪ ಬಂದ್ಬಿಟ್ರು ಹಂಗೆ ಹೋಯ್ತಾರ ಇವಾಗೆಲ್ಲ ಇರೋ ಜನ್ರೇಷನ್ ಹಂಗೆ ಏನೂ ಹೇಳೋಂಗಿಲ್ಲ ಏನೂ ಕೇಳೋಂಗಿಲ್ಲ ಇಷ್ಟ ಬಂದಂಗೆ ಮಾಡಕ್ಕೆ ಬಿಟ್ಬಿಡ್ಬೇಕು ಬಿಟ್ಬಿಟ್ರೆ ದೇ ಆರ್ ವೆರಿ ಗುಡ್ ಅಂದ್ರೆ ಹೇಳೋಂಗಿಲ್ಲ ಕೇಳೋಂಗಿಲ್ಲ ಅಂದ್ರ ಆದ್ರೆ ಬೈಬಲ್ ಹೇಳ್ತಾರೆ ಬೆತ್ತ ಎತ್ತದೇ ಇರೋಂಥ ಪಿತಾ ಪುತ್ರನಿಗೇನ್ರಿ ಶತ್ರು ನಮಗೆಲ್ಲ ಇಷ್ಟು ಕತ್ತೆ ವಯಸ್ಸಾಗೈತೆ ದೇವ್ರು ನಮಗೆ ಬೆತ್ತ ಎತ್ತಲ್ವ ಅವಾಗ ಎತ್ತಾರ ಇಲ್ವಾ ಕೊಡ್ತಾರ ಇಲ್ವಾ ದೇವ್ರು ನಮ್ಗೆ ನಾತ್ ತಗೊಳ್ಳಲ್ಲ ಲೈಫಲ್ಲಿ
ಹೌದು ಬ್ರದರ್,
ಕೊಡ್ತಾರೆ
ಕರೆಕ್ಟ್.
ಕೊಟ್ಟರೆ ಸಂತೋಷ ಪಡಬೇಕು ಯಾಕೆ ಗೊತ್ತಾ ಇಷ್ಟು ವಯಸ್ಸಾದ್ರೂ ದೇವ್ರನ್ನ ನೋಡಿತಾರೆ ನಾನು ದೇವ್ರ ಎಣಿಕೆಯಲ್ಲಿ ಇದ್ದೀನಿ ಅಂತ ಅರ್ಥ ದೇವ್ರು ಯಾರನ್ನ ಒಡೆಯಲ್ವೋ ಅರ್ಥ ಮಾಡ್ಕೊಬೇಕು, ದೇವ್ರು ಒಂದು ಕೈ ಬಿಟ್ಬಿಟ್ರೆ ಅಂತ, ಲೆಕ್ಕಕ್ಕೆ ಇಟ್ಕೊಂಡಿಲ್ಲ ಅಂತ ಅರ್ಥ. ಅರ್ಥಾಯ್ತಾ? ಅದರಿಂದ ನಾವು ಇದಕ್ಕೆಲ್ಲ ಏನು ಮಾಡಬೇಕು, ಇನ್ನು ಸರೆಂಡರ್ ಆಗಿರ್ಬೇಕು ರೀ. ಆಮೇಲೆ ನೆಕ್ಸ್ಟ್ ಹೇಳ್ತಾರೆ
ಅಪಕಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ.
ನೋಡ್ರ, ಅಪಕಾರವನ್ನು ಮನಸ್ಸಿನಲ್ಲಿ ಇಟ್ಕೊಳ್ದ, ಗ್ರಿಜ್ಜು ರಿವೆಂಜು ಕಾಯ್ತಾ ಇರೋದು ನೋಡ್ರಿ ಅಂತೀನಿ ರಣದ ಥರ. ಸಿಕ್ಕಿದ್ರೆ ಏನು ಮಾಡೋದು, ಹಂಗೆ ಕಿತಿ 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 ಏನು ಮಾಡುತ್ತೆ, ಮಾಂಸನ ಬಿಸಾಕ್ಬಿಡೋದು. ಅದರ ಒಬ್ಬನ ಹಾಳು ಮಾಡೋಂಥ ಕ್ಯಾರೆಕ್ಟರ್ ಅದರ. ಆಮೇಲೆ ನೆಕ್ಸ್ಟು, ಹಾಂ
ಅನ್ಯಾಯವನ್ನು ನೋಡಿ ಸಂತೋಷ ಪಡದೆ ಸತ್ಯಕ್ಕೆ ಜಯವಾಗುವಲ್ಲಿ ಸಂತೋಷ ಪಡುತ್ತದೆ.
ನೋಡ್ರ, ಅನ್ಯಾಯ ಮೋಸ ಇವೆಲ್ಲದರಲ್ಲೂ ಸಂತೋಷ ಪಡೋದಿಲ್ಲ ರೀ. ಸತ್ಯ ಏನೇ ಆಗಲಿ ಸತ್ಯಕ್ಕೆ ಜಯ ಪಡ್ತದ ಅದರ. ಅದು ನಮಗೆ ಎಷ್ಟೇ ತೊಂದರೆ ತಂದರೂ ಸರಿ, ನಮಗೆ ಎಷ್ಟೇ ಕಷ್ಟ ತಂದರೂ ಸರಿ, ಸತ್ಯಕ್ಕೆ ನಿಂತ್ಕೊಂಡು ಇರ್ಬೇಕು. ಯಾವ ಸತ್ಯ, ಬೈಬಲ್ ಸತ್ಯ ಮಾತ್ರ ಅಲ್ಲ ರೀ ಅದರ, ಒಬ್ಬರು ಜೀವಿತದಲ್ಲಿರೋಂಥ ಅನೇಕ ಸತ್ಯಾಂಶಗಳು ಕೂಡ ಏನಾಗಿದೆ ಇದೆ ಅದರ. ಅದಕ್ಕಾಗಿ ನಾವೇನು ಮಾಡೋಕ್ಕೋ ನಿಂತ್ಕೊಂಡು ಆಗಿರ್ಬೇಕು ಅಂತ ಹೇಳ್ತಾರೆ. ಇದನ್ನು ಹೇಳೋದು ಏನ್ರಿ ಇಲ್ಲಿ ಅಪೊಸ್ಟ್ಲು ಪೌಲ್ ಏನು ಹೇಳ್ತಾರೆ ಅಲ್ಲಿ ಅದರ, ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿಗಳೇ ಇವೆಲ್ಲವೂ ಏನ್ರಿ ದೇವರ ಒಂದು ಯೋಜನೆ ಏನಾಗಿತ್ತಂತೆ ಅಡಗಿತ್ತು. ಇದನ್ನೆಲ್ಲ ದೇವ್ರ ಫೀಲಿಂಗ್ಸು, ದೇವರ ಒಂದು ಕ್ಯಾರೆಕ್ಟರ್ಗಳನ್ನ ಯಾರಿಗಪ್ಪ ತಿಳಿಸ್ಕೊಟ್ರು ಅಂತಂದರೆ ಏನ್ರಿ ತನ್ನ ಪವಿತ್ರಾತ್ಮನ ಮುಖಾಂತರ ಏನು ಮಾಡಿದ್ರೆ ವಾಕ್ಯದಲ್ಲಿ ನಮ್ಗೆ ಏನು ಮಾಡೋ ತಿಳಿಸ್ಕೊಟ್ರಂತೆ ಅದರ. ಹಂಗಾದ್ರೆ ನಾವು ವಾಕ್ಯಕ್ಕೆ ಎಷ್ಟು ಬೆಲೆ ಕೊಟ್ಟು ಎಷ್ಟು ವಾಕ್ಯದಲ್ಲಿ ನಾವು ಮುಳುಗಿರ್ತಿರೋ, ಎಷ್ಟು ಹತ್ರವಾಗಿರ್ತಿರೋ, ಅಷ್ಟು ನಾವೇನು ಮಾಡ್ದಂಗೆ ಅಂದರೆ ದೇವ್ರ ಜ್ಞಾನದಲ್ಲಿ ನಾವೇನು ಮಾಡ್ದಂಗೆ ಬೆಳ್ದಂಗೆ ಅದರ. ಅದಕ್ಕೆ ದೇವ್ರ ಅಗಾಧವಂಥ ವಿಚಾರಗಳು, ಆಳವಾಗಿರುವಂಥ ವಿಚಾರಗಳನ್ನ ದೇವ್ರು ನಮ್ಗೆ ಏನು ಮಾಡೋದಂತೆ ಅವರ ಪವಿತ್ರಾತ್ಮನ ಮುಖಾಂತರ ದೇವ್ರು ನಮ್ಮ ಈ ರೀತಿ ನಮ್ಗೆ ಏನು ಮಾಡಿದ್ರು ದೇವ್ರು ನಮಗೆ ತಿಳಿಸ್ಕೊಟ್ಟಿದ್ ಹೊರತು ಏನೇ ರೀತಿ ಒಂದು ಮ್ಯಾಜಿಕ್ ಗೀಚಿಕ್ಕಾಗಿ ಸಡನ್ನಾಗಿ ಏನು ಮಾಡೋಕ್ಕೆ ಹೋಗಿಲ್ಲ ದೇವ್ರು ನಮಗೆ ಯಾವುದೇ ರೀತಿ, ಯಾವುದೇ ರೀತಿ ಔಟ್ವರ್ಡ್ ಇನ್ಫ್ಲೂಯೆನ್ಸ್ಗಳಿಂದ ನಮಗೆ ಕೊಟ್ಟಿಲ್ಲ. ಈ ಸಾಮಾನ್ಯವಾಗಿ ಈ ಅಭಿಪ್ರಾಯ ಏನ್ರಿ ಸಡನ್ನಾಗಿ ಏನೋ ಆಗ್ಬಿಡೋದು, ನಮ್ಮನ್ನು ಅಟಾಮೆಟಿಕ್ಕಾಗಿ ಏನೋ ಒಂದು ಭಾವನೆ ಬಂದ್ಬಿಡೋದು, ಇದು ಪವಿತ್ರಾತ್ಮ ಅಂತಂದ್ಬಿಟ್ಟು ಏನಕ್ಕೆ ಬಂದ್ಬಿಟ್ಟಿದೆ ಅಂತಂದರೆ ಬೈಬಲ್ನಲ್ಲಿ ಎಷ್ಟೋ ಅಶುದ್ಧ ಆತ್ಮಗಳ ಬಗ್ಗೆ ನಾವು ಓದ್ತೀರಿ. ಒಬ್ಬ ಮನುಷ್ಯನ ಒಬ್ಬ ಅಶುದ್ಧ ಆತ್ಮ ತುಂಬಿಕೊಂಡಿದ್ದ ಅಂದರೆ ಅವನ ಅಶುದ್ಧ ಆತ್ಮ ಬರೀ ತಕ್ಷಣ ಅವನು ವಿಚಿತ್ರವಾಗಿ ವಿಚಿತ್ರ ನಡ್ಕೊಂಡ ಅಂತಂದ್ಬಿಟ್ಟು ನಾವು ಬೈಬಲ್ ಓದ್ತೀರಿ. ಏನಾಗ್ಬಿಟ್ಟಿದೆ ಅಂದರೆ ಈ ಕ್ರೈಸ್ತವರು ಸರಿಯಾಗಿ ಬೈಬಲ್ನ ತಿಳ್ಕೊಂಡಿರೋರು ಇದೇ ಥರ ಪವಿತ್ರ ಆತ್ಮ ಅಂತ ತಿಳ್ಕೊಂಬಿಟ್ಟವ್ರಿ ರೀ ಅದರ. ಪವಿತ್ರ ಆತ್ಮ ಆ ಥರ ಅಲ್ಲ ರೀ, ಅಶುದ್ಧ ಆತ್ಮ ಅಂತ ಓದ್ಬೇಕಾದ್ರೆ ಬೈಬಲ್ನಲ್ಲಿ ಒಂದೇ ಒಂದು ಅಶುದ್ಧ ಆತ್ಮ ಇತ್ತ ಅಥವಾ ಹಲವಾರು ಅಶುದ್ಧ ಆತ್ಮಗಳಿತ್ತ?
ಹಲವಾರಿತ್ತು.
ಹಲವಾರು ಇತ್ತು ಅಲ್ವರ, ಎಲ್ಲ ಒಂದು ಅಂತ ನಮ್ಗೆ ಎಲ್ಲ ಕೊಡಲ್ಲ ರೀ, ಯಾರಲ್ಲೂ ಒಬ್ರದ್ದು ಒಂದು ತಿಂಕೊಂಡಿರ್ಬೋದು, ಆದರೆ ಇದ್ದಿದ್ದು ಎಷ್ಟೋ ಅಶುದ್ಧ ಆತ್ಮಗಳು ಏನಾಗಿತ್ತು ಇತ್ತು. ಈ ಅಶುದ್ಧ ಆತ್ಮಗಳು ಯಾರು, ಯಾವ ಇವೆಲ್ಲ ಅಶುದ್ಧ ಆತ್ಮಗಳು?
ಬಿದ್ದು ಹೋದ ದೇವದೂತ
ವೆರಿ ಗುಡ್. ಪರಲೋಕದಲ್ಲಿ ಒಂದು ಕಾಲದಲ್ಲಿ ಒಳ್ಳೆ ಆಗಿದ್ದವರು ಭೂಲೋಕಕ್ಕೆ ಬಂದಾಗ ಸ್ತ್ರೀಗಳ ಸಂಬಂಧ ಇಟ್ಕೊಂಡು ಪಾಪ ಮಾಡೋಂತ ಬಿದ್ದೋಗಿರೋ ದೂತರುಗಳ್ರಿ. ಇವರು ಇದ್ದಿದ್ದು ದೊಡ್ಡ ಅಸಂಖ್ಯವಾದಂಥ ಸೇನೆ ಇದ್ದಾರೆ ರೀ, ಗ್ರೇಟ್ ಮಲ್ಟಿಟ್ಯೂಡ್ ಥರ ಅಸಂಖ್ಯವಾಗಿರೋಂಥ ಬಿದ್ದೋಗಿರೋ ದೂತರವರೇ. ಈ ಬಿದ್ದೋಗಿರೋ ದೂತರುಗಳು ಒಬ್ಬರಲ್ಲಿ ತುಂಬಿಕೊಂಡು ಏನು ಕೆಲಸ ಮಾಡ್ತಾಯಿದ್ರು, ಕೆಟ್ಟ ಕೆಲಸ ಮಾಡ್ತಾಯಿದ್ದಾರೆ. ಯಾಕೆಂದರೆ ಅವರು ಕೆಟ್ಟವರು, ಮೈಂಡೇ ಕೆಟ್ಟದು, ಅವ್ರು ಮಾಡ್ತಾಯಿದ್ದೇ ಹೊಲ್ಸು ಕೆಲಸಗಳು. ಅದೇ ಹೊಲ್ಸು ಕೆಲಸಗಳನ್ನ ಇವ್ರ ದೇಹದಲ್ಲಿ ಬಂದು ಏನು ಮಾಡೋದು ಎಲ್ಲ ಮಾಡತ್ತೆ ರೀ ಎಲ್ಲ ಏನು ತಿಳ್ಕೊಂಬಿಟ್ರೆ ಇದೇ ಥರ ಪವಿತ್ರಾತ್ಮ ಅವು ಯಾರೋ ನಮ್ಮ ಬಂದು ತುಂಬ್ಕೊಂಡ್ಬಿಡ್ತಾರೆ, ದೇವ್ರು ಬಂದು ತುಂಬ್ಕೊಂಡ್ಬಿಡ್ತಾರೆ, ಅಣ್ಣಮ್ಮನ ದೇವಸ್ಥಾನ ಅಂತ ಬರ್ತಾರೆ. ದೇವ್ರು ಯಾರು ಬಂದ್ಬಿಡೈತೆ, ಯಾರು ಬಂದ್ಬಿಡೈತೆ, ಹೂ ಬಿಡು ಬಿಡು ಬಿಡು, ಅಯ್ಯೋ ನಾಡ್ಲಿ ಬಿಡು ನಾಡ್ಲಿ ಬಿಡು ಅದರ. ಈ ಥರ ತಿಳ್ಕೊಂಬಿಟ್ಟಾರೆ. ಇದು ನಮ್ಮ ಕ್ರೈಸ್ತವ್ರು ಇನ್ನೂ ಹೊಸ್ದಾಗಿ ತಿಳ್ಕೊಂಬಿಟ್ಟಾರೆ. ಏನು ಮಾಡೋದು, ಅನ್ಯ ಭಾಷೆ ಆಡ್ಬಿಡೋದು, ಅದ್ಭುತ ಅಂದ್ಬಿಡೋದು, ಅವನೇ ಬಾಯಿ ಬಂದಿದ್ದೆಲ್ಲ ಮಾತಾಡ್ಬಿಡೋದು, ಪ್ರವಾದ ಹೇಳ್ಬಿಟ್ಟ ಅಂತಂದ್ಬಿಡೋದು, ಈ ರೋಡಲ್ಲಿ ಗಿಣಿ ಶಾಸ್ತ್ರ ಹೇಳೋದಕ್ಕೂ ಯಾರೋ ಬಂದ್ಬಿಟ್ಟು ಬೇರೆ ಬೇರೆ ಮತದಲ್ಲಿ ಧರ್ಮದಲ್ಲಿ ಏನೋ ಮುಂದಕ್ಕಾಗಂಥ ವಿಚಾರಗಳನ್ನ ಹೇಳ್ಬಿಡ್ತಾರೆ, ಅದು 10% ಹೇಳ್ಬಿಡ್ತಾರೆ. ಇದೇ ಥರ ಕ್ರೈಸ್ತವ ಜೀವನ 10% ಸಾಕು, ಫುಲ್ ದಿಲ್ ಖುಷಿ ಆಗ್ಬಿಡ್ತಾರೆ. ಏನಿದ್ದು ಹೋ ಪ್ರಭಾದ ಅಂದ್ಬಿಟ್ಟು ಈ ಥರ ಅಲ್ಲ ರೀ. ಪವಿತ್ರಾತ್ಮ ಬಂದರೆ ಅವರ ಜೀವಿತನೇ ಫಸ್ಟ್ ಆಗೋದೇನು ಗೊತ್ತಾ, ಪವಿತ್ರವಾಗಿರ್ತದೆ. ಅದಕ್ಕೆ ಪವಿತ್ರ ಆತ್ಮ ಅಂತ ಹೇಳೋದು. ಅಶುದ್ಧ ಆತ್ಮ ಬಂದರೆ ಅಶುದ್ಧವಾಗಿರ್ತಾರೆ, ವಲಸಾಗಿರ್ತಾರೆ ಜೀವನ ಅದರ ನಡವಳಿಕೆಯಿಂದ ಹಿಡ್ದು ಅದರ ಅಂದರೆ ನಮ್ಮ ಉಡುಪುಗಳು ಹಾಕೋದ್ರಿಂದ ಹಿಡ್ದು ನಾವು ನಡ್ಕೊಳ್ಳೋಂಥ ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ಹೆಂಗಿರ್ತಾರೆ ಪರಿಶುದ್ಧತೆ ನಾವೇನು ಮಾಡೋದು ಎದುರು ನೋಡ್ಬೋದು. ಪ್ರಕಟಣೆಯಲ್ಲಿ ನೋಡಿರ್ತೀನಿ ಇಲ್ಲಿ 22ನೇ ಅಧ್ಯಾಯ 10ನೇ ವಾಕ್ಯ. ಅವಾಗ ಹೋದ್ರಲ್ಲ ಈ ಪುಸ್ತಕದಲ್ಲಿ ಅಂತ ಪ್ರವಾದನೆ ಮಾತುಗಳನ್ನ ಮುದ್ರೆ ಹಾಕ್ಬೇಡಿ, ಯಾಕಂದರೆ ನೆರವೇರೋಂಥ ಕಾಲ ಬಂದಿದೆ ಅಂತ ಹೇಳ್ತಾರಲ್ಲ ನೋಡಿ. ನೆಕ್ಸ್ಟ್ 11ನೇ ವಾಕ್ಯ ಹೇಳ್ತಾರೆ, 11th ವರ್ಸ್ ರೆವಲೇಷನ್ 22:11.
ಅನ್ಯಾಯ ಮಾಡುವವನು ಇನ್ನೂ ಅನ್ಯಾಯ ಮಾಡಲಿ, ಮೈಲಿಗೆಯಾದವನು ತನ್ನನ್ನು ಇನ್ನೂ ಮೈಲಿಗೆ ಮಾಡಿಕೊಳ್ಳಲಿ, ನೀತಿವಂತನು ಇನ್ನೂ ನೀತಿಯನ್ನು ಅನುಸರಿಸಲಿ,
ಪವಿತ್ರನು ತನ್ನನ್ನು ಇನ್ನೂ ಪವಿತ್ರ ಮಾಡಿಕೊಳ್ಳಲಿ.
ನೋಡ್ರ, ಪವಿತ್ರನು ಇನ್ನ ಪವಿತ್ರ ಮಾಡ್ಕೊಳ್ಳಿ. ಯಾರು ಪವಿತ್ರ ಆತ್ಮನ ತುಂಬಿರ್ತಾರೋ ಅವ್ರು ಇನ್ನ ಹೆಚ್ಚಿನ ರೀತಿಲಿ ಪವಿತ್ರವಾಗಿ ಬಾಳೋದನ್ನ ನಾವು ಏನು ಮಾಡೋದು ನೋಡ್ಬೋದ್ರಿ. ಇದು ಗಾಡ್ಸ್ ಹೋಲಿ ಸ್ಪಿರಿಟ್ ಸಿಂಪ್ಟಮ್ಸ್ ಸೈನ್ಸ್ ಅಲ್ದರ ಪೇತ್ರ ಹೆಂಗಿದ್ರ ಅಲ್ಲ, ಏನು ಭಯಂಕರವಾಗಿ ಮೋಸವಾಗಿದ್ದವ್ರಿ ಅಂತೀರಿ, ಮೀನು ಹಿಡಿತಾರವ್ರು ಅಲ್ದರ, ಅದೇ ಹೆಂಗೆ ಅಲ್ಲ ಬೆತ್ತಲೆಯಾಗಿ ಹಿಡಿತಿದ್ರು ಅದರ. ಆಮೇಲೆ ಕ್ರಿಸ್ತನ ಹತ್ರ ಬಂದ ಮೇಲೆ ಏನು ಮಾಡೋರು, ಎಷ್ಟು ಸತಿ ಪೆಟ್ಟು ತಿನ್ನೋರು ಯೇಸು ಕ್ರಿಸ್ತನ ಹತ್ರ, ಎಷ್ಟೆಲ್ಲ ಕರೆಕ್ಷನ್ಸು ಅವರು ಕರೆಕ್ಷನ್ ಮಾಡಿರೋ ರೀತಿಲಿ ಯೇಸು ಕ್ರಿಸ್ತನ ಯಾರಿಗೂ ಮಾಡಿಲ್ಲ ಅಂತೀರಿ. ಅವ್ರು ಹೆಂಗಿದ್ರು ಪೇತ್ರ ಎಲ್ಲ ಕರೆಕ್ಷನ್ಸ್ ಏನು ಮಾಡ್ತಾರೆ ಅಕ್ಸೆಪ್ಟ್ ಮಾಡ್ತಾರೆ, ಕೊನೆಗೆ ಕ್ರೈಸ್ಟ್ ಕೇಳೇ ಬಿಡ್ತಾರೆ, ಏನಪ್ಪ ನೀನು ಹೋಗ್ಬಿಡ್ತೀಯಾ ಅಂತಂದ್ಬಿಟ್ಟು ಪೇತ್ರನ ಹೇಳ್ತಾರೆ ಅವಾಗ. ಹಾಂ
ನಿನ್ನನ್ನು ಬಿಟ್ಟು ನಾನು ಎಲ್ಲಿಗೆ ಹೋಗ್ಲಿ
ಎಲ್ಲಿ
ಅಂತಾನೆ.
ಹೋಗ್ಲಿ
ಸ್ವಾಮಿ ನಿನ್ನನ್ನು ಬಿಟ್ಟು ಅಂತಾನೆ.
ಅಲ್ಲೋರ ನಿನ್ ಬಿಟ್ಟು ಎಲ್ಲಿ ಹೋಗ್ಲಿ ಸ್ವಾಮಿ, ನಿನ್ನ ಹತ್ರ ಏನಿದೆ ಜೀವವುಳ್ಳಂತ ನಿತ್ಯ ಜೀವ
ವಾಕ್ಯವಿದೆ
ವಾಕ್ಯಾಗಿದೆ ಅಲ್ಲೋರ. ನಾವಾಗಿದೆ ಏನು ಮಾಡಿದ್ರೆ, ಹಾಂ ಬರ್ತೀನಿ ಬರ್ತೀನಿ ಬರ್ತೀನಿ, ಓ ಆಯ್ತು ಆಯ್ತು ದೊಡ್ಡ ನಮಸ್ಕಾರ ಅಂತ ನೋಡು, ರೈಟ್ ಬಟನ್ ಇದೇ ಸಿಕ್ಕಿದ ಚಾನ್ಸ್ ಅಂದ್ಬಿಟ್ಟು ಪೇತ್ರ ಹಂಗಿದ್ರು ಅಂತ ನೋಡಿದ್ದೀನಿ. ಅದಕ್ಕೆ ಯೇಸು ಕ್ರಿಸ್ತು ಅವನ್ನ ಐಡೆಂಟಿಫೈ ಮಾಡ್ತಾರೆ. ಅವ್ರಿಗೇನು ಮನಸ್ಸಿತ್ತು ಅಂದರೆ ಏನೇ ಕರೆಕ್ಷನ್ಸ್ ಮಾಡಿದ್ರು ಕರೆಕ್ಷನ್ಸ್ ಮಾಡ್ಕೊಂಡಂಥ ಮೆಂಟಾಲಿಟಿ ಇತ್ತು ನೋಡಿರ್ತೀರಿ. ಅದಕ್ಕೆ ಸಭೆಯ ಇಡೀ ಜವಾಬ್ದಾರಿ ಕ್ರೈಸ್ಟ್ ಯಾರಿಗಪ್ಪ ಕೊಟ್ಟರು, ಯೋಹಾನು ಕೊಡಲಿಲ್ಲ, ಯೇಸು ಕ್ರಿಸ್ತನ ಫೇವ್ರೆಟ್ ಡಿಸೈಪಲ್ ಕೊಡಲಿಲ್ಲ. ಯಾಕೆ, ಹಾಂ ಅವರು ಕೊಟ್ಟಿದ್ರೆ ಅವ್ರು ತುಂಬ ಪ್ರೀತಿಯಿಂದ ಎಲ್ಲ ಏನು ಮಾಡಿರೋದು, ಪ್ರೀತಿ ಪ್ರೀತಿ ಮಾಡಿ 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 ಏನು ಮಾಡಿರೋದು, ಚೆನ್ನಾಗೆ ಚೆನ್ನಾಗಿ ಪ್ರೀತಿಯಲ್ಲಿ ತುಂಬ ಬೆಳೆಸ್ಬಿಟ್ಟಿರೋರು. ಆದರೆ ಪೇತ್ರ ಏನು ಮಾಡ್ತಾರೆ ಹೇಳಿ, ಕರೆಕ್ಷನ್ಸ್ ಅಲ್ಲ ಮಾಡ್ಕೊಳ್ಳ.
ಮಾತಾಡೋದು
ಹಾಂ ಅಲ್ಲಲ್ಲ ಪೇತ್ರ ಕರೆಕ್ಷನ್ಸ್ ಒಂದಿ ಒಂದಿ ಒಂದು ಏನು ಮಾಡ್ಕೊಂಡವ್ರೆ, ಓ ಏನು ಮಿಸ್ಟೇಕ್ಸ್ ಇರಬಾರ್ದಪ್ಪ, ಏನೆಲ್ಲ ತಪ್ಪಿದ್ಯೋ ನಾವು ತಿದ್ದಬೇಕು, ತಿದ್ದುಕೊಂಡ್ರೆ ನಮ್ಗೆ ಏನಾಗ್ತಾರೆ ನಾವು ಒಳ್ಳೆದಕ್ಕಾಗೋದಕ್ಕೆ ನಮ್ಮ ಅನುಕೂಲ ಆಯ್ತಾರೆ ಅಂದ್ಬಿಟ್ಟು ಇವೆಲ್ಲ ಅವ್ರು ಗೊತ್ತಿಟ್ಕೊಂಡು ಗೊತ್ತಿಟ್ಕೊಂಡು ಏನು ಮಾಡಿದ್ರೆ ಹೇಳಿ, ಒಂದೊಂದೇ ಮಿಸ್ಟೇಕ್ಸ್ ಏನು ಮಾಡಿದ್ರು ಮಾಡಿ ತಿದ್ಕೊಂಡವಾಗ, ಓಹೋ ಸಭೆಯಲ್ಲಿ ಹಿಂಗಾಗ್ತದಾ, ಓ ಇದನ್ನೆಲ್ಲ ಏನು ಮಾಡ್ಕೊಂಬೋ ಕರೆಕ್ಷನ್ ಮಾಡಬೇಕು, ಓ ಕರೆಕ್ಷನ್ ಮಾಡಿದ್ರೆ ಬಿಟ್ಬಿಡೋಣ, ಇಲ್ಲ ಯೋನಾದ್ರೆ ಏನು ಮಾಡಿರೋರು ಪ್ರೀತಿ ಬಿಡಪ್ಪ ಪಾಪ ಗೊತ್ತಿಲ್ಲ ಅಂದ್ಬಿಟ್ಬಿಡೋರು. ಇವಾಗ ಪೇತ್ರ ಏನು ಮಾಡಿದ್ರು ಎಲ್ಲ ಎಲ್ಲ ಟ್ಯೂನಪ್ ಮಾಡ್ತಾ ಹೋದ್ರು ಅಂತೀನಿ. ಅದಕ್ಕೆ ಬೈಬಲ್ ಓದಿಂತೀನಿ, ಎರಡು ಬಿಗಿದ್ಕೆ ಕೊಟ್ಟಿದ್ದು ಅಪೊಸ್ತಲ ಪೇತ್ರನಿಗೆ ಸಭೆಗಳನ್ನ ಸ್ಥಾಪನೆ ಮಾಡ್ಬೇಕಾದ್ರೆ ಎಲ್ಲವನ್ನು ಏನು ಮಾಡ್ತಾರೆ ಒಂದೊಂದಿಗೆ ಕರೆಕ್ಷನ್ಸ್ ಮಾಡಿ 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 ಪೇತ್ರ ಏನು ಮಾಡ್ತಾರೆ ಎಲ್ಲ ಸಭೆಗಳನ್ನ ಡಿಸಿಪ್ಲಿನ್ ಆಗಿ ಬೆಳೆಸ್ತಾರೆ. ಯಾಕೆ, ಆ ಡಿಸಿಪ್ಲಿನ್ ಇವ್ರು ಕಲ್ತವ್ರಲ್ಲ, ಆ ಡಿಸಿಪ್ಲಿನ್ ಕಳಿದ್ರೆ ಇದ್ರೆ ಕ್ರಿಸ್ತನ ಜೊತೆಗೆ ಏನಾಗಿರೋದು ಇವ್ರಿಗೆ ಅಂತ ಪೇತ್ರನಿಗೆ ಚೆನ್ನಾಗಿ ಗೊತ್ತು. ಏನು ಸೇತಾನ ಏನು ಮಾಡೋಣ ನನ್ನ ಗೋಧಿ ಥರ ಒಣಿಬೇಕು ಅಂತ ಮನ್ಸು ಮಾಡಿಬಿಟ್ರೆ ಸ್ವಲ್ಪ ಬಿಟ್ಟಿದ್ರೆ ನಾನೇ ಎಣ್ಣೆ ಮಣಕ್ಕೆ ಹೋಗ್ಬಿಡ್ತಾ ಇದ್ದನಪ್ಪ. ಹಂಗಾದ್ರೆ ನನಗೆ ಸಾಕಷ್ಟು ಎಕ್ಸ್ಪೀರಿಯೆನ್ಸ್ ಇದೆ, ಆ ಎಕ್ಸ್ಪೀರಿಯೆನ್ಸಿಂದ ನಿಮ್ಗೇನು ಮಾಡ್ತಾ ಇದ್ದೀರಿ, ಇವೆಲ್ಲ ಮಾಡಬೇಡಿ ಮಾಡಬೇಡಿ ಅಂತ ಮಾಡಿದ್ರು ಪೇತ್ರ ಕರೆಕ್ಷನ್ ಮಾಡಿದ್ರು. ಅದೇ ಅದೇ ಪೇತ್ರನ ಪೌಲ್ ಕರೆಕ್ಷನ್ ಮಾಡ್ಬೇಕೇನು ಮಾಡಿದ್ರು ಪೇತ್ರ ತಿರ್ಗಾ ಅಕ್ಸೆಪ್ಟ್ ಮಾಡಿದ್ರು, ಓ ಇದು ಬೇರೆ ಇದೆಯಾ ನನಗೆ ಗೊತ್ತಿಲ್ವಲ್ಲ, ಓಹೋ ಹಂಗಾದ್ರೆ ನಾನು ಮಾಡ್ತಾ ಮಿಸ್ಟೇಕ್ ಅಪ್ಪ ತಿದ್ದರು ಅಂದ್ಬಿಟ್ಟು. ಅದರ ಇದು ಏನ್ರಿ ಗ್ರೋತ್ ಫಾರ್ ದ ಹೋಲಿನೆಸ್, ತಿದ್ದಕಡಂಥದ್ದು ಏನ್ರಿ ಒಂದು ಬುದ್ಧಿ ಅದು ಹೇಳೋದು, ಅಶುದ್ಧವಾಗಿರೋ ನಿನ್ನ ಅಶುದ್ಧವಾಗಿರಲಿ, ಫಿಲ್ತಿ ಆಗ್ತಾ ಇದ್ದಾನ ಮೋಸವಾಗಿ ಆಗ್ತಾ ಇದ್ದಾನ ಆಗಲಿ ಬಿಡ್ರಿ ಬಿಟ್ಬಿಡ್ರಿ ಅಂತ ಹೇಳ್ತಾರೆ. ಯಾಕಂದರೆ ಕಾಲವು ಸಮೀಪವಾಗಿದೆ, ಟೈಮ್ ಈಸ್ ವೆರಿ ನಿಯರ್. ಅದರ ನೋಡ್ರಿ ಇವಾಗ ನಾವು ಒಂದು ಗ್ರೂಪಲ್ಲಿ ಒಂದು ವಿಡಿಯೋ ಹಾಕಿ ನೋಡಿದ್ರ, ಡೊನಾಲ್ಡ್ ಟ್ರಂಪ್ ಇಸ್ರೇಲ್ಗೆ ವಾರ್ನಿಂಗ್ ಕೊಟ್ಟನ್ರಿ. ಅದರ ಏನು ಇಸ್ರೇಲ್ಗೆ ಏನು ವಾರ್ನಿಂಗ್ ಕೊಟ್ಟಾನೆ ನೋಡಪ್ಪ, ನೀನು ನನಗೆ ಹೇಳ್ದೆ ಕೇಳಿದೆ ನೀನು ಇರಾನ್ ಮೇಲೆ ಅಟ್ಯಾಕ್ ಮಾಡೋದಾಗಲಿ ಲೆಬನಾನ್ ಮೇಲೆ ಅಟ್ಯಾಕ್ ಮಾಡಿದ್ರೆ ನನಗೂ ನಿಂಗೂ ಸಂಬಂಧ ಇಲ್ಲ, ನಿಮ್ಮ ಪಣ್ಣ ಏನು ಮಾಡೋದು ನೀನು ಬೇಕಾದ್ರೆ ಇದು ಮಾಡ್ಕೊಬೋದು ಅಂತ ಏನು ಒಂದು ಡೆಫಿನೇಷನ್ ಕೊಟ್ಬಿಟ್ಟವನೆ. ಅದರ ಇವಾಗ ಹೆಂಗಿದೆ ಅಂದರೆ ಸಿಚುವೇಶನ್ನು, ಬೈಬಲ್ ಪ್ರಾಫಸ್ ಇದು ಫುಲ್ಫಿಲ್ಮೆಂಟ್ ಅಲ್ವರ, ಮುಂದಕ್ಕೆ ಹೋಗ್ತಾ ಹೋಗ್ತಾ ಡೆಫಿನೆಟ್ಟಾಗಿ ಅಮೇರಿಕಾ ಡೆಫಿನೆಟ್ಟಾಗಿ ಇಸ್ರೇಲ್ನ ಕೈ ಬಿಡ್ತದೆ. ಅವಾಗ ಏನಾಗ್ತಾರೆ, ಇಡೀ ಎಲ್ಲ ರಾಜ್ಯಗಳಿಗೆ ಒಂದು ಅವಕಾಶ ಸಿಗ್ತದೆ ಇಸ್ರೇಲ್ನ ಅಟ್ಯಾಕ್ ಮಾಡೋದಕ್ಕೆ, ಧಾರಾಳವಾಗಿರೋಂಥ ಮಾರ್ಗ ಸಿಗ್ತಾರೆ ನೋಡ್ತೀನಿ. ಅವಾಗ ಹೆಂಗೆ ಬರ್ತಾರೆ, ಇದೇ ಚಾನ್ಸಲ್ಲಿ ಇಸ್ರೇಲ್ನ ಮುಗ್ಸೋಣ ಅಂತ ಬರ್ತಾರೆ. ಇವೆಲ್ಲ ನಮಗೇನಪ್ಪ ಒಂದು ಸಿಂಪ್ಟಮ್ಸ್ ಮತ್ತು ಸೈನ್ ಅಂತಂದರೆ, ನಾವು ತುಂಬ ಲಾಸ್ಟ್ ಸ್ಟೇಜ್ಗಳಲ್ಲಿ ಏನಾಗಿದ್ದೀರಿ ಇದ್ದೀರಿ ಅಂತ ಅರ್ಥ. ಇವಾಗ ಹೆಂಗಿದೆ, ಹಾಂ ಬೆಲೆಗಳೇನಾಗಿದೆ, ಹಾಂ ಹೆಂಗೆ ಏನಿದೆ ಗೊತ್ತಾರ, ಗೌರ್ಮೆಂಟು ಮಿನಿಮಮ್ ವೇಜಸ್ ಮಾಡಿದ್ದಾರೆ ಗೊತ್ತಾ ನಿಮ್ಗೆ, ಏನು ಮಿನಿಮಮ್ ಯಾರು ನಿಮಗೆಲ್ಲ ಗೊತ್ತಿರಲ್ಲ, ಮೋಸ್ಟ್ಲಿ ಯಾರೋ ಕಂಪನಿ ಏನೋ ಕೆಲಸ ಮಾಡಿದ್ರೆ ಗೊತ್ತಿರ್ತದೆ. ಸರ್ಕಾರ ಬಂದ್ಬಿಟ್ಟು ಒಬ್ಬ ವ್ಯಕ್ತಿ ಕೆಲಸ ಮಾಡ್ತಾರೆ ಅಂದರೆ ಪ್ರೈವೇಟ್ ಕಂಪನಿ ಹೇಳ್ತಾರೆ ಅದನ್ನು, ಅವನಿಗೆ ಕನಿಷ್ಠವಾದಂಥ ಸ್ಯಾಲ್ರಿ ಇಷ್ಟಿರಬೇಕು ಅಂತ ಫಿಕ್ಸ್ ಮಾಡಿದ್ದಾರೆ ಗೊತ್ತಾ, ಕನಿಷ್ಠವಾದಂಥ ಸಂಬಳ ಗೌರ್ಮೆಂಟ್ ಇವಾಗ ಫಿಕ್ಸ್ ಮಾಡಿರೋದು ಒಬ್ಬ ವ್ಯಕ್ತಿಗೆ 23 ರಿಂದ 28 ಸಾವಿರ. ಬೇಸಿಕ್ ಕಸ ಹೊಡಿಯೋನ್ಗು ಅಷ್ಟು ಕೊಡ್ಲೇಬೇಕಪ್ಪ ನೀನು, ಇಲ್ಲ ನೀನು ಕೆಲ್ಸಕ್ಕೆ ಇಟ್ಕೊಂಬೇಡ ಅಂತ ಗೌರ್ಮೆಂಟ್ ಫಿಕ್ಸ್ ಮಾಡೋರು. ಯಾಕೆ ಯಾಕೆ ಅಂದರೆ ಸಮಾಜದಲ್ಲಿ ಅಷ್ಟಿಲ್ದಿರ ಇದ್ದರೆ ಒಬ್ಬ ವ್ಯಕ್ತಿ ಬದುಕೋದಿಕ್ಕೆ ಸಾಧ್ಯ ಇಲ್ಲ. ಅಷ್ಟೊಂದು ಏನಾಗಿದೆ ಇವತ್ತು, ಉನ್ನತವಾಗಿ ಏನಾಗಿದೆ, ಬೆಲೆಗಳು ಏರಿದೆ. ಯೋಚನೆ ಮಾಡ್ರಿ ಇದ್ದೀನಿ, ಒಂದು 40 ವರ್ಷ ಹಿಂದಕ್ಕೆ ಹೋಗ್ರಿ ಅಂತೀನಿ, ಇಲ್ಲ 50 ವರ್ಷ ಹಿಂದಕ್ಕೆ ಹೋದ್ರಿ ಅಂತೀನಿ ಅಂದ್ರೆ ನಮ್ಮ ತಂದೆ ತಾಯಿ ಅಜ್ಜಿ ತಾತಗಳಿಗೆಲ್ಲ ಎಷ್ಟಿತ್ತು ಸಂಬಳ? ಜೀವನ ಪೂರ್ತಿ ಸಂಪಾದನೆ ಮಾಡಿದ್ರೆ 22,000ಕ್ಕೆ ಏನು ಮಾಡೋದು, ಮನೆ ಕಟ್ಬಿಟ್ಟು ಹೋಯ್ತಾರೆ ಆ ಕಾಲದಲ್ಲಿ. ಅದರ ಅವರು ನಮಗಿಂತ ಸುಖವಾಗಿದ್ರು, ನಮಗಿಂತ ನಿಶ್ಚಿಂತ ಆಗಿದ್ರು, ನಮಗಿಂತ ನೆಮ್ಮದಿಯಾಗಿ ನಿಂದೆ ಮಾಡ್ತಾಯಿದ್ರು ನೋಡ್ತೀನಿ. ಇವತ್ತೇನಾಗಿದೆ, ಜನಗಳ ಹತ್ರ ಸಿಕ್ಕಾಪಟ್ಟೆ ದುಡ್ಡು ಆಸ್ತಿ ಎಲ್ಲ ಐತೆ, ಆದರೆ ನೆಮ್ಮದಿ ಇಲ್ಲ, ಆರೋಗ್ಯ ಇಲ್ಲ ನೋಡಿ. ಎಲ್ಲರಿಗೂ ಒಂದು ಕಾಮನ್ ಆಗಿರೋ ಕಾಯಿಲೆ ಏನು ಗೊತ್ತಾ, 3 ಕಾಮನ್ ಆಗಿರೋ ಕಾಯಿಲೆ ಎಲ್ಲರಿಗೂ ಬರ್ತಿದ್ರು ಇವಾಗ ಕಾಲದಲ್ಲಿ. 50 ಆಗಿದ ತಕ್ಷಣ ಮೊಂಡ್ಕಾಲು ನೋವು, ಆಮೇಲೆ ಶುಗರು, ಆಮೇಲೆ ಕಣ್ಣು ದೃಷ್ಟಿ ಮಂದಾಗೋದು. ಈ 3 ಕಾಮನ್ ಆಗಿರೋಂಥ ಕಾಯಿಲೆ ಯಾರೂ ಎಸ್ಕೇಪ್ ಆಗೋದಕ್ಕೆ ಸಾಧ್ಯವೇ ಇಲ್ಲ ರೀ. ಒಂದು ಕಾಲದಲ್ಲಿ ಸ್ಪೆಕ್ಸ್ ಅಂಗಡಿ ಅಂದರೆ ರೇರ್ ಆಗಿರೋದು, ಆದರೆ ಇವತ್ತೇನಾಗ್ಬಿಟ್ಟಿದೆ, ಎಲ್ಲ ಕಡೆ ಸ್ಪೆಕ್ಸ್ ಅಂಗಡಿ ಕಾಮನ್ ಆಗಿದೆ. ಯಾಕೆ? ದಟ್ ಈಸ್ ದ ಬಿಸ್ನೆಸ್, ಖಂಡಿತವಾಗೂ ಎಲ್ಲರಿಗೂ ಬಂದೇ ಬರ್ತದೆ ಅಂತ ಗೊತ್ತು. ಯಾಕೆ? ಸೋರ್ಸ್ ಆಫ್ ಫುಡ್ ಏನಾಗಿದೆ, ಹಂಗಿದೆ. ಮೊಂಡ್ಕಾಲು ನಾವು ಎಲ್ಲರಿಗೂ ಬಂದೇ ಬರ್ತದ್ರೆ ಅದಕ್ಕೆ ಎಲ್ಲ ಕಡೆ ಮಾಡಿದ್ರೆ ಆರ್ಥೋಪೆಡಿಕ್ಸ್ಗಳು ಓಪನ್ ಆಗ್ಬಿಟ್ಟು. ಒಂದು ಕಾಲದಲ್ಲಿ ಹೆಂಗಿರ್ತಾ ಇತ್ತು ಆರ್ಥೋಪೆಡಿಕ್ಸ್ ಅಂದರೆ ಮೂಳೆ ಮೂಳೆ ಡಾಕ್ಟ್ರು, ಯೋ ಪಾ ತುಂಬ ಕಷ್ಟಪ್ಪ ಹುಡ್ಕೋದು ಅಂತಂದ್ಬಿಟ್ಟು. ಇವತ್ತೇನು ಮಾಡಿದ್ದೆ, ಫಿಸಿಯೋಥೆರಪಿ ಅಂತೆ ಮೂಳೆ ಡಾಕ್ಟರ್ಗಳಂತೆ ಕಾಮನ್ ಆಗೋಯ್ತು. ಯಾಕೆ? ಯಾಕೆ ಅಂದರೆ ಇವು ಅಂತ್ಯಕಾಲದಲ್ಲಿ ಬರುವಂಥ ಸೂಚನೆಗಳು ಇವೆಲ್ಲ. ನಮ್ಮ ಬ್ರದರ್ ಬಂದ್ಬಿಟ್ಟು ಫಸ್ಟ್ ವಾಲ್ಯೂಮ್ನಲ್ಲಿ ಹೇಳ್ತಾರೆ ಕಾಯಿಲೆಗಳು ಹಿಂಗಿಂದ ಒಂದಿಂದ ಒಂದು ಹಿಂಗೆ ಇರ್ತಾರೆ ಅಂದ್ಬಿಟ್ಟು. ಇವೆಲ್ಲ ಓದಬೇಕು, ನೀವೆಲ್ಲ ಹೇಳೋದು, ನಿಮ್ಮೆಲ್ಲ ಬುಸ್ಗಳು ಕೊಟ್ಟಿದ್ದೀನಲ್ಲ, ಇವೆಲ್ಲ ಓದ್ರಿ. ಇವೆಲ್ಲ ಓದು ನಿಮ್ಮ ಮನಸ್ಸಲ್ಲಿತ್ತು ಅಂದರೆ ಬರುವಂಥ ದಿನಗಳಲ್ಲಿ ಸಿಚುವೇಶನ್ಸ್ನ ಫೇಸ್ ಮಾಡೋಕ್ಕೆ ನಿಮ್ಗೆ ಹೆಲ್ಪ್ ಆಗ್ತದೆ. ಒಂದೊಂದು ತೊಂದರೆಗಳು ಬಂದಾಗ ನಿಮ್ಮ ಜೀವನದಲ್ಲಿ ಒಂದೊಂದು ನಂಬರ್ಗಳು ಬಂದಾಗ ಇವೆಲ್ಲ ನಿಮ್ಮ ಮೈಂಡಿಗೆ ಏನಾಗ್ತದೆ, ಹೋಗ್ತಾರೆ ಓ ಹಿಂಗೆ ಹೇಳಿದ್ರು, ಓ ಇದು ಹಿಂಗೆ ನಡ್ಕೊಬೇಕು ಅಂತ ನಿಮ್ಗೆ ಏನಾಗ್ತದೆ, ನಿಮ್ಗೆ ಹೆಲ್ಪ್ ಆಗ್ತದೆ. ಅವರನ್ನ ಕರ್ತನಲ್ಲಿ ಪ್ರೀತಿ ಅನ್ಸೋರ್ಗಳೇ ದಯವಿಟ್ಟು ಏನು ಮಾಡಿ, ವಾಲ್ಯೂಮ್ ಸ್ಟಡೀಸ್ಗಳನ್ನ ರೆಗ್ಯುಲರಾಗಿ ಅಟೆಂಡ್ ಮಾಡಿ, ಯಾರು ಮಿಸ್ ಮಾಡೋಕೆ ಹೋಗ್ಬಿಡಿ. ಆಯ್ತಾ? ಯಾರಿಗಾರ ಏನಾರೋ ಏನೋ ವಾಲ್ಯೂಮ್ಸ್ ಏನೋ ಬೇಕು ಅನ್ನೋ ಅವಶ್ಯಕತೆ ಇದ್ದರೆ ಹೇಳ್ರಿ, ಅಂದ್ರ ಅದಕ್ಕೆ ಒಂದು ನಾವು ತಲುಪ್ಸೋದಕ್ಕೆ ಒದಿಸೋದಕ್ಕೆ ನಾವು ಪ್ರಯತ್ನ ಮಾಡೋಣ. ಓಕೆನಾ? ಸರಿ, ನಾವು ಎಂಡ್ ಮಾಡೋಣ. ಯಾರಿಗೇನ ಡೌಟ್ಸ್ ಏನೋ ಕ್ವಶನ್ಸ್ ಏನೋ ಇದೆಯಾ, ಏನೋ ಹೇಳೋದು ಕೇಳೋದು ಏನೋ ಇದೆಯಾ?
ಇಲ್ಲ ಬರೋದರ್.
ಸರಿ, ಓಕೆ ದೆನ್. ಹಂಗಂದ್ರೆ ನಾವು ಕೊನೆಯಲ್ಲಿ ಒಂದು ಪ್ರಾರ್ಥನೆ ಮಾಡೋ ಮುಕ್ತಾಯ